योऽन्तः प्रविश्य मम वाचस्पां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय यस्माद् ब्रह्मेन्द्ररुद्रादिदेवतानां श्रयोऽपि च जानस्फूर्तिः सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः लसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति वाणिते करवाण्यम्ब चरणौ हृदि सर्वदा मद्वाक्यसरणिर्भूयात् श्रीमदाचार्यभावगा हराय पचकानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्या सुरावोहं गीडे चेतोऽपि मानिनः यूयं सर्वे प्रपुरुता मनो मे मध्वभावकम् श्रीमध्वः कल्पवृक्षस्तु जयार्यः कामधुत्स्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरुं वन्दे रघुत्तमगुरुं तथा राघवेन्द्रान् तथा सर्वान् सद्गुरून् प्रणतोऽस्मि श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवल्लीं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद श्रीमन् महाभारत तात्पर्य निर्णयदल्लि ಭಗವಂತನಾದ ಕೃಷ್ಣ ಯಾವ ರೀತಿಯಾಗಿ ನರಕಾಸುರನ್ನು ಸಂಹಾರ ಮಾಡಿದ್ದಾನೆ ಆ ಸಮಯದಲ್ಲಿ ಭೂದೇವಿ ಬಂದು ಪ್ರಾರ್ಥನೆ ಮಾಡ್ತಾಳೆ ತನ್ನ ಮಗ ನರಕಾಸುರ ಅವನ ಮಗ ಭಗದತ್ತ ಅವನನ್ನು ಸಂರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಅಭಯವನ್ನು ಕೊಡ್ತಾನೆ ಈ ಭೂಮಿ ಯಾರು ಅನ್ನೋ ಪ್ರಶ್ನೆ ಬಂದರೆ ಶ್ರೀ ಭೂದುರ್ಗಾ ಅಂತಕ್ಕಂಥ ಮಹಾಲಕ್ಷ್ಮಿಯ ರೂಪದ ಭೂದೇವಿ ಅಲ್ಲ ನೆನಪಿರಬೇಕು ಈ ಭೂದೇವಿ ನರಕಾಸುರನ ತಾಯಿಯಾದ ಭೂದೇವಿ ಮಹಾಲಕ್ಷ್ಮಿ ಭೂದೇವಿ ಅಲ್ಲ ಆಚಾರ ನಿರ್ಣಯವನ್ನು ಹೇಳ್ತಾರೆ ಆದರೆ ಈ ಭೂದೇವಿಯಲ್ಲಿ ಆ ಭೂದೇವಿಯ ಒಂದು ಸನ್ನಿಧಾನ ಇತ್ತು ಅದನ್ನು ಹೇಳ್ತಾರೆ ಪಂಚಭೂತಾವರ ಪಂಚಭೂತಾವರ ಅಂದರೆ ಪಂಚಭೂತಗಳಲ್ಲಿ ಕೊನೆಯವರು ಪೃಥ್ವಿ ಅಪ್ತೇಜೋ ವಾಯು ಆಕಾಶ ಆ ಭೂದೇವಿ ನರಕಾಸುರನ ತಾಯಿ ಹೊರತು ಮಹಾಲಕ್ಷ್ಮಿ ಭೂದೇವಿ ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದಿರುತ್ತೆ ಅಲ್ಲಿಂದ ಕೃಷ್ಣ ರತ್ನ ಪರ್ವತವನ್ನು ಅಗಾಧವಾದ ಸಂಪತ್ತಿನ ರಾಶಿಯನ್ನು ತಾನು ದ್ವಾರಕೆಗೆ ಕಳಿಸ್ತಾನೆ ಆ ಮೂಲಕವಾಗಿ ನರಕಾಸುರ ಎಷ್ಟು ಲೋಕ ಲೂಟಿ ಮಾಡಿದ್ದಂತ ಗೊತ್ತಾಗುತ್ತೆ ಇಂದ್ರದೇವರ ರಕ್ತ ಪರ್ವತ ಇನ್ನೂರು ಯೋಜನೆ ಎತ್ತರ ಇತ್ತಂತ ಇನ್ನೂರು ಯೋಜನೆ ಎತ್ತರ ಇನ್ನೂರು ಯೋಜನೆ ಆಗಲ್ಲ ರತ್ನ ಪರ್ವತವನ್ನು ಕದ್ದಿದ್ದ ವರುಣನ ಅಮೃತ ಸುರಿಸತಕ್ಕಂಥ ಶ್ವೇತ ಛತ್ರವನ್ನು ಕದ್ದಿದ್ದ ಅದಿತಿಯ ಕರ್ಣಕುಂಡಲಗಳನ್ನು ತಂದಿದ್ದ ಅದನ್ನೆಲ್ಲ ಶ್ರೀಕೃಷ್ಣ ಅವರವರಿಗೆ ತಲುಪಿಸ್ತಾ ಇದ್ದಾನೆ ಮುಂದೆ ತಾನು ಅಲ್ಲಿಂದ ಗರುಡಾರೂಢನಾಗಿ ಸ್ವರ್ಗಕ್ಕೆ ಹೊರಡ್ತಾನೆ ಈ 1400 ಜನಗಳನ್ನು ದ್ವಾರಕೆಗೆ ಕಳಿಸಿಕೊಟ್ಬಿಟ್ಟು ತಾನು ಅಲ್ಲಿಗೆ ಹೊರಡ್ತಾನೆ ಅದಿದೇವಿ ಕರ್ಣಕುಂಡಲಗಳನ್ನು ಕೊಡ್ತಾನೆ ಅದಿದೇವಿ ಭಾರಿ ಖುಷಿ ಪಡ್ತಾಳೆ ಕೃಷ್ಣ ಲೋಕಸ್ ನಮಸ್ಕಾರವನ್ನು ಮಾಡಿದಂತೆ ಅದಿದೇವಿ ಆಕೆ ಆಶೀರ್ವಾದ ಮಾಡಿಬಿಟ್ಲಂತ ಕೃಷ್ಣ ದೇವರು ಅಂತ ತಿಳ್ಕೊಂಡು ಆ ಕ್ಷಣ ಕಸರಾವೇಶ ಬಂತು ಅಂತ ಹೇಳ್ತಾರೆ ಯಾವಾಗ ದೇವರನ್ನು ನನ್ನ ಮಗ ಉಪೇಂದ್ರ ಕೃಷ್ಣ ಕೃಷ್ಣನೇ ಉಪೇಂದ್ರ ಆ ಬುದ್ಧಿ ಬಂದ ತಕ್ಷಣ ಆಶೀರ್ವಾದ ಮಾಡಿದ್ಲು ಕೃಷ್ಣ ಅದನ್ನು ಲೋಕದೃಷ್ಟಿ ಸ್ವೀಕಾರ ಮಾಡಿದ ಜನಕ್ಕೆ ತೋರಿಸಿಕೊಡ್ತಾರೆ ಅವರು ದಸರಾವೇಶ ತಾನು ಲೋಕ ಶಿಕ್ಷಣ ಮಾಡಿತ್ತು ಇಂದ್ರದೇವರಿಂದ ಪೂಜಿತರಾಗಿ ನಂದನವನದಲ್ಲಿ ಸತ್ಯಭಾಮ ಸಮೇತ ಕೃಷ್ಣ ವಿಹಾರ ಮಾಡ್ತಾ ಇರ್ತಾನೆ ಆಗ ಸತ್ಯಭಾಮದೇವಿ ಪ್ರಾರ್ಥನೆ ಮಾಡ್ತಾಳೆ ಈ ಪಾರಿಜಾತ ವೃಕ್ಷವನ್ನು ನಾವು ನನ್ನ ಮನೆಯ ಅಂಗಳದಲ್ಲಿ ಇಡಬೇಕು ಕೃಷ್ಣನನ್ನು ಕೇಳಿದ್ದಂತೆ ನಮಗನಿಸುತ್ತೆ ಇದೇನು ಸತ್ಯಭಾಮದೇವಿ ಸಂಪತ್ತಿನ ಅಭಿಮಾನಿ ದೇವತೆ ಅಂತ ಹೇಳ್ತೀರಿ ಇವರಿಗೂ ಹೂವು ಅದರ ಮೇಲೆ ಆಸೆ ಉಂಟಾ ಅಂತ ಕೇಳಿದರೆ ಅಲ್ಲ ಕೃಷ್ಣನ ಹಿರಿಮೆ ತೋರಿಸಕ್ಕೆ ಆಸೆ ಉಂಟು ನಾವು ಸ್ವಲ್ಪ ಯೋಚನೆ ಮಾಡಬೇಕು ಶೂವನ್ನು ತಂದುಕೊಡಬೇಕು ಅಂತ ಪ್ರಾರ್ಥನೆ ಮಾಡುವ ಮೂಲಕವಾಗಿ ಕೃಷ್ಣನ ಒಂದು ವಿಶೇಷವಾದ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗಬೇಕು ಕೃಷ್ಣ ಆಗಲಿ ಅಂತ ಹೇಳಿದ ವೃಕ್ಷವನ್ನು ಕಿತ್ತಿದ ಮಣಿಪರ್ವತವನ್ನು ತಗೊಂಡ ಗರುಡನ ಮೇಲಿಟ್ಟ ಸುದ್ದಿ ಗೊತ್ತಾಯಿತು ಕಾವಲುಗಾರರಿಂದ. ಆ ಕ್ಷಣಕ್ಕೆ ಇಂದ್ರದೇವರು ಯುದ್ಧಕ್ಕೆ ಬಂದುಬಿಟ್ಟರು ಕೃಷ್ಣನಿಗೆ. ತಾವು ಪ್ರಾರ್ಥನೆ ಮಾಡಿ ನಮ್ಮ ಕೈಲಾಗೋದಿಲ್ಲ, ನರಕಾಸುರನನ್ನು ಕೊಲ್ಲಬೇಕು ಅಂತ ಪ್ರಾರ್ಥನೆ ಮಾಡಿ ಏನು ಮಾಡಿದ್ದಾರೆ ಅಂತ ಕೃಷ್ಣನೇ ತಾವೇ ಯುದ್ಧಕ್ಕೆ ಬರ್ತಾರೆ. ಅವರು ಇಂದ್ರ ದಿಕ್ಪಾಲಕರಲ್ಲಿ ಇಂದ್ರದೇವರು ಪ್ರಧಾನ ಒಂದು ಹಂತದಲ್ಲಿ. ಅವರ ಮಾತಿನಂತೆ ಉಳಿದ ದಿಕ್ಪಾಲಕರೆಲ್ಲ ಸಪೋರ್ಟ್ ಮಾಡ್ತಾರೆ, ಅವರು ಯುದ್ಧಕ್ಕೆ ಬಂದುಬಿಡ್ತಾರೆ. ಕೃಷ್ಣ ಯುದ್ಧವನ್ನು ಮಾಡ್ತಾನೆ, ಅವರೆಲ್ಲರನ್ನೂ ಸೋಲಿಸ್ತಾನೆ. ಇದು ಈ ರೀತಿ ಆಗಬೇಕು ಅಂತಾನೆ ಸತ್ಯಭಾಮಾದೇವಿ ಪ್ರಾರ್ಥನೆ ಮಾಡಿ. ಕೃಷ್ಣ ಇವರೆಲ್ಲ ದಿಕ್ಪಾಲಕರಷ್ಟೇ, ಕೃಷ್ಣ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅಂತ ತೋರಿಸ್ಬೇಕು. ಅವರೆಲ್ಲ ಸೋಲ್ತಾರೆ. ಇಂದ್ರದೇವರಿಗೆ ಸಪೋರ್ಟ್ ಕೊಡೋಕ್ಕೋಸ್ಕರ ರುದ್ರದೇವರು ಯುದ್ಧಕ್ಕೆ ಬಂದ್ರಂತೆ. ಈಶಾನ್ಯ ಅಭಿಮಾನಿ ದೇವತೆಗಳಲ್ಲ ಗರುಡ ನಂದಿ ಸಮೇತ ಅವ್ರು ಎತ್ತಿ ದೂರ ಎತ್ತಿಬಿಟ್ಟಂತೆ. ಅದು ರುದ್ರದೇವರು ಗರುಡನಿಗೆ ಪರಾಜಿತರಾಗ್ತಾರೆ, ಅಂದಮೇಲೆ ಸರ್ವೋತ್ತಮರಾಗ್ತಾರೆ ನೋಡಿ. ಇದೆಲ್ಲ ವಾದಿರಾಜ ಸ್ವಾಮಿಗಳು ಸರಸಭಾರತಿ ವಿಲಾಸದಲ್ಲಿ ವಿಸ್ತಾರ ವರ್ಣನೆ ಮಾಡ್ತಾರೆ, ಈ ಘಟ್ಟಗಳ ವರ್ಣನೆ ಮಾಡ್ತಾ. ಕೃಷ್ಣನ ವಾಹನಕ್ಕೆ ಅವರು ಸರಿಯಾಗಲಿಲ್ಲ, ಇನ್ನು ಕೃಷ್ಣನಿಗೆ ಸರಿಯಾಗ್ತಾರ. ಹರಿವಂಶದಲ್ಲಿ ಬರೋ ಕಥೆಗಳನ್ನೆಲ್ಲ ಅದು ಇಲ್ಲಿ ನಿರ್ಣಯ ಮಾಡ್ತಾ ಇದ್ದೆ. ಮೂಲ ಮೇಲ್ನೋಟಕ್ಕೆ ಮಹಾಭಾರತದಲ್ಲಿ ಕಂಡ ಕಾಣೋದಿಲ್ಲ. ಹರಿವಂಶ ಮಹಾಭಾರತದ ಅಖಿಲ ಭಾಗ ಅಲ್ಲಿ ವಿಷಯವನ್ನೆಲ್ಲ ಹೇಳ್ತಾ ಕೃಷ್ಣ ಅಷ್ಟೆಲ್ಲ ಮಾಡಿದಾಗ ಯುದ್ಧದಲ್ಲಿ ಕೊನೆಗೆ ಇಂದ್ರದೇವರು ಸೋತು ಬಿಡ್ತಾರೆ. ಒಂದು ಹಂತದಲ್ಲಿ ವಜ್ರಾಯುಧ ತಗೊಂಡು ಕೃಷ್ಣ ಮೇಲೆ ಹೆಸರಂತೆ, ವಜ್ರಾಯುಧ ತಗೊಂಡು ಇದು ಫೈನಲ್ ಟೆಸ್ಟ್ ಇದ್ದಾಗೆ ಕೃಷ್ಣ ಎಡಗೈ ಕ್ಯಾಚ್ ಹಿಡಿತಾನಂತ. ಎಡಗೈ ವಜ್ರಾಯುಧ ಕಥೆ ಮುಗಿತಲ್ಲ, ತಾನೇ ಹೇಳ್ತಾನೆ ದಶಮಾಧ್ಯಾಯ ಭಗವದ್ಗೀತೆಯಲ್ಲಿ. ಆಯುಧಾನ ಮಹಂ ವಜ್ರಂ, ವಜ್ರಾಯುಧದಲ್ಲಿ ತನ್ನ ವಿಭೂತಿ ರೂಪ ಇದೆ ಅಂಥದ್ದು ವಜ್ರಾಯುಧ ಕೃಷ್ಣನ ಏನು ಮಾಡುತ್ತೆ ಇದೆಲ್ಲ ಯೋಚನೆ ಮಾಡಿದರೆ, ಮೊದಲೇ ಹೇಳಿದಂತೆ ವೈದಿಕ ಸೂಕ್ತಗಳಲ್ಲಿ ಇಂದ್ರ ಸೂಕ್ತಗಳು ಬೇಕಾದಷ್ಟಿದೆ. ಈ ಇಂದ್ರದೇವರೇ ಸರ್ವೋತ್ತಮನಾಗಿದ್ದರೆ ವಜ್ರಾಯುಧ ಹೊಡೆದ ಕೃಷ್ಣ ಅದನ್ನು ತಡೆದ ಅಂದಮೇಲೆ ಈ ಇಂದ್ರ ಅಲ್ಲ, ವೇದದಲ್ಲಿ ಬಂದ ಇಂದ್ರ ಈ ಇಂದ್ರ ಅಲ್ಲ, ಇದು ಪರಮೈಶ್ವರ್ಯೇ, ದೇವರಿಗೆ ಇಂದ್ರ ಅಂತ ಹೆಸರು. ದೇವರಿಗೆ ಇಂದ್ರ ಅಂತ ಹೆಸರು, ಆ ಇಂದ್ರನೇ ಹೊರತು ಈ ಇಂದ್ರದೇವರಲ್ಲ. ಆದ್ದರಿಂದ ವೈದಿಕ ಸೂಕ್ತಗಳಲ್ಲೆಲ್ಲ ಬಂದಿರತಕ್ಕಂಥದ್ದು ಸರ್ವೈಶ್ಚ ವೈದಿಕ ಪದೈ ಅಪಿ ಲೋಕ ಶಬ್ದೈ ಮೇಘಾಗ್ನಿ ವಾರ್ತಿ ತಲಾತಿ ರವೈಶ್ಚ ಸರ್ವೈ ಏಕೋಹಿ ಹೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣ ಮಮ ಸದೈವ ಸುತುಷ್ಟಿ ವೇಟಿ. ಸರ್ವಶಬ್ದವಾಚ್ಯತ್ವ ಪರಮಾತ್ಮನ ಈ ದೃಷ್ಟಿಯಿಂದನೂ ಕೂಡ ನಿದರ್ಶನಪೂರ್ವಕವಾಗಿ ಸಿದ್ಧವಾಗ್ತಾ ಇದೆ ಅಂತ ಹೇಳ್ತಾರೆ. ಆಗ ಅವರು ಶರಣಾಗ್ತಾರೆ, ಇಂದ್ರ ಕೃಷ್ಣ ಅನುಗ್ರಹ ಮಾಡ್ತಾರೆ. ಇದನ್ನೇ ಪಾಪಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈಪಯೋಜ ಭವಾಂಡದೊಳಗಾವಲ್ಲಿ ನಾಕಾಣೆ ಗೋಪ ಗುರುವಿನ ಮಡದಿ. ಗೋಪ ಅಂದರೆ ನಂದಗೋಪ ಅಂತ ಒಂದರ್ಥ, ಗೋ ಅಂದರೆ ಸ್ವರ್ಗ, ಗೋಪ ಅಂದರೆ ಸ್ವರ್ಗಾಧಿಪತಿ ಇಂದ್ರ. ಆತ ಮಾಡಿದ ತಪ್ಪನ್ನು ಕೂಡ ಕೃಷ್ಣ ಕ್ಷಮಿಸ್ತಾ ಇದ್ದಾರೆ. ಎಷ್ಟು ಕ್ಷಮಿಸ್ತಾ ಅಂದರೆ ಇಂದ್ರದೇವರು ಕೇಳಿಕೊಂಡ್ರಂತೆ ಕೃಷ್ಣ ಒಂದು ಪ್ರಾರ್ಥನೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡಬಾರ್ದು ಮಾಡಿ ಪ್ರಾರ್ಥನೆ, ಏನು ಪ್ರಾರ್ಥನೆ? ಅರ್ಜುನ ನನ್ನ ಅವತಾರ, ಆತನ್ನು ಯಾವಾಗಲೂ ನೀನು ಗೆಲ್ಲಿಸ್ಬೇಕು ರಕ್ಷಿಸಬೇಕು ಅಂತ ಕೇಳಿಕೊಂಡ್ರು. ಇಷ್ಟೆಲ್ಲ ಮಾಡಿ ವರ ಬೇರೆ ಕೇಳೋರು, ತಪಸ್ಸು ಮಾಡಿ ವರ ಅಲ್ಲ, ಜಗಳಾಡಿ ವರ ಕೇಳಿದ್ರೆ ಏನು ಮಾಡಬೇಕು? ಕೃಷ್ಣ ತಥಾಸ್ತು ಅಂತ ಹೇಳ್ತಾರೆ. ಅದಕ್ಕೆ ಏನು ಕರುಣಾ ನಿಧಿ ಹರಿ ಅಂತ ಹೇಳಿದ್ದು. ಆಯಿತು, ಇಂದ್ರದೇವನು ಮಾತು ಕೊಡ್ತೇನೆ, ಎಲ್ಲಿವರೆಗೂ ಗೊತ್ತಾ, ನಾನು ಎಲ್ಲಿವರೆಗೂ ಭೂಲೋಕದಲ್ಲಿ ರೂಪವನ್ನು ಇಟ್ಟಿರ್ತೇನೆ ಅಲ್ಲಿವರೆಗೂ ಅರ್ಜುನನಿಗೆ ಸೋಲಿಲ್ಲ. ಇದು ನೆನಪಿಟ್ಕೊಂಡಿರಬೇಕು, ಮುಂದೆ ಏನಾಗುತ್ತೆ ಗೊತ್ತಾಗುತ್ತೆ. ಎಲ್ಲಿವರೆಗೂ ನಾನು ಈ ರೂಪವನ್ನು ಭೂಲೋಕದಲ್ಲಿ ಜಗತ್ತಿನ ಕಣ್ಣಿಗೆ ಕಾಣಾಗಿ ಇಟ್ಟಿರ್ತೇನೆ ಅಲ್ಲಿವರೆಗೂ ಅರ್ಜುನನಿಗೆ ಸೋಲು ಬರೋದಿಲ್ಲ ಅಂತ ಹೇಳಿ ಮಾತು ಕೊಟ್ಟು ಅಲ್ಲಿಂದ ಕೃಷ್ಣ ಬರ್ತಾನೆ. ಆ ಪಾರಿಜಾತ ವೃಕ್ಷವನ್ನು ತಂದು ಸತ್ಯಮಾಮದೇವಿಯ ಮನೆಯ ಅಂಗಳದ ಮುಂದೆ ಪರಮಾತ್ಮ ಇಟ್ಟನಂತದನ್ನು. ಅದು ಯಾವುದೋ ವೃಕ್ಷ ಅಲ್ಲ, ಅದರ ಮಳ್ಳ ರತ್ನ ಖಚಿತವಾದದ್ದು. ಅದು ಕಾಮಧೇನು ಕಲ್ಪ ವೃಕ್ಷ ಇದ್ದರೆ ಹಾಗೂ ಹಾಗೆ ಕೇಳಿದ್ರನ್ನು ಕೊಡತಕ್ಕಂಥ ವೃಕ್ಷ ಪಾರಿಜಾತ ವೃಕ್ಷ. ಹರಿವಂಶದಲ್ಲಿ ಅದರ ಮಹಿಮೆಯನ್ನು ಹೇಳ್ತಾರೆ, ದ್ವಾರಕಾ ಮಹಾತ್ಮೆ ಹೇಳಬೇಕಾದ ಸ್ಕಂದ ಪುರಾಣದಲ್ಲಿ ಹೇಳ್ತಾರೆ ಆ ವೃಕ್ಷ ಎಷ್ಟು ಮಹತ್ವಪೂರ್ಣವಾದದ್ದು ಅಂದರೆ ಸುವಾಸನೆ ಎಲ್ಲ ಒಂದು ಕಡೆಗೆ ಇರಲಿ, ಅದರ ವಾಸನೆ ನೋಡಿದರೆ ಜನಗಳಿಗೆ ಹಿಂದಿನ ಜನ್ಮದಲ್ಲಿ ನೆನಪಾಗುತ್ತಂತ, ಅಂಥ ಶಕ್ತಿ ಅಂತ. ಕೆಲವು ವಾಸನೆಗಳು ಈ ಜನ್ಮನೂ ಮರ್ತು ಹೋಗುತ್ತೆ, ಇವರಿಗೆ ಚರಂಡಿ ವಾಸನೆ ನೋಡಿಬಿಟ್ರೆ ಈಗ ಎಲ್ಲಿದ್ದೇವೆ ಮರ್ತು ಹೋಗಿಬಿಡುತ್ತೆ. ಪಾರಿಜಾತ ವೃಕ್ಷ ಅಂದರೆ ಎಷ್ಟು ಅಪೂರ್ವವಾದ ವೃಕ್ಷ, ಆಗ ನಮಗೆ ಅರ್ಥ ಆಗುತ್ತೆ ಯಾವುದೋ ಒಂದು ವೃಕ್ಷ ಅಲ್ಲ, ಅದು ಎಷ್ಟು ಶಕ್ತಿ ಇತ್ತು ಆ ವೃಕ್ಷಕ್ಕೆಲ್ಲ ಕೂಡ. ಆ ಕಾಲದ ಹಿರಿಮೆ ಅಂತ ತಿಳ್ಕೊಳ್ಳೋಕೆ ಇವೆಲ್ಲ ಮುಖ್ಯ. ಅಷ್ಟು ಮಾಡಿದ ಮತ್ತು ಪರಮಾತ್ಮ ಅಲ್ಲಿ ವಿಹಾರ ಮಾಡ್ತಾ ಇದ್ದಾಗ ಆತನ ಮಕ್ಕಳು ಕೃಷ್ಣ ರುಕ್ಮಿಣಿಯರ ಮಗನಾಗಿ ಹುಟ್ಟಿದ್ದು ಪ್ರದ್ಯುಮ್ನ ಪ್ರಧಾನವಾಗಿ, ಜಾಂಬವತಿ ಮಗನಾಗಿ ಹುಟ್ಟಿದ್ದು ಸಾಂಬ. ಸಾಂಬನೂ ಷಣ್ಮುಖನೇ, ಪ್ರದ್ಯುಮ್ನೂ ಮನ್ಮಥನೇ, ಈ ಎರಡು ರೂಪ ಅಲ್ಲಿ ಇಬ್ಬರು ಕೂಡ ಒಂದೇ ಮನ್ಮಥ ಎರಡು ರೂಪಗಳು. ಧರ್ಮರಾಜನೂ ಯಮದೇವರು, ವಿದುರನೂ ಯಮದೇವರು, ಜಾಂಬವಂತನೂ ಯಮದೇವರು, ಮೂರು ರೂಪದಲ್ಲಿ ಅವರಿದ್ದಾರೆ. ಭಗವಂತ ಮೂರು ರೂಪದಲ್ಲಿದ್ದಾರೆ, ಅನಂತ ರೂಪಗಳು, ಇವರೆಲ್ಲ ಸಾಂಶರು. ಅನಂತರ ಸತ್ಯಭಾಮಾದೇವಿಯ ಮಗ ಭಾನು ಅಂತ ಒಬ್ಬ, ಆತ ಸವಿತ್ರು ಅಂತಕ್ಕಂಥ ಸೂರ್ಯನ ಅವತಾರ. ಚಾರುದೇಷ್ಟ ಇನ್ನೊಬ್ಬ ಮಗ ರುಕ್ಮಿಣಿ ದೇವಿಗೆ, ಆತನೇ ಗಣೇಶನ ಗಣೇಶನ ಅವತಾರ. ಚಾರುದೇಷ್ಟ ಕೊಯ್ಯ ನೆನೆಸಿ ರುಕ್ಮಿಣಿಯವಳು ಜನಿಸಿ ಅಂತ ಗಣಪತಿ ಸ್ತೋತ್ರ ಸಂಧಿಯಲ್ಲಿ ಜಗನ್ನಾಥ ಹೇಳ್ತಾರಲ್ಲ, ಈ ಕೃಷ್ಣ ರುಕ್ಮಿಣಿಯರ ಪುತ್ರತ್ವೇನ ಗಣೇಶ ಅವತಾರ ಮಾಡಿದ್ದಾನೆ. ಗಣೇಶ ಸರ್ವೋತ್ತಮನಲ್ಲ ಮಗು ದರ್ಶನ. ಇಷ್ಟೆಲ್ಲ ಇದ್ದಾಗ ಇವರು ನಾಲ್ಕು ಪ್ರಧಾನರು, ಕೃಷ್ಣನ ಮಕ್ಕಳ ಸಂಖ್ಯೆ ಹೇಳ್ತಾರೆ ಆಚಾರ್ಯರು. ಅಲ್ಲಿ ಹೋಗಿ ದ್ವಾರಕೆ ಮದುವೆ ಮಾಡಿಕೊಡ್ತಾರೆ ಅಷ್ಟು ಜನಗಳನ್ನು, 16,100 ಜನಗಳನ್ನು ಮದುವೆಯಾದ ಇವರು ಅಷ್ಟ ಮಹಾಮಹಿಷಿಯರು. 16,100 ಜನಗಳು, ಒಟ್ಟು 16,108 ಜನಗಳಾದ. ಇದರಲ್ಲಿ 8 ಜನಗಳಲ್ಲಿ ರುಕ್ಮಿಣಿ, ಸತ್ಯಭಾಮ, ಸಾಕ್ಷಾತ್ ಮಹಾಲಕ್ಷ್ಮಿ, ಶ್ರೀಭೂ, ಉಳಿದಾರ್ಗಳು ಷಣ್ಮಹಿಷಿಯರು. ಆ ಮೂಲ ರೂಪದಲ್ಲೂ ಹಾಗೆ, ಇಲ್ಲೂ ಹಾಗೆ. ಇನ್ನೂ 16,100 ಜನಗಳಿದ್ದಾರಲ್ಲ, ಅವರು ವಸ್ತುತಃ ಅವರು ಹೆಂಗಸರೇ ಅಲ್ಲ, ಗಂಡಸರವರು. ಅಗ್ನಿಪುತ್ರ ಮಹಾತ್ಮಾನಃ ತಪಸಾ ಸ್ತ್ರೀತ್ವ ಮಾಪಿರಿ, ಅಗ್ನಿದೇವರ ಮಕ್ಕಳು. ಅಷ್ಟು ಜನಗಳು ಸಹ ಕೃಷ್ಣಪತ್ನಿಯರಾಗಬೇಕು ಅಂತ ಬಯಸಿ ಬದಲು ವಾಯುದೇವರೊಬ್ಬರು ತಪಸ್ ಮಾಡಿ ಸ್ತ್ರೀಯರಾಗಿ ಹುಟ್ಟಿದ್ರಂತೆ. ಫಸ್ಟ್ ಅಲ್ಲಿ ತಪಸ್ ಮಾಡಿ ಅಪ್ಸರ್ಯರಾಗಿ ಹುಟ್ಟುತ್ತಾರೆ, ಅಲ್ಲಿ ತಪಸ್ಸು ಮಾಡಿ ಎಲ್ಲ ವಾಯುದೇವರ ಅನುಗ್ರಹ, ಮತ್ತೆ ಇಲ್ಲಿ ರಾಜಪುತ್ರಿಯರಾಗಿ ಹುಟ್ಟಿದ್ದಾರೆ. ಅವ್ರನ್ನ ನರಕಾಸರ ಬಂದಿಯಾಗಿ ಇಟ್ಟಿರ್ತಾರೆ. ಅಂದರೆ ಮೂಲತಃ ಅವರು ಗಂಡಸರು. ಮುಂದೆ ಹೇಳಿದೆ, ಗಂಡಸರಿಗೆ ಯಾವುದೋ ಕಾರಣದಿಂದ ಸ್ತ್ರೀ ಜನ್ಮ ಬರಬಹುದು, ಆದರೆ ಹೆಂಗಸರಿಗೆ ಮಾತ್ರ ಎಂದೂ ಪುರುಷ ರೂಪ ಬರೋದಿಲ್ಲ. ಅಲ್ಲಿರಬೇಕಾದರೆ ಇನ್ನೊಬ್ಬ ಪುರುಷ ಇದ್ದರೆ ಮಾತ್ರ ಸಾಧ್ಯ. ಸ್ವತಃ ಒಬ್ಬ ಸ್ತ್ರೀ ಜೀವಿ ಪುರುಷ ದೇಹವನ್ನು ಪಡೆಯೋದಿಲ್ಲ. ಸ್ತ್ರೀಣಾಂ ನೈವಹಿ ಪುಂಸ್ವಂ ಸ್ಯಾತ್ ಬಲವತ್ ಕಾರಣ ಇರಬೇಕು ಆಚಾರ್ಯ ಹೇಳಿದ್ದಾರೆ. ಇಲ್ಲಿ ಗಂಡಸರು ಹೆಂಗಸರಾದ ಕೆಟ್ಟದನ್ನು ದೃಷ್ಟಾಂತ ಇದ್ದಾರೆ. ಅವರೆಲ್ಲರಲ್ಲೂ ಕೃಷ್ಣ ಸಂತತಿಯನ್ನು ಪಡೀತಾರೆ. ಪ್ರತಿಯೊಬ್ಬರಲ್ಲೂ ಕೂಡ 10 ಗಂಡು ಒಂದು ಹೆಣ್ಣು, 10+1 ಪ್ರತಿಯೊಬ್ಬರಲ್ಲೂ ಕೂಡ 16,108 ಜನಗಳಲ್ಲಿ ಒಂದೇ ಒಂದು ಹೆಚ್ಚಿಲ್ಲ ಕಮ್ಮಿ ಇಲ್ಲ. 16,108 ಹೆಣ್ಣುಮಕ್ಕಳು, 8+10 ಗಂಡು ಮಕ್ಕಳು. ಇದು ಕೃಷ್ಣನ ಸಂತತಿಯ ವರ್ಣನೆ ಇದೆ. ಇದರಲ್ಲಿ ತಾನು ಈ ರೀತಿಯಾಗಿ ಮಾಡೋದಕ್ಕೆ ಮನುಷ್ಯರಿಗೆ ಸಾಧ್ಯವ, ಬೇರೆಯವರಿಗೆ ಸಾಧ್ಯವ? ಸರ್ವೋತ್ತಮನಾಗಿದ್ದು ಸಂಕಲ್ಪ ಮಾತ್ರ ಅಷ್ಟು ಬ್ಯಾಲೆನ್ಸ್ ಮಾಡ್ತಾನೆ ಕೃಷ್ಣ. 8 ಜನ ಮಕ್ಕಳಲ್ಲಿ ಒಬ್ಬರು ಕೂಡ ಕುರೂಪಿಗಳಲ್ಲ, ಅಂಗವಿಕಲರಲ್ಲ, ದುಷ್ಟರಲ್ಲ, ದಡ್ಡರಲ್ಲ, ಎಲ್ಲ ಒಂದೇ ರೀತಿ ಇರತಕ್ಕಂಥ ಸಾತ್ವಿಕರು ಸಾತ್ವಿಕರೇ. ಧೃಷ್ಟರಾಷ್ಟ್ರ 100 ಗಂಡು ಮಕ್ಕಳನ್ನ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. 100 ಗಂಡು ಮಕ್ಕಳು ಅವರೇ ಇವರು ಇತರೆ ಮ್ಯಾನೇಜ್ ಮಾಡ್ತಾರೆ ಹೊರತು ಇತರೆ ಮಾಡೋಕ್ಕಾಗಲಿಲ್ಲ. ಕೃಷ್ಣನ ಅಂದರೆ ಎಲ್ಲ ನಿಯಮನ ಮಾಡಿ ತೋರಿಸ್ತಾರೆ. ಮಕ್ಕಳೆಲ್ಲ ಯಾರು ಗೊತ್ತಾ, ಬರೀ ಕೃಷ್ಣನ ಮಕ್ಕಳನ್ನು ಬಿಟ್ಟುಬಿಡಿ, ಯಾರ್ಯಾರು ದ್ವಾರಕೆಯಲ್ಲಿ ಇದ್ದರು, ಯಾರ್ಯಾರು ಯಾದವರಾಗಿದ್ದರು, ಸರ್ವೇ ಸುರಾಹ ಸ ಗೋಪಾಹ, ಎಲ್ಲ ದೇವಾಂಶ ಸಂಭೂತರೇ ಹೊರತು ಬೇರೆಯವರು ಅಲ್ವೇ. ಮತ್ತು ಪಾರ್ಲಿಮೆಂಟಲ್ಲಿ ಕೂತಿದ್ದಾರೆ ಅಂದರೆ MPಗಳಾಗಿರು, ಬೇರೆಯವ್ರು ಕೊಡಕ್ಕೆ ಬರೋದಿಲ್ಲ. ಅಸೆಂಬ್ಲಿ MLAಗಳು ಕೊಡಬೇಕು. ಕೃಷ್ಣನ ಮಕ್ಕಳಾಗಿ ಕೃಷ್ಣನ ಹತ್ತಿರ ಇರಬೇಕಾದ್ರೆ ದೇವತೆಗಳೆಲ್ಲ ಇವರಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸರ್ವೇ ಸುರಾಹ ಸ ಗೋಪಾಹ, ಅದನ್ನೆಲ್ಲ ಕೃಷ್ಣ ಅಷ್ಟು ಮದುವೆ ಎಲ್ಲ ದ್ವಾರಕ್ಕೆ ಹೋಗಿ ಜ್ಞಾಪಕ ಮಾಡ್ಕೋಬೇಕಂತ ದ್ವಾರಕಾ ಕ್ಷೇತ್ರಕ್ಕೆ ಹೋದಾಗ ಕೃಷ್ಣನ 16,108 ಮದುವೆಯಾದ ಸ್ಥಳ ಕಲ್ಯಾಣ. ಅನಂತರ ಕೃಷ್ಣ ಅಷ್ಟು ಮಕ್ಕಳನ್ನು ಪಡೆದ ಸ್ಥಳ. ಸುಮಾರು 80 ವರ್ಷಗಳ ಕಾಲ ದ್ವಾರಕೆ ಇತ್ತು. 8 ದಿವಸಗಳ ಕೃಷ್ಣ ಅನೇಕ ರೀತಿಯಲ್ಲಿ ವಿಹಾರ ಮಾಡಿದ ಸ್ಥಳ. ಎಷ್ಟೆಷ್ಟು ವೈಭವ ತೋರಿಸಿದ್ರು. ಪಾರಿಜಾತ ಪುಷ್ಪವನ್ನು ನಾರದ ಮುನಿಗಳು ಕೊಟ್ಟಿದ್ದೇ ದ್ವಾರಕೆ ಹೊರಗಿರ್ತಕ್ಕಂಥ ರೇವತ ಪರ್ವತದಲ್ಲಿ ಕೃಷ್ಣ ಅಲ್ಲಿಂದ ಹೊರಟಿದ್ದು, ಪಾರಿಜಾತ ಪುಷ್ಪ ನೆಟ್ಟಿದ್ದು. ಇವತ್ತು ಇರಬಹುದಾ ಅಂತ ಕೇಳಿದರೆ ಅಲ್ಲಿ ಹೇಳ್ತಾರೆ, ಕೃಷ್ಣ ಪರಂಧಾಮ ಹೋಗುತ್ತಿರಲಿ ಎಲ್ಲ ಹೊರಟುಬಿಟ್ಟು ವಾಪಸ್ಸಲ್ಲಿ. ಇವತ್ತು ಸಮಾರಂಭಕ್ಕೆಲ್ಲ ಏರ್ಪಾಟು ಮಾಡಿ ಮುಗಿತಷ್ಟು ಬ್ಯಾಕ್ ಒಯ್ದುಬಿಡ್ತಾರಲ್ಲ ಆ ಥರ. ಸಮಾರಂಭಕ್ಕೆ ಬಂದ ಪದಾರ್ಥಗಳು ಸಮಾರಂಭ ಮುಗಿತಿರ್ಲಿಕ್ಕೆ ವಾಪಸ್ ಹೋಗೋದು ಹೇಗೆ ಕಾಣುತ್ತೋ, ಕೃಷ್ಣನಿಗೋಸ್ಕರ ಬಂದಿದ್ದೆಲ್ಲ ಕೃಷ್ಣ ಪರಂಧಾಮ ಹೋಗ್ತಿರ್ಲಿಕ್ಕೆ ಎಲ್ಲ ಮೇಲಕ್ಕೆ ತಮ್ಮ ತಮ್ಮ ಜಾಗ ಹೊರಟೋದು ಅಂತ ಹೇಳ್ತಾರೆ. ಇಷ್ಟೆಲ್ಲ ಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡ್ತಾ ಅಲ್ಲಿದ್ದಾಗ ಒಂದು ಸಲ ಆ ಪ್ರದ್ಯುಮ್ನ ಮತ್ತು ಸಾಂಬ ಕೃಷ್ಣನ ಇಬ್ಬರು ಮಕ್ಕಳು ಒಂದು ವಿಹಾರ ಮಾಡಬೇಕು ಅಂತ ಹೊರಡುತ್ತಾರೆ. ಕ್ಷತ್ರಿಯರ ತೇಜಸ್ಸು ಹೇಗೆ, ದೇವತೆಗಳ ವರ್ಚಸ್ಸು ಹೇಗೆ ಅಂತ ಹೇಳುತ್ತಾರೆ. ಇಬ್ಬರೂ ಸಹ ದಿವ್ಯವಾದ ರಥವನ್ನು ಏರಿ ಒಂದು ಪಾತಾಳ ಲೋಕಕ್ಕೆ ಹೋದ್ರೆ ಅಲ್ಲಿರ್ತಕ್ಕಂಥವ್ರನ್ನೆಲ್ಲ ಸೋಲಿಸಿ ಅದರಿಂದ ನಮಸ್ಕೃತರಾಗಿ ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನು ಪಡ್ಕೊಂಡು ಬರ್ತಾರೆ. ಅವರು ಯಾರೋ ಅಂತ ಸ್ವಲ್ಪ ಗಮನಿಸಿದೆ, ವಾಸುಕಿ ಯುದ್ಧಕ್ಕೆ ಬಂದಂತ ಅವ್ರ ಮೇಲೆ ಇವರು ಆತನ ಸೋಲಿಸಿಬಿಡ್ತಾರೆ. ಎಲ್ಲಿ ತಾರತಮ್ಯದಲ್ಲಿ ಇಂದ್ರ ಕಾಮರೆಯಲ್ಲಿ ಇವರೇ ಸೋತು ಬಿಡ್ತಾರೆ. ಅಲ್ಲಿಂದ ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಅಲ್ಲಿ ದಂದನದಲ್ಲಿ ವಿಹಾರವನ್ನು ಮಾಡ್ತಾರೆ. ಅಲ್ಲಿ ಇಂದ್ರದೇವರ ಮಕ್ಕಳ ಜೊತೆ ಯುದ್ಧ ನಡೀತಂತೆ. ಇಬ್ಬರಿಗೂ ಕೂಡ ಇಂದ್ರದೇವರ ಪ್ರಧಾನ ಮಕ್ಕಳು ಇಬ್ಬರು, ಜಯಂತ ಅಂತ ಒಬ್ಬ, ಋಷಭ ಅಂತ ಒಬ್ಬ. ಇವರಿಬ್ಬರು ಅವರಿಬ್ಬರು ಯುದ್ಧ ನಡೀತು. ಅವರಿಬ್ಬರು ಇವರು ಸೋಲಿಸಿಬಿಡ್ತಾರೆ. ಈ ಕಾಮನ ಎರಡು ರೂಪಗಳು ತಾನೆ, ಕಾಮ ಮತ್ತು ಈ ಒಬ್ಬ ಸಾಂಬ ಮತ್ತು ಪ್ರದ್ಯುಮ್ನ. ಅವರು ಸೋಲಿಸಿದಾಗ ಯುದ್ಧದಲ್ಲಿ ಇವರು ರಥವರವರು ಸುಟ್ಟಾಕಿಬಿಟ್ಟಿರುತ್ತೆ. ಇಬ್ಬರು ಸೇರಿಬಿಟ್ಟು ರಥ ಇಲ್ದಾಗಾಯ್ತು ಅವರಿಗೆ. ಆಗ ಹೇಗೆ ವಾಪಸ್ ಬಂದರು ಅಂದ್ರೆ ಆಚಾರ್ಯ ಹೇಳ್ತಾರೆ, ಆ ರತಿ ಈ ಬನ್ಮಥನನ್ನು ಪ್ರದ್ಯುಮ್ನನ್ನು ಯಾವಾಗ ದೊಡ್ಡವನ್ನ ಬೆಳೆಸ್ತಾಳೆ, ಶಂಭ್ರಾಸರನ್ನು ಕೊಲ್ಲೋದಕ್ಕೋಸ್ಕರ ಮಂತ್ರೋಪದೇಶ ಮಾಡಿ ಕೆಲವು ವಿದ್ಯೆಯನ್ನು ಹೇಳ್ಕೊಟ್ಟಿದ್ರಲ್ಲ ಅದನ್ನು ಈಗ ಉಪಯೋಗಿಸಿದಂಥ ಪ್ರದ್ಯುಮ್ನ. ಹೆಂಡತಿಯಿಂದ ಬಂದ ವಿದ್ಯೆ ಉಪಯೋಗಕ್ಕೆ ಬಂತು ಅಂತ ಹೇಳ್ತಾರೆ. ಉಪಯೋಗ ಮಾಡಿಕೊಂಡು ಅಲ್ಲಿಂದ ಸೀದ ಅಂತರಿಕ್ಷದಲ್ಲಿ ಹಾರಿಕೊಂಡು ವಾಪಸ್ ಬಂದರು ಇಬ್ಬರು ಅಂತ ಹೇಳ್ತಾರೆ. ಅಂದರೆ ಆ ಕಾಲದ ವಿದ್ಯೆ ಹೇಗೆ ಉಪಯೋಗಕ್ಕೆ ಬಂತು. ಹರಿವಂಶದಲ್ಲಿ ಬರತಕ್ಕಂಥದ್ದಕ್ಕೆಲ್ಲ ನಿರ್ಣಯ ಇದಿಷ್ಟು ಭಾರತದಲ್ಲ, ಹರಿವಂಶದ ಕಥೆಗಳನ್ನೆಲ್ಲ ನಿರ್ಣಯ ಮಾಡ್ತಾರೆ ಆಚಾರ್ಯರು. ವಾಪಸ್ಸು ಬಂದರು. ಅದೇ ಸಮಯಕ್ಕೆ ನಾರದ ಮನೆಗಳಿಗೆ ಭಾರಿ ಕುತೂಹಲ ಬಂತು. 16,000 ಹೆಂಡೆಂದರಿದ್ದರೆ ಕೃಷ್ಣ ಹೇಗೆ ವಾಸ ಮಾಡ್ತಾನೆ ನೋಡಬೇಕು ಅಂತ ಹೇಳಿ ಅವರು ಎಲ್ಲ ಮನೆಗೂ ಒಂದು ಸಂದರ್ಶನ ಕೊಡಲಿಕ್ಕೆ ಬರ್ತಾರೆ. ಯಾಕಂದರೆ ವಿಸ್ತಾರವೇ ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಒಂದು ಅಧ್ಯಾಯ ಪೂರ್ತಿ ವರ್ಣನೆ ಮಾಡ್ತಾರೆ. ಆಚಾರ್ಯ 2-3 ಶ್ಲೋಕದಲ್ಲಿ ಹೇಳ್ತಾರೆ. ಅಲ್ಲಿ ಬಂದು ಪ್ರತಿಯೊಂದು ಮನೆಯಲ್ಲೂ ಕೃಷ್ಣನ ನೋಡಿದರಂತೆ. ಕೃಷ್ಣ ಅಲ್ಲಿ ಒಬ್ಬ ಪತ್ನಿ, ಅಷ್ಟು ಜನದ ಮೇಲೂ ಕೃಷ್ಣ ಇರ್ತಾನೆ. ಪ್ರತಿಯೊಂದು ಮನೆಯಲ್ಲೂ ಕೃಷ್ಣ ಒಂದಲ್ಲ ಒಂದು ಕೆಲಸ ಮಾಡ್ತಾನೆ ಇರ್ತಾನೆ. ಕೆಲವು ಕಡೆ ಸಂಧ್ಯಾವನ್ನೆ, ಕೆಲವು ಕಡೆ ದೇವ್ರ ಪೂಜೆ, ಕೆಲವು ಕಡೆ ಜಪ, ಕೆಲವು ಕಡೆಗೆ ಬ್ರಹ್ಮಯಜ್ಞ, ಕೆಲವು ಕಡೆ ವೈಶ್ವದೇವ, ಕೆಲವು ಕಡೆ ಬ್ರಾಹ್ಮಣ ಆರಾಧನೆ, ಕೆಲವು ಕಡೆ ಪುರಾಣ ಕೇಳ್ತಾ ಕೂತಿದ್ದಂತೆ ಕೃಷ್ಣ. ನಾವು ಕೃಷ್ಣನ ಕತೆ ಕೇಳಬೇಕು, ನಾವು ಯೋಚನೆ ಮಾಡೋದಿಲ್ಲ. ಕೃಷ್ಣ ಕತೆ ಕೇಳ್ತಾ ಕೊಡ್ತಿದ್ದಂತೆ, ಬ್ರಾಹ್ಮಣರಿಗೆ ಸನ್ಮಾನ ಮಾಡ್ತಿದ್ದಂತೆ. ಕೆಲವು ಮನೆಯಲ್ಲಿ ಮಕ್ಕಳಿಗೆ ಚೌಲ, ಕೆಲವರಲ್ಲಿ ನಾಮಕರಣ, ಕೆಲವರಲ್ಲಿ ಮಗಳಿಗೆ ಸೀಮಂತ, ಕೆಲವು ಕಡೆ ವಿವಾಹ, ಇರೋ ಒಂದಲ್ಲ ಒಂದು ಸಂಭ್ರಮಗಳು. ಕೃಷ್ಣ ಒಂದು ಮನೆಯಲ್ಲೂ ಮಲಗಿ ಮಾತ್ರ ಇರಲಿಲ್ಲ, ಅದು ಬಹಳ ಇಂಪಾರ್ಟೆಂಟ್. ಕೃಷ್ಣ ಎಲ್ಲ ಕೆಲಸ ಮಾಡ್ತದೆ, ಮಲಗೋ ಕೆಲಸ ಮಾತ್ರ ಇಲ್ಲ. ಭಗವಂತನ ಹೆಸರು ಹೇಳಿದವರಿಗೇನೆ ಅಜ್ಞಾನದ ನಿದ್ರೆ ಹೋಗ್ಬೇಕಾದ್ರೆ ಆತನಿಗೆ ಇಲ್ಲಿ ನಾರದರು ಡೌಟ್ ಬಂದು ಬರಲಿಲ್ಲ. ಕೃಷ್ಣ ಹೇಗೆ ಮಾಡ್ತಾನೆ ನೋಡಿಬಿಡೋಣ ಅಂತೇಳಿ ಸಂದೇಹ ಪಟ್ಟು ಬರಲಿಲ್ಲ. ನೋಡಿ ಸಂತೋಷ ಪುರಾಣ ಅಂತ ಬಂದ್ರೆ ಅಷ್ಟೇ. ಪರೀಕ್ಷೆ ಮಾಡಲಿಕ್ಕೆ ಅಂತ ಬಂದಿದ್ರೆ ಪರಮಾತ್ಮ ಅವರಿಗೆ ಸಿದ್ಧಿ ಕೊಡೋದಿಲ್ಲ. ಎಷ್ಟೋ ವಿಷಯ ನಮ್ಗೆ ಗೊತ್ತಿರುತ್ತೆ. ದೊಡ್ಡವ್ರನ್ನ ನಾವು ಹೆಚ್ಚು ತಿಳ್ಕೊಳ್ಳೋಕೆ ಕೇಳಿದ್ರೆ ತಪ್ಪಲ್ಲ, ಪರೀಕ್ಷೆ ಮಾಡಲಿಕ್ಕೆ ಕೇಳಿದ್ರೆ ತಪ್ಪಾಗುತ್ತೆ. ಪರೀಕ್ಷೆ ಮಾಡೋದು ದ್ರೋಹ, ಹೆಚ್ಚು ತಿಳ್ಕೊಳ್ಳೋದು ಗುಣ ಅದು. ನಾರಾದರೂ ಸಂತೋಷ ಪಡಲಿಕ್ಕೆ ಬಂದರೆ ಹೊರತು ಪರೀಕ್ಷೆಯ ತಪ್ಪನ್ನು ಅವ್ರು ಮಾಡಲಿಕ್ಕೆ ಹೋಗಲಿಲ್ಲ. ಆದ್ದರಿಂದ ಶಾಸ್ತ್ರಗ್ರಂಥಗಳನ್ನು ಮತ್ತೆ ಕೇಳೋ ಉದ್ದೇಶ ಜ್ಞಾನ ದಾರಿಢ್ಯ ಎಂಬುದನ್ನು ತಿಳಿಸಿಕೊಡ್ತಾರೆ. ಅವರಿಗೆ ಭಾರಿ ಖುಷಿಯಾಯಿತು. ಅಲ್ಲಿ ಸರಸರ ಹೊರಟುಬಿಟ್ರಂತೆ. ಎಲ್ಲ ಕಡೆ ನಾರದರಿಗೆ ವಿಶೇಷ ಗೌರವ ಕೊಡ್ತಾನೆ ಕೃಷ್ಣ. ನಾರದ ಅಲ್ಲಿಂದ ಹೊರಟು ಜಗತ್ತಿಗೆಲ್ಲ ಸಾರಬೇಕಿದ್ರ ಅಂತ ಹೊರಟರು. ಕೃಷ್ಣನ ದಾಂಪತ್ಯವನ್ನು ವರ್ಣನೆ ಮಾಡಬೇಕು ಅಂತ ನಾರದರು ಹೋಗ್ತಾರೆ. ಅದನ್ನೇ ಹರಿನಾರಾಯಣ 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 ಎನ್ನು ಮನವೇ ನಾರಾಯಣ ಎಂಬ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ. ಹರಿಸರ್ವೋತ್ತಮತ್ವವನ್ನು ಸಾರ್ಥಕದ ವಿಶಿಷ್ಟವಾದ ದೀಕ್ಷೆಯನ್ನು ಹೊಂದುತ್ತಾರೆ ನಾರದ ಮುನಿಗಳು. ಯಾತಕ್ಕೆ ಅಂದರೆ ಆಚಾರ್ಯ ಹೇಳ್ತಾರೆ, ಎರಡು ಕಾರಣ ಹಿಂದೆ ಹೇಳಿದೆ. ಅವರು ಯಾರ ಮಕ್ಕಳು ನೋಡಿ, ಬ್ರಹ್ಮದೇವರ ಮಕ್ಕಳು. ಯಾರ ಶಿಷ್ಯರು ನೋಡಿ, ವಾಯುದೇವರ ಶಿಷ್ಯರು. ರುಜುಗಳ ಎರಡು ರೂಪದ ಶಿಷ್ಯರ ಮಕ್ಕಳಿಗೆ ಎಷ್ಟು ಶಕ್ತಿ ದೀಕ್ಷೆ ಇರಬೇಕು. ಅವರು ಸಾಮಾನ್ಯ ವೈಷ್ಣವನಿಗೇನೆ ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ದೀಕ್ಷೆ ಇರುತ್ತೆ. ಇವರು ವೈಷ್ಣವೋತ್ತಮರು ನಾರದ ಮುನಿಗಳು. ದೇವರ್ಷೀಣಾಮಸ್ಮಿ ನಾರದ ಅಂತ ಭಗವಂತ ಅವರಲ್ಲಿ ತನ್ನ ವಿಭೂತಿ ರೂಪ ಇದ್ದರೆ ಬೇರೆ ಹೇಳ್ತಾನೆ. ಅಷ್ಟೆಲ್ಲ ನಾರದನ್ನು ಮಾಡ್ತಾ ಇದ್ದಾರೆ. ಮುಂದೆ ಅದೇ ಕಾಲಕ್ಕೇನೆ ವಿಶಿಷ್ಟ ಪ್ರಸಂಗ ನಡೆದು, ನಾರದ ಮುನಿಗಳು ಸಂಚಾರ ಮಾಡ್ತಾ ಪಾಂಡವರ ಹತ್ರ ಬರ್ತಾರೆ. ಧರ್ಮರಾಜಾದಿಗಳು ಭಾರಿ ಸ್ವಾಗತವನ್ನು ಮಾಡ್ತಾರೆ. ಆಗ ಅವರು ಒಂದು ಸಂದೇಶವನ್ನು ಹೇಳ್ತಾರೆ, ನೋಡಿ ಪಾಂಡವರೇ, ನಾನು ಬ್ರಹ್ಮಲೋಕದಿಂದ ಬರ್ತಾ ಇದ್ದೇನೆ, ಬ್ರಹ್ಮದೇವರಿಗೊಂದು ಸಂದೇಶ ಕಳಿಸಿದ್ದಾರೆ, ಅದನ್ನು ಹೇಳ್ತೇನೆ ಅಂತ ಹೇಳಿ ಏನು ಅಂತ ಕೇಳ್ತಾರೆ. ಆಗ ಅದನ್ನೆಲ್ಲ ಹೇಳ್ತಾರೆ ನಾರದರು. ಏನು ಅಂದರೆ ಮುಖ್ಯವಾಗಿ ಇಷ್ಟು, ನೀವೆಲ್ಲ ನೋಡೋದಕ್ಕೆ ಒಬ್ಬ ಹೆಂಡತಿಯನ್ನು ಹೊಂದಕ್ಕೆ ಕಾಣಿಸ್ತಾ ಇದೆ. ಜನಗಳಿಗೆ ಅದರಿಂದ ಭಾರಿ ಸಂದೇಹ ಬರುತ್ತೆ ಒಂದು ಕಡೆಗೆ, ಇನ್ನೊಂದು ಕಡೆಗೆ ನಿಮ್ಮ ಸಂಸಾರದಲ್ಲಿ ವ್ಯವಸ್ಥೆ ಅಂತ ನೋಡಕ್ಕೆ ಕಾಣೋದಿಲ್ಲ. ಮತ್ತು ಲೋಕದೊಳಗೊಂದು ಕಥೆ ಇದೆ ಅಂತ ಕಥೆ ಹೇಳ್ತಾರೆ. ಸುಂದ ಉಪಸುಂದ ಅಂತ ಇದ್ರು ಅಣ್ಣ ತಮ್ಮಂದಿರು. ಅವರಿಬ್ಬರು ಎಲ್ಲದರಲ್ಲೂ ಕೂಡ ಭಾರಿ ಅನ್ಯೋನ್ಯತೆ ಇತ್ತು ಅವರಲ್ಲಿ. ಇಬ್ಬರು ಒಟ್ಟಿಗೆ ತಪಸ್ ಮಾಡಿದರು, ಬ್ರಹ್ಮದೇವರನ್ನು ಮೆಚ್ಚಿದರು, ವರ ಕೇಳಿದರು. ಏನು ವರ, ವಿಚಿತ್ರ ವರ, ಅವರು ಸಾವು ಬೇಡ ಅಂತ ಕೇಳಲಿಲ್ಲ. ನಮಗೆ ಸಾವು ನಮ್ಮಿಬ್ಬರಿಂದ ಪರಸ್ಪರ ಬರಬೇಕೇ ಹೊರತು ಬೇರೆ ಯಾರಾದರೂ ಕೊಲ್ಲಬಾರದು ಅಂತ ಕೇಳಿದರು. ಅವ್ರು ಯಾತಕ್ಕೆ ವರ ಕೇಳಿದರು ಅಂದರೆ ನಮಗೆ ಗಲಾಟೆ ಆಗೋದಿಲ್ಲ ನಮ್ಮಲ್ಲಿ, ಅದಕ್ಕೆ ಸಾಯೋದಿಲ್ಲ ಅಂತ ಆ ಥರ ಯೋಚನೆ. ಸುಮ್ಮನೆ ಸಾಯಬಾರದು ಅಂತ ಕೇಳಿದರೆ ವರ ಕೊಡೋದಿಲ್ಲ ಅವರು. ಅದಕ್ಕಾಗಿ ಇಂಥ ಕಂಡೀಷನಲ್ ವರ ಕೇಳಿದಾಗ ತಥಾಸ್ತು ಅಂತ ಹೇಳಿಬಿಟ್ರು. ಅವರೇನು ತಿಳ್ಕೊಂಡ್ರು, ಸಾಯೋದಿಲ್ಲ ಅಂತ ತಿಳ್ಕೊಂಡ್ರು. ಹೊಡೆದಾಡೆ ಸಾಯಿರಿ ಎತ್ತು ಕೊಟ್ರು ಅಷ್ಟೇ, ಇನ್ನೇನೇ ಇಲ್ಲ. ಈ ಹೊಡೆದಾಡೆ ಸಾಯಿರಿ ಏನು ಯೋಚನೆ ಮಾಡೋಂಗಿಲ್ಲ ಅಂತ ಹೇಳಿದರು. ಅವತ್ತಿನಿಂದ ಅವರು ಉನ್ಮತ್ತರಾಗ್ತಾರೆ. ವರ ತಗೊಳ್ಳೋದು ತಪ್ಪಲ್ಲ, ಆ ದುರುಪಯೋಗ ಮಾಡೋದು ತಪ್ಪದು. ಆ ದುರುಪಯೋಗ ಮಾಡ್ತಾ ಲೋಕನಾಶ ಮಾಡ್ತಾ ಇರ್ತಾರೆ. ಅವ್ರನ್ನ ಹೇಗೆ ಕೊಲ್ಲಬೇಕು ಅಂತ ಯೋಚನೆ ಮಾಡಿ ಬ್ರಹ್ಮದೇವರನ್ನೆಲ್ಲರೂ ಪ್ರಾರ್ಥನೆ ಮಾಡ್ತಾರೆ. ಬ್ರಹ್ಮದೇವರು ಹೇಳ್ತಾರೆ, ಅವ್ರ ಕೊಲ್ಲ ಉಪಾಯ ಹೇಳ್ತೇನೆ ಕೇಳಿ ಅಂಥೇಳಿ ಒಬ್ಬಳನ್ನು ಸೃಷ್ಟಿ ಮಾಡ್ತಾರೆ. ತಿಲೋತ್ತಮೆ ಅಂತ ಅವಳ ಹೆಸರು, ಅವಳು ಅಪ್ಸರೆ. ಅವಳು ತಿಲ ಉತ್ತಮೆ, ತಿಲ ಅಂದರೆ ಎಳ್ಳು, ಉತ್ತಮೆ ಅಂದರೆ ಜಾಸ್ತಿ. ಏನು ಇದು ಅರ್ಥನೇ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಬ್ರಹ್ಮದೇವರು ಏನು ಮಾಡಿದ್ರಂತೆ, ಲೋಕದಲ್ಲಿನ ಸುಂದರ ವಸ್ತುಗಳನ್ನೆಲ್ಲ ತಗೊಂಡ್ರಂತೆ, ಅದನ್ನೆಲ್ಲ ಸೇರಿ ಒಬ್ಬ ಸ್ತ್ರೀ ಸೃಷ್ಟಿ ಮಾಡಿದ್ರಂತೆ. ಆ ಸೃಷ್ಟಿ ಹೇಗಿತ್ತು ಅಂದರೆ ತಿಲ ಉತ್ತಮ, ಒಂದು ಎರಡು ಕಾಣಷ್ಟು ಬೇರೆ ಎಲ್ಲದಕ್ಕಿಂತ ಜಾಸ್ತಿ ಇದ್ಲಂತು. ಅಂತ ಸೌಂದರ್ಯದಲ್ಲಿ ಅಷ್ಟು ಅಟ್ರಾಕ್ಟಿವ್ ಆಗಿತ್ತು, ಅದಕ್ಕೆ ತಿಲೋತ್ತಮೆ ಅಂತ ಹೆಸರಾಯಿತು. ಆ ತಿಲೋತ್ತಮೆಯನ್ನು ಕಳಿಸಿಕೊಡ್ತಾರೆ, ಹೋಗು. ಅವರಿಬ್ಬರ ಮಧ್ಯೆ ಓಡಾಡು, ಅವ್ರ ಕತೆ ಮೂಸು ಅಂತ ಹೇಳಿದ ತಕ್ಷಣ ಬರ್ತಾಳೆ. ಅವರಿಬ್ಬರ ಮುಂದೆ ಓಡಾಡ್ತಾರೆ. ಹೇಗಿದ್ರು ಗೊತ್ತು, ಅವರು ಎದ್ದರೆ ಇಬ್ಬರು ಒಟ್ಟಿಗೆ ಹೇಳೋದು, ಕೂತ್ರೆ ಒಟ್ಟಿಗೆ ಕೊಡೋದು, ಎದ್ದರೆ ಎಲ್ಲ ಒಂದೇ ರೀತಿ, ಒಂದು ರೀತಿ ಬರ್ತಾ ಸಾಯಮೇ ಅವಳಿ ಅಂತ ಕರೀತಾರೆ ನೋಡಿದ್ರೆ. ಆ ರೀತಿ ಇದ್ದಾಗಿದ್ದರೆ ಹೆಚ್ಚು ಕಡಿಮೆ, ಅವರಲ್ಲ ಹಾಗಲ್ಲ, ಆ ರೀತಿ ಇದ್ದರು. ಅಷ್ಟು ಅನ್ಯೋನ್ಯತೆ ಅವರಲ್ಲಿ, ಯಾವ ಕಾರಣಕ್ಕೂ ಜಗಳನೇ ಇರಲಿಲ್ಲ. ತಿರುವ ತಗೆ ಬಂದಲು, ತಕ್ಷಣ ನೋಡಿದರು, ಶುರುವಾಯಿತು. ಇವಳು ನನಗೆ ಇವಳು ನನಗೆ ಎಂತಿಬ್ಬರು ಗಲಾಟೆ ಮಾಡಿದರು. ನಿನಗಲ್ಲ ನನಗೆ, ನನಗಲ್ಲ ನಿನಗೆ ಅಂತ ಹೇಳಿದರು, ಹೊಡೆದಾಟ ಮಾಡಿದರು. ಬ್ರಹ್ಮದೇವರ ಇಬ್ಬರು ಸತ್ತು ಬಿದ್ದರು, ಕಣೆ ತಿರುತ್ತೆ ಹೊರಟೋದು, ಇಬ್ಬರು ಸತ್ತು ಹೋಗಿಬಿಟ್ರು. ಇದು ಸುಂದೋಪಸುಂದರ ಕಥೆ, ಪರಸ್ಪರ ಹೊಡೆದಾಡಿ ಸತ್ತವರ ಕಥೆ. ಈ ಕಥೆ ಬಹಳ ಅರ್ಥ ಇರತಕ್ಕಂಥ ಕಥೆ. ಹಗಲಲ್ಲ ಹೇಳ್ತೀನಿ, ಪರ್ವ ಅಂತ ಕಾದಂಬರಿ ಬಗ್ಗೆ ಹೇಳಿದ್ದೇನೆ, ಎಷ್ಟು ವಿಚಿತ್ರವಾಗಿ ಮಹಾಭಾರತವನ್ನು ವಿಕೃತಗೊಳಿಸಿರ್ತಕ್ಕಂಥ ಗ್ರಂಥ. ಆ ಕುಂತಿ 5 ಜನ ಮಕ್ಕಳಿಗೆ ಯಾತಕ್ಕೆ ಮದುವೆ ಮಾಡಿಸಿದ್ಲು ಅಂದರೆ ಕುಂತಿ ಪ್ಲಾನ್ ಅಂತದು. ಒಂದು 5 ಜನ ಮಕ್ಕಳು ಒಬ್ಬ ಹೆಣ್ಣನ್ನು ಮದುವೆ ಆಗಬೇಕು ಅಂತ ಕುಂತಿ ಪ್ಲಾನ್ ಮಾಡಿದ್ದರು. ಯಾತಕ್ಕೆ ಅಂದರೆ ಆಕೆ ಯೋಚನೆ ಮಾಡಿದ್ದರು. ದ್ರೌಪದಿ ಭಾರಿ ಸುಂದರಿ, ಯಾರು ಒಬ್ಬರು ಮದುವೆ ಆದರೆ ಉಳಿದವ್ರ ಮನಸ್ಸಿಗೆ ಭಾರಿ ಆಘಾತ ಆಗುತ್ತೆ. ಆದ್ದರಿಂದ ಒಬ್ಬರೇ ಮದುವೆ ಆಗಿಬಿಟ್ರೆ ಗಲಾಟೆ ಬರೋದೇ ಇಲ್ಲ. ಯಾರು ತಲೆ ಹೊಳಿದು ಈ ಜಗತ್ತಿನೊಳಗೆ, ಇನ್ನೊಬ್ರು ಯಾರ್ಯಾರು ಹೊಡೆದಿದೆ ಅಂತ ಯೋಚನೆ ಜಗತ್ತಿನಲ್ಲಿ. ಸೈಕಾಲಜಿಗೂ ಒಂದು ಕಾಮನ್ ಸೆನ್ಸ್ ಬೇಕಲ್ಲ, ಸಲ್ಲ ಸೈಕಾಲಜಿಗೂ ಒಂದು ಹಿಂದೆ ಲಾಜಿಕ್ ಇರುತ್ತೆ ಯಾವಾಗ. ಆದ್ದರಿಂದ ಎಲ್ಲ ಒಟ್ಟಿಗೆ ಮದುವೆ ಆಗಿದ್ದ ಸಮಸ್ಯೆನೇ ಇಲ್ಲ ಅಂದ್ಬಿಟ್ಟು ಮದುವೆ ಮಾಡಿಬಿಟ್ಟಾರೆ. ಇದು ಕುಂತಿ ಮಾಡಿದ್ರಿಂದ ಪಾಂಡವರು ಜಗಳನೇ ಬರಲಿಲ್ಲ ಅಂತ ಹೇಳ್ತಾರೆ. ವೇದವ್ಯಾಸರು ಹೇಳ್ತಾರೆ, ಮನುಷ್ಯ ಸಾಮಾನ್ಯವಾಗಿ ಎಷ್ಟೋ ಪದಾರ್ಥಗಳ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ತರಬೇಕು, ಎರಡು ಒಟ್ಟಿಗೆ ತಂದುಬಿಡ್ತಾರೆ, ಇವನಿಗೊಂದು ಅವನಿಗೂ ಅಂತೇಳಿ ಒಂದನ್ನು ಜಗಳಾಡ್ತಾರೆ ಅಂತ ಹೇಳ್ತಾರೆ. ಈ ಆಟದ ಪದಾರ್ಥ ಒಂದಂದರೆ ಜಗಳಾಡ್ತಾರೆ. ಒಬ್ಬ ಹೆಂಗಸನ್ನ ಮದುವೆಯಾಗಿ ಸುಮ್ಮನೆ ಇರಲು ಸಾಧ್ಯತೆ ಉಂಟ? ಇದು ಯೋಚನೆ ಮಾಡಿದರೆ ಎಷ್ಟು ತಪ್ಪು ಲಾಜಿಕ್ ಇರುವುದು, ಎಂದು ಹಾಗೆ ಮಾಡಿದ್ದಲ್ಲ. ಅದಕ್ಕೆ ಈ ಕಥೆ ಯಾತಕ್ಕೆ ಹೇಳಿದರು ಅಂದರೆ, ಎಲ್ಲರಲ್ಲೂ ಹೊಂದಾಣಿಕೆ ಮಾಡಿಕೊಂಡಿದ್ದರು, ಆ ಒಬ್ಬ ಹೆಣ್ಣಿನ ಬಗ್ಗೆ ಹೊಂದಾಣಿಕೆ ಮಾಡಿಕೊಳ್ಳೋಕ್ಕಾಗಲಿಲ್ಲ ಅವರು. ಅಂದಮೇಲೆ ಯಾವಾಗಲೂ ಕೂಡ ಒಬ್ಬ ಹೆಂಡತಿಯಿಂದ ಜಗಳ ಬರುತ್ತೆ ಹೊರತು ಜಗಳ ಪರಿಹಾರ ಆಗೋದಿಲ್ಲ ಅಂತ ವೇದವ್ಯಾಸರು ಕೊಟ್ಟ ಉತ್ತರ. ಇವರು ಅದನ್ನು ಓದಲಿಲ್ಲ, ಕುಂತಿ ಹೀಗೆ ಮಾಡಿಬಿಟ್ಟು ಬುದ್ಧಿ ಉಪಯೋಗಿಸ್ಬಿಟ್ಟು. ಈ ಬುದ್ಧಿ ಉಪಯೋಗಿಸಿದ ಅನರ್ಥ ಆಗಿದ್ದರೆ ಮಹಾಭಾರತ ಹೇಳಿತ್ತು, ಧರ್ಮ ಇನ್ನೊಬ್ಬಳು ಮದುವೆ ಆದ, ಭೀಮಸೇನ ದೇವರು ಮಾಡಿದ್ದ ಮದುವೆ ಆಗಿದ್ದಾರೆ, ಅರ್ಜುನ ಮದುವೆ, ಅವರೆಲ್ಲ ಯಾಕೆ ಎಲ್ಲರೊಬ್ಬರೇ ಮದುವೆ ಆಗಲಿಲ್ಲ ಹಾಗಿದ್ರೆ? ಇದಕ್ಕೆ ಉತ್ತರ ಇಲ್ಲ. ಮತ್ತೆ ಇನ್ನೊಂದು ಮಧ್ಯೆ ಸೇರಿಸೋದು, ಆಗಿನ ಕಾಲಕ್ಕೆ ಪಾಂಚಾಲ ದೇಶದ ರಾಜರ ಪದ್ಧತಿ, ಒಬ್ಬ ಹೆಣ್ಣಿಗೆ ಅನೇಕರ ಗಂಡಂತ ಮದುವೆ ಮಾಡೋದಿತ್ತು ಅಂತೇಳಿ. ಸರಿ, ಒಂದು ಎಕ್ಸಾಂಪಲ್ ಕೊಡಬೇಕಲ್ಲ, ಇಲ್ಲಿದೆ ಇಲ್ಲೇ ಇಲ್ಲ, ಸುಳ್ಳೆ ಬಾಯಿ ಮಾತು ಹೇಳಿದ್ರೆ ಆಯ್ತಾ? ಎಲ್ಲೂ ಇಲ್ಲೇ ಇಲ್ಲ. ಇಂಥ ಮಾತಿನ ಜನ ಮೂಲ ಓದಿರೋದಿಲ್ವಲ್ಲ, ಓ ಇದೇ ವೇದವಾಕ್ಯ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅವರಿಗೆ ವೇದ ವೇದ ಅಲ್ಲ, ಇದು ವೇದ. ಆಧುನಿಕರಿಗೆ ತಪ್ಪು ತಿಳುವಳಿಕೆಗಳೇ ವೇದವಾಕ್ಯಗಳಾದ್ರಿಂದ ಅವ್ರ ಬುದ್ಧಿ ಕೆಟ್ಟೋಗುತ್ತೆ. ನೆನಪಿರಬೇಕು, ಮುಂದಿನ ಜನ ಓದೋದು ಮಹಾಭಾರತ ಅಲ್ಲ, ಇದನ್ನು ಓದ್ತಾರೆ. ಅದು 14 ಭಾಷೆ ಟ್ರಾನ್ಸ್ಲೇಟ್ ಆಗಿದೆ ಪುಸ್ತಕ, ತುಂಬ ಜನ ಓದ್ತಾರೆ ಅದನ್ನು. ಎಷ್ಟೋ ಜನ ಹೊಗಡೆ ಹೊಗಡೆ ಅದನ್ನು ಬರೆಯೋದು ಬೇರೆ. ಹೀಗಾಗಿ ಜನ ನಾಡಿ ಮಹಾಭಾರತ ಅದೇ ತಿಳ್ಕೊಂಡ್ಬಿಟ್ರೆ ಸಮಾಜ ಏನಾಗುವುದು ಲೆಕ್ಕ? ಆ ಲಾಜಿಕ್ ಉಪಯೋಗಿಸಿಬಿಟ್ಟಿಂತ ಮದುವೆ ಮಾಡೋಕ್ಕೆ ಯಾರು ಪ್ರಯತ್ನ ಪಡ್ತಾರಾ? ಇಂಥ ವಿಕೃತವಾದ ಚಿಂತನೆ ಮಾಡ್ತಾರೆ, ಉತ್ತರ ಕೊಟ್ಟಿದ್ದಾರೆ, ಎಂದೂ ಅದು ಸಾಧ್ಯ ಇಲ್ಲ ಅಂತ ತಿಲೋತ್ತಮ ಕತೆ ಹೇಳಿದ್ರೆ, ನಿಮ್ಮಲ್ಲಿ ಹಾಗಾಗಬಾರದು ಅಂತ ಹೇಳಿದರು. ಇವರೆಲ್ಲ ಆಗೋದಿಲ್ಲ, ನಿಮ್ಮಲ್ಲಿ ಹೀಗೆ ಆಗೋದಿಲ್ಲ ಅಂತ ತಿಳಿಸೋಕ್ಕೋಸ್ಕರ ಅವನ ಕಥೆಯನ್ನು ಹೇಳ್ತಾ, ನೀವು ಇನ್ನು ಮೇಲೆ ಬ್ರಹ್ಮದೇವರು ಹೇಳಿದ್ದಾರೆ, ಮೊದಲು ದ್ರೌಪದಿ ಒಬ್ಬೊಬ್ಬರ ಹತ್ರ ಒಂದು ದಿವಸ ಕಾಲ ಇರ್ತಿದ್ದರು, ಹಾಗಿರೋದು ಬೇಡ, ಇನ್ನು ಮೇಲೆ ವರ್ಷ ಕಾಲ ಒಬ್ಬರ ಜೊತೆಗಿರೋದು. ಇಷ್ಟು ಹೇಳಿದರು. ಇಲ್ಲಿ ಒಂದು ದೊಡ್ಡ ಸೂಕ್ಷ್ಮವನ್ನು ಆಚಾರ್ಯರು ವಿಮರ್ಶೆ ಮಾಡ್ತಾರೆ, ಯಾರು ಯೋಚನೆ ಮಾಡಿದ್ರು ಅಂತ ಹೇಳ್ತಾರೆ. ಇದು ಅವಸರದ ಪ್ರವಚನ, ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳೋದು. ಒಬ್ಬ ದ್ರೌಪದಿ ಮದುವೆ ಆದರೂ ಅದೆಲ್ಲ ಸರಿ ಹೋಯಿತು, ಹೇಗೆ ಸಂಸಾರ ಮಾಡ್ತಿದ್ರು ಜೊತೆಗೆ ಅವರು? ಅದು ಸುಲಭನಾ, ಮದುವೆ ಮಾಡಿದ್ರೆ ಸುಲಭನಾ ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ಬಹಳ ವಿಚಿತ್ರವಾದಂಥ ಸಂಸಾರದ ರೀತಿಯಾಗಿತ್ತು. ದ್ರೌಪದಿ ದೇಹದಲ್ಲಿ ಭಾರತಿ, ಶಚಿ, ಶ್ಯಾಮಲ, ಉಷಾ, ಅಲ್ಲಿ ನೋಡಿದರೆ ಧರ್ಮರಾಜ 5 ಜನ ಇದ್ದಾರೆ. ಹೇಗೆ ಸಂಸಾರ ಮಾಡ್ತಿದ್ರು ಅಂದರೆ, ಆ ಸಂಸಾರ ಕ್ರಮ ಹೀಗಿರುತ್ತಷ್ಟೆ. ಧರ್ಮರಾಜನ ಜೊತೆಗೆ ದ್ರೌಪದಿ ದೇವಿ ಇದ್ದ ಕಾಲಕ್ಕೆ ಅಲ್ಲಿ ಯಮದೇವರು, ಇಲ್ಲಿ ಶ್ಯಾಮಲಾದೇವಿ. ಅರ್ಜುನ ಜೊತೆಗಿದ್ದಾಗ ಶಚಿದೇವಿ, ಅಲ್ಲಿ ಶಚಿ ಸಾಕ್ಷಾತ್ ಇಂದ್ರದೇವರು, ಈ ಕ್ರಮದಲ್ಲಿ ವಾಸ ಮಾಡ್ತಾ ಇದ್ರು. ಭೀಮಸೇನ ಸಾಕ್ಷಾತ್ ವಾಯು ದೇವರು, ಆಗ ಕೇವಲ ಭಾರತಿ, ಈ ರೀತಿ ಇರ್ತಿದ್ರು. ಸೆಕೆಂಡ್ ಸ್ಟೇಜ್ ಅಲ್ಲಿ ಆ ರೀತಿ ಇದ್ದಾಗ ಇದು ದೋಷ ಆಗಲಿಲ್ವೇ ಹಾಗಿದ್ರೆ? ಇದೊಂದು ರೀತಿ ಪಾತಿವ್ರತ್ಯದ ಕ್ಷಯ ಆಗಲಿಲ್ವೇ ಅಂತ ಕೇಳಿದ್ರೆ ಹೇಳ್ತಾರೆ, ಅದಾಗಲಿಲ್ಲ. ಎಷ್ಟು ಸೂಕ್ಷ್ಮ ಅಂದರೆ ಅನಲೈಸ್ ಮಾಡ್ತಾರೆ ಆಚಾರ್ಯರನ್ನು, ವೇದವ್ಯಾಸರು ಹೇಳಿದ ಮಾತನ್ನು ವಿಸ್ತಾರ ಮಾಡ್ತಾರೆ. ಇದಂಚ ತತ್ರಾದ್ಭುತ ಉತ್ತಮಂ ತದಾ ದಧಾರ ಕೃಷ್ಣ ವಪುಷಾ ಅತಿಮಾನುಷಂ ಮಹಾನುಭಾವ ಕಿಲ ಸಾಧು ಮಧ್ಯಮ ಬಹೂವ ಕನ್ಯೈವ ಗತೇ ಗತೇ ಹನಿ. ಇದು ಮಹಾಭಾರತದ ಮೂಲ ಶ್ಲೋಕ, ಆಚೆ ವಿವರಣೆ ಮಾಡ್ತಾರೆ ವಿಷ್ಣುನು ಕೂಡ. ದ್ರೌಪದಿ ದೇವಿಯ ದೇಹ ವಿಚಿತ್ರವಾದಂಥ ದೈವಿ ಸೃಷ್ಟಿ ಇರುವಂತೆ. ಅವತ್ತಿನ ದಿವಸ ಯಾರ ಜೊತೆಗೆ ಇರ್ತಿದ್ರಲ್ಲ, ಆ ರೀತಿ ಇರೋ ಸಾಮರ್ಥ್ಯ ಅವರಿಗೆ ಮೃದವರಿಗೆ ಇರೋದಿಲ್ಲ. ಅದು ಭಾರತೀ ದೇವಿ ಯಾವಾಗಲೂ ಅಲ್ಲಿರ್ತಾ ಇತ್ತು, ಅದು ಮ್ಯಾನೇಜ್ ಮಾಡೋಕ್ಕೋಸ್ಕರ. ಅದಕ್ಕೆ ವಾಯುದೇವರು ಯಾವಾಗಲೂ ಇವರಲ್ಲಿ ಆವೇಶ ಮಾಡಿರ್ತಿತ್ತು, ಉಳಿದವರಲ್ಲಿ ಆವೇಶ ಇದ್ದೇ ಇರ್ತಿತ್ತು. ಆದ್ದರಿಂದ ಇವರ ಸಹಕಾರದಿಂದ ಅವರಿಗೆ ಸಾಧ್ಯವಾಗ್ತಿತ್ತು ಒಂದು ಹಂತ. ಇನ್ನೊಂದು ಹಂತದಲ್ಲಿ ಪ್ರತಿನಿತ್ಯದಲ್ಲೂ ಕೂಡ ಆ ದೇಹ ಹೊಸದಾಗಿ ಸೃಷ್ಟಿಯಾಗ್ತಿತ್ತು ಅಂತ ಹೇಳ್ತಾರೆ. ನ್ಯೂ ಬಾಡಿ ಕ್ರಿಯೇಟ್ ಆಗ್ತಿತ್ತು, ಆ ದೇಹ ಬಿಟ್ಟುಬಿಡೋದು, ಹೊಸ ದೇಹ ತಗೋತಿದ್ರು. ಇದು ಇಮ್ಯಾಜಿನ್ ಮಾಡೋದು ಸಾಧ್ಯ ಉಂಟ? ಅಲ್ರಿ, ಒಂದು ದಿವಸ ಡ್ರೆಸ್ ಚೇಂಜ್ ಮಾಡೋದೇ ಕಷ್ಟ ಮನುಷ್ಯನಿಗೆ, ದೇಹ ಚೇಂಜ್ ಮಾಡ್ತಾರಾದ್ರೆ ಯಾರು ಗೊತ್ತೋ ಅವರು? ಭಾವಿ ಸರಸ್ವತಿ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಬ್ರಹ್ಮದೇವರ ಹೆಂಡತಿ ಆಗೋರು, ಅವರಿಗೆ ಇದೊಂದು ಸಣ್ಣ ವಿಷಯ, ದೊಡ್ಡ ವಿಷಯ ಆಗುತ್ತೆ. ಯೋಚನೆ ಮಾಡಿ, ಯಾರಿಗೋ ಕಥೆ ಎಲ್ಲ ಇದು. ಭಾವಿ ಸರಸ್ವತಿಯ ಕಥೆ ಇದು, ಭಾವಿ ಬ್ರಹ್ಮದೇವರ ಕಥೆ ಇದು. ಆದ್ರಿಂದಾನೆ ದೇಹ ದಿನ ಹೊಸ ಹೊಸ ಸೃಷ್ಟಿಯಾಗ್ತಾ ಇತ್ತು. ಅದು ನಿದ್ರೆ ಅಂತೇನೋ ನಿದ್ರೆ ಅಲ್ಲ, ಅದು ಮೂರ್ಛೆನೋ ಮೂರ್ಛೆನೋ ಅಲ್ಲ. ಹೇಗಿತ್ತು ಅಂದರೆ ಅದು ಮರಣವತ್ಸ ಭವತಿ ಹಕನ್ಯ. ಆ ದೇಹ ಪೂರ್ತಿ ಹೋಗಿ ಹೊಸ ದೇಹ ಬರ್ತಿತ್ತು ಅಂತ ಹೇಳ್ತಾರೆ ವಾದಿರಾಜ ಚೌಡ. ಬಹಳ ವಿಸ್ತಾರವಾದ ಭಾವಪ್ರಕಾಶಿಕೆಯನ್ನು ಬರೀತಾರೆ. ಹಾಗಿದ್ರೆ ಮರುಸ್ ಹೊಸ ದೇಹ ಬಂತಲ್ಲ, ಹಾಗಿದ್ರೆ ಮದುವೆ ಆಗಿದ ಸಂಸ್ಕಾರ ಆಗೋದಿಲ್ಲ, ಹೇಗೆ ಸಂಸ್ಕಾರ ಮಾಡ್ತಿದ್ರು? ಮತ್ತೊಂದು ಪ್ರಶ್ನೆ, ಕನ್ಯಾಗಮನ ಭಾರಿ ನಿಷಿದ್ಧವಾದದ್ದು, ಅವಳಿಗೆ ಹೊಸದಾಗಿ ಹುಟ್ಟಿದ ಮೇಲೆ ಮದುವೆ ಆಗಬೇಕಲ್ಲ ಅಂತ ಕೇಳಿದರೆ ಸರಿಯಾದದ್ದು. ಅವರು ದೇವತೆಗಳು, ಗಾಂಧರ್ವ ಪ್ರತಿ ದಿವಸದಲ್ಲೂ ಹೊಂದಿ ಅವರು ಹೊಸದಾಗಿ ಸಂಸಾರ ಮಾಡ್ತಿದ್ರು ಅಂತ ಹೇಳ್ತಾರೆ. ಅಲ್ಲ ಸ್ವಾಮಿ, ನಂಬುವುದಾ ಅಂದರೆ ಈ ಘಟ್ಟ ಯಾವ ನಡೆದಿದೆ ಗೊತ್ತಾಗಿದ್ದು? ಇಡೀ ಜಗತ್ತಿನ ಸಾರಿ ಒಂದೇ ಒಂದು ಸರ್ತಿ ನಡೆದಿರೋದೆ ಹೊರತು ಮತ್ತೆ ಮತ್ತೆ ನಡೆದಿದ್ದಲ್ಲ. ಮೌಂಟ್ ಎವರೆಸ್ಟ್ ಹತ್ತಾರೆ, ಪ್ರತಿ ವರ್ಷ ಯಾರು ಹತ್ತೋದಿಲ್ಲ, ಯಾವಾಗಲೂ ಹತ್ತಾ ಇರ್ತಾರೆ ಯಾರು. ಅಷ್ಟೇ, ಕೆಲವು ಈವೆಂಟ್ಸು ಮತ್ತೆ ರಿಪೀಟ್ ಆಗೋದಲ್ಲ, ಇದು ಒಬ್ಬರಿಂದೇ ಆಗಿತ್ತು. ನಮಗೆ ಗೊತ್ತಿಲ್ಲ ಅಂದರೆ ಯೋಚನೆ ಮಾಡಿ, ನಮ್ಗೆ ಗೊತ್ತಿರೋದಲ್ಲ, ನಮಗೆ ಆಗೋದೇ ಅಲ್ಲ. ಅದೆಲ್ಲ ಕೂಡ ಅದಾಗೋ ರೀತಿಯೇ ಬೇರೆ. ಅವರ ದೇವತೆಗಳ ಭೋಗಕ್ರಮ, ಮನುಷ್ಯರ ಭೋಗಕ್ರಮ ತೀರ ಭಿನ್ನವಾದದ್ದು ಅಂತ ಹೇಳ್ತಾರೆ. ದೇವತೆಗಳ ಭೋಗಕ್ರಮನೇ ಬೇರೆ, ಮನುಷ್ಯರ ಭೋಗಕ್ರಮನೇ ಬೇರೆ. ಬಾಳೆಹಣ್ಣಿದೆ, ಮನುಷ್ಯ ತಿನ್ನೋದು ತಿರುಳು, ಹಸುಗಳು ತಿನ್ನೋದೇ ತಿಪ್ಪೆ. ಇದು ಬೇಕಿಲ್ಲ, ತಿರುಳೇನೆ ಅದು ಭಾರಿ, ನಮಗೆ ಇವನಿ ಪ್ರಿಯ ಅದು ಪ್ರಿಯ. ಒಂದೇ ಹಣ್ಣನ್ನು ತಿನ್ನೋ ಕ್ರಮ ಹೇಗೆ ವ್ಯತ್ಯಾಸ ಆಗುತ್ತೆ? ಈಗ ಇನ್ನೂ ಆಹಾರ ವ್ಯತ್ಯಾಸ ಆಗುತ್ತೆ. ಬಾಳೆಹಣ್ಣು ಎಷ್ಟೋ ಪ್ರಾಣಿಗಳಿಗೆ ಹಿತ, ಒಂಟೆ ಬಾಳೆಹಣ್ಣು ತಿನ್ನೋದಿಲ್ಲ, ವಿಷ ಅಂತ ತಿನ್ನೋದೇ ಇಲ್ಲ ಅಂತ, ಅದು ಮುಳ್ಳು ತಿನ್ನುತ್ತಂತೆ. ಉಳಿದ ಪ್ರಾಣಿ ಮುಳುತ್ತ ಅದು ಮುಳ್ಳು ತಿನ್ನೋ ರೀತಿ ದೇವರು ಮಾಡಿದ್ದಾರೆ. ಹೊಸ ಸೃಷ್ಟಿ ಅನ್ನು ಹೇಳ್ತಾರೆ. ಈಗ ಮನುಷ್ಯನನ್ನು ತಗೊಳ್ಳಿ, ವೃಕ್ಷಗಳನ್ನು ತಗೊಳ್ಳಿ, ಗುಲಾಬಿ ಗಿಡ ತಗೊಳ್ಳಿ, ಅದು ತುಂಡು ಮಾಡ್ತಾರೆ, ಇಡ್ತಾರೆ, ಮತ್ತೆ ಬೆಳೆಯೋ ಶುರುವಾಗ. ಆ ರೀತಿ ಮನುಷ್ಯರು ಕೈ ತುಂಡು ಮಾಡಿದ್ರೆ ಗತಿ ಏನಾಗ್ತಿರ್ತಾರೆ? ಕೊಳಕ್ ಹೋಗುತ್ತೆ, ಏನು ಬೆಳೆಯೋದಿಲ್ಲ. ಅದು ದೇವರು ಆಯಾ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ದೈವಿ ಸೃಷ್ಟಿ ಇದು ಒಂದು. ಅನ್ಯಾದೃಶಿ ಸುರಭುಕ್ತಿ ರಥೋನ್ಯ ರೂಪ ಮಾನುಷ್ಯ ಭುಕ್ತಿ ರೀತಿ ನಾತ್ರ ವಿಚಾರ್ಯಮಸ್ತಿ. ದೇವತೆಗಳ ಭೋಗಕ್ರಮಕ್ಕೂ ಮನುಷ್ಯರ ಭೋಗಕ್ರಮಕ್ಕೂ ತುಂಬ ವೈಲಕ್ಷಣ್ಯ ಇರೋದ್ರಿಂದ ಇದನ್ನು ನಮ್ಮ ಸೆನ್ಸಲ್ಲಿ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ನಮಗೆ ಅಟ್ಕೋದು, ನಾವು ಪ್ಲೇನ್ ಎಷ್ಟು ಭಾರ ಇರುತ್ತೆ ಗೊತ್ತಾ ನಮಗೆ? ಚಿಕ್ಕ ಕಲ್ಲು ಚುಳ್ಳೆ ಮೇಲೆ ಕೇಳಿ ತಪ್ಪಂದು ಕೆಳಗೆ ಬೀಳುತ್ತೆ. ಅದು ಟನ್ ಗಟ್ಟಲೆ ಭಾರ ಇರುತ್ತೆ ಪ್ಲೇನ್, ಸರ್ರಂತ ಹಾರ್ಕೊಂಡು ಹೋಗುತ್ತೆ. ಯಾತಕ್ಕೆ? ಅದು ವಿಜ್ಞಾನದ ಸಾಧನೆ, ಇದು ತತ್ವಜ್ಞಾನದ ಸಾಧನೆ. ಸಾಮಾನ್ಯ ಮನುಷ್ಯ ಮಾಡಲಾರದನ್ನು ವಿಜ್ಞಾನ ಮಾಡುತ್ತೆ, ವಿಜ್ಞಾನವೂ ಮಾಡಲಾರದ ತತ್ವಜ್ಞಾನ ಮಾಡುತ್ತೆ. ಆದ್ದರಿಂದಾಗಿನೆ ಅದು ಅಷ್ಟು ಸೂಕ್ಷ್ಮ ವಿಚಾರ. ನಾವು ಅದನ್ನು ನಮಗೆ ಅರ್ಥ ಆಗೋದ್ರೆ ನಿಮಗೆ ಅನಿಸ್ತಾ ಯೋಚನೆ ಮಾಡಬೇಡಿ. ನಮಗೆ ಎಷ್ಟು ಅರ್ಥ ಆಗಿದ್ದರಿಂದ ಅರ್ಥ ಆಗಬೇಕು. ಮತ್ತೆ ನಾವು ತಿಂದನ್ನ ಹೇಗೆ ಜೀರ್ಣ ಆಗುತ್ತೆ ಎಷ್ಟು ಜನ ಗೊತ್ತು? ಗೊತ್ತಿಲ್ಲ, ಮಲ್ಕೊಂಡ್ಬಿಡ್ತಾನೆ. ಊಟ ಮಾಡಿ ಜೀರ್ಣ ಮಾಡಿಸೋ ವ್ಯವಸ್ಥೆನೇ ಬೇರೆ. ನಾವೇ ಜೀರ್ಣ ಮಾಡಿಸೋದಾಗಿದ್ದರೆ ಊಟನೇ ಮಾಡ್ತಿದ್ದಿರಿ. ಅಷ್ಟು ಅಂತ ಲೆಬೋರಿಯಸ್ ಪ್ರೊಸೆಸ್ ಅದು, ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಎಷ್ಟೋ ವಿಷಯ ಗೊತ್ತಿರೋದಿಲ್ಲ, ಹಾಗೆ ನಡ್ಕೊಂಡು ಹೋಗ್ತೇವೆ. ಅದು ನಮಗೆ ಗೊತ್ತಿಲ್ಲ ಅನ್ನೋದು ತಪ್ಪಲ್ಲ, ಆದರೆ ಅದು ಇಲ್ಲ ಅದು ಸುಳ್ಳು ಅಂತ ಹೇಳೋದು ತಪ್ಪಲ್ಲ. ಇವತ್ತು ಪ್ಲೇನ್ ಹಾರೋದು ಅಸಾಧ್ಯ, ಹಾರುತ್ತೆ, ಸತ್ಯ ಏನು ಮಾಡೋಕ್ಕಾಗೋದಿಲ್ಲ. ಕೇಳಿ ನಮಗೆ ಗೊತ್ತಿಲ್ಲ, ಸೈಂಟಿಸ್ಟ್ ಕೇಳಿ ಅಂತ ಹೇಳಿದ್ದೆ ಅಷ್ಟೆ. ಸೈಂಟಿಸ್ಟ್ ಎಕ್ಸ್ಪ್ಲೇನ್ ಮಾಡ್ತಾರೆ, ನಮಗೆ ಎಕ್ಸ್ಪ್ಲೇನ್ ಮಾಡೋದು ಬರೋದಿಲ್ಲ. ಅದಕ್ಕೆ ಶಾಸ್ತ್ರಜ್ಞರು ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದರೆ ಬೇರೆಯವರು ಮಾಡೋದಿಲ್ಲ. ಒಂದೇ ದೇಹದಲ್ಲಿ ಹಾಗಿದ್ದರೂ ಒಬ್ರಿಗೊಬ್ರು ಸಾಂಕರ್ಯ ಬರ್ತಿರಲಿಲ್ವೇ? ಅಪ್ಪಿ ತಪ್ಪಿ ಅಲ್ಲಿರ್ತಕ್ಕಂಥ ಸ್ತ್ರೀ ಅನ್ಯ ದೇವತೆಯ ಸಂಪರ್ಕವಾಗ್ತಿದ್ದಿಲ್ವೇ ಅಂದರೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ದೃಷ್ಟಾಂತ ನಮ್ಮ ತಲೆ ಇದೆ ಅಂತ ತಿಳ್ಕೊಬೇಡ. ತಲೆ ಇದ್ರೆ ತಲೆ ಇದೆ ಅಂತ ತಿಳ್ಕೊಬೇಡ. ಅಲ್ಲಿ ಕಣ್ಣು ಕಿವಿಗೆ ಎಷ್ಟೊಂದು ಇಂದ್ರಿಯ ಬಿಡಿಸ್ಬಾಡಿದ್ದಾನೆ ಅದರೊಳಗೆ. ಇವತ್ತು ಕಣ್ಣು ಅಪ್ಪಿ ತಪ್ಪಿ ಅನ್ನೋ ಶಬ್ದ ಕೇಳುತ್ತಾ? ಕೇಳೋದಿಲ್ಲ. ಅದು ನೋಡೋ ರೂಪ ಒಂದೇ, ನೋಡಿದರೆ ಇದು ಅದು ಕೂಡ ಇಲ್ಲ. ಇನ್ನು ಕಿವಿ ಶಬ್ದ ಕೇಳುತ್ತೆ, ನೋಡೋ ಶಕ್ತಿ ಅದಕ್ಕಿಲ್ಲ. ಒಂದೇ ಕಡೆ ಪರಮಾತ್ಮ ಇಟ್ಟಿದ್ದಾನೆ, ಒಂದೊಂದು ಇಂಟರ್ಮಿಸ್ ಆಗೋದೇ ಇಲ್ಲ, ಕ್ಲಿಯರಾಗಿ ಬೇರೆ ಬೇರೆ ಇದೆ. ಒಂದು ತಲೆಯೊಳಗೆ ಐದು ಭಿನ್ನ ಇಂದ್ರಿಯಗಳು ಒಂದಕ್ಕೊಂದು ಸಾಂಕರ್ಯವಾಗದಂತೆ ಹೇಗಿದೆಯೋ ಹಾಗೆ ಒಂದೇ ದೇಹದಲ್ಲಿ ಐದು ಜನ ದೇವತಾ ಸ್ತ್ರೀಯರಿದೆ. ಒಂದೇ ದೇಹ ಒಂದೇ ಮುಖ, ವ್ಯತ್ಯಾಸ ಆಯ್ತಲ್ಲ. ಈಗ ಏನು ವ್ಯತ್ಯಾಸವಾಗಲಿಲ್ಲ, ಸರಿಯಾಗಿ ನಡೀತಾ ಇದೆ, ಅದೇ ರೀತಿ ನಡೀತಾ ಇದೆ. ನಮ್ಗೆ ಅವೆಲ್ಲ ಅರ್ಥ ಆಗೋದು ಬೇಡ. ಈ ಟಿ ವಿ ಚಾನಲ್ ತಗೊಳ್ಳಿ, ಈಗ ನೂರಾರು ಚಾನಲ್ಲು ಒಂದೇ ಟಿ ವಿ ಪಟಪಟ ನೋಡ್ತಾರೆ, ಒಂದಕ್ಕೊಂದು ಇಂಟರ್ಮಿಕ್ಸ್ ಆಗುತ್ತಾ ನೋಡಿ ನೋಡಂತೆ. ಸ್ವಲ್ಪ ಡಲ್ ಆದರೂ ನಮಗೆ ತಲೆ ಕೆಟ್ಟೋಗುತ್ತೆ. ಅಂಥದ್ದು ಇಂಟರ್ಮಿಕ್ಸ್ ಆಗ ಚಾನಲ್ ಕ್ಲಿಯರ್, ಪಕ್ಕದಲ್ಲಿ ಒಂದು ಹೋಗ್ತಾನೆ ಇನ್ನೊಂದು ಚಾನಲ್, ಟೋಟಲಿ ಚೇಂಜ್. ಒಂದೊಂದು ಚಾನಲ್ಗೆ ಒಂದು ಟಿ ವಿಲಿ ಯಾರು ತಗೊಂಡಿಲ್ಲ ಪುಣ್ಯಕ್ಕೆ. ಒಂದೇ ಟಿ ವಿಲಿ ಅಷ್ಟು ಚಾನಲ್ ಹೇಗೆ ಬರುತ್ತಲ್ಲ ಅಂತ. ಹಂಡ್ರೆಡ್ಸ್ ಆಫ್ ಚಾನಲ್ ಒಂದು ಟಿ ವಿಲಿ ಬರೋದಾದರೆ ಐದು ಜನ ಒಂದಿರಲಿ ಅಧ್ಯಯನದಲ್ಲಿ ಯಾಕೆ ಇರೋದಿಲ್ಲ ಅಂತ ಕೇಳ್ತಾರೆ. ಆ ಟಿ ವಿ ಎಂಬುದು ಯಾವುದೋ ಡಬ್ಬ ಅಲ್ಲ, ಅಕ್ಕಿ ಬೇರೆ ಡಬ್ಬ ಅಲ್ಲ, ಅದು ಹೊಸ ಒಂದು ಯಂತ್ರ. ಅದು ಹೋಗ್ತಾನೆ, ದ್ರೌಪದಿ ದೇಹ ಅದು ವಿಚಿತ್ರ ಸೃಷ್ಟಿ ಆಗಿರ್ತ ಸಾಧ್ಯವಾಗಿತ್ತೆ ಹೊರತು ಮನುಷ್ಯ ಸಾಮಾನ್ಯರು ಮಾಡ್ತಕ್ಕಂಥ ಶಕ್ತಿ ಅಲ್ಲ ಅದು. ಅನ್ಯಾದೃಶಿ ಸುರಭುಕ್ತಿ ರಥೋನ್ಯ ರೂಪ ಮಾನುಷ್ಯ ಭುಕ್ತಿ ರೀತಿ ನಾತ್ರ ವಿಚಾರ್ಯಮಸ್ತಿ. ಆದರೆ ದೇವತೆಗಳ ಚಿತ್ರ ವಿಚಿತ್ರವಾದಂಥ ಯೋಗ ಅದು ನಮಗೆ ಅರ್ಥವಾಗೋದಿಲ್ಲ ಅಂತ ಹೇಳಿ ಸಾಧ್ಯವಾದಷ್ಟು ಪ್ರಯತ್ನ ಪಡಬೇಕೇ ಹೊರತು ಅದು ಅಲ್ಲಗಳಿಗೂ ಸಾಧ್ಯ ಇಲ್ಲ. ಯಾರನ್ನು ಗೊತ್ತಿರೋ ಭಾಷೆಯಲ್ಲಿ ಮಾತಾಡ್ತಾರೆ. ನಮಗೆ ಅರ್ಥ ಆಗಿಲ್ಲ, ಅದೇನು ತಪ್ಪಲ್ಲ, ಅರ್ಥ ಇಲ್ಲ ನೀವು ಹೊಡಿತಾರೋ, ನಿಮಗೆ ಅರ್ಥ ನಮ್ಮ ಆಟ ಅರ್ಥ ಇಲ್ವಾ, ಕೈ ನೋಡ್ಬಿಡ್ತೇನೆ ಅಂತ ಹೇಳಿದ. ಅರ್ಥ ಆಗೋದು ಬೇರೆ, ಅರ್ಥ ಇಲ್ಲದ್ದು ಬೇರೆ. ಇದು ಅರ್ಥ ಇರೋದು ನಮಗೆ ಅರ್ಥವಾಗದ್ದಷ್ಟೇ ಹೊರತು ಬೇರೆ ಅಲ್ಲ. ಇದೆಲ್ಲ ಇದನ್ನೆಲ್ಲ ನಾರದರು ಆಚಾರ್ಯ ಹೇಳಿದ್ದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಇದು ಅವರೇ ಕಥೆ, ತಮ್ಮ ಪತ್ನಿಯ ಕಥೆ ಬಗ್ಗೆ ತಾವೇ ಹೇಳ್ತಾರೆ ಆಚಾರ್ಯರು. ಆ ಕಥೆ ಮುಗಿದ ಮೇಲೆ ನಾರದರು ಸಂದೇಶ ಹೇಳ್ತಾರೆ, ಬ್ರಹ್ಮದೇವರ ಸಂದೇಶ ಇನ್ನು ಮೇಲೆ ಹೀಗಿರಬೇಕು. ಮತ್ತೊಂದು ಕರಾರು, ಅಕಸ್ಮಾತ್ ಏನಾದರೂ ಮತ್ತೊಬ್ಬರ ಜೊತೆಗಿದ್ದ ದ್ರೌಪದಿಯನ್ನು ಇನ್ನೊಬ್ಬರು ನೋಡಿದರೆ ಒಂದು ವರ್ಷ ತೀರ್ಥಯಾತ್ರೆ ಮಾಡಬೇಕು, ಬ್ರಹ್ಮಚರ್ಯ ಧರ್ಮವನ್ನು ಪಾಲನೆ ಮಾಡಬೇಕು, ಇದು ನಿಯಮ ಅಂತ ಹೇಳಿದ ಕಷ್ಟ ಬ್ರಹ್ಮದೇವರ ಮಾತು ಒಪ್ಕೊಂಡು ಬಿಡ್ತಾರೆ. ಅದೇ ರೀತಿ ನಡೆಯುತ್ತೆ. ಸ್ವಲ್ಪ ದಿವಸ ಆಯಿತು, ಧರ್ಮರಾಜ ದ್ರೌಪದಿ ಇದ್ದ ಕಾಲ ಅದು, ಒಂದು ಮಧ್ಯರಾತ್ರಿಯ ಸಮಯ. ಆಗ ಒಬ್ಬ ಬ್ರಾಹ್ಮಣ ಬರ್ತಾನೆ, ನನ್ನ ಕಾಪಾಡಿ ಕಾಪಾಡಿ ಅಂತ ಕೇಳ್ತಾನೆ. ಏನಾಯಿತು ಅಂತ ಕೇಳಿದ್ದ ಅರ್ಜುನ ಬರ್ತಾನೆ, ಏನಾಯಿತು ಅಂತ ಕೇಳ್ತಾನೆ. ನನ್ನ ಗೋವುಗಳನ್ನು ಕಳ್ಳರು ಕದ್ದಿದ್ದಾರೆ, ದಯವಿಟ್ಟು ಅದನ್ನು ಬಿಡಿಸಿಕೊಡಬೇಕು ಅಂತ ಕೇಳಿದರು. ತಕ್ಷಣ ಅರ್ಜುನ ಹೊರಡ್ತಾನೆ, ಅದು ಬಿಲ್ಲು ಬಾಣ ಬೇಕಾಯ್ತು, ಧನುಸ್ಸು ಬೇಕಾಯಿತು, ಬಾಣ ಬೇಕಾಯಿತು, ತರ್ಲಕ್ಕೆ ಹೋಗ್ತಾನೆ. ಅದು ಶಸ್ತ್ರಾಗಾರ, ಅಲ್ಲಿ ದ್ರೌಪದಿ ಮತ್ತು ಧರ್ಮರಾಜ ಇರ್ತಾರೆ. ಈ ಭಾರಿ ಸಂಕಟ ಬಂತಾನೆ. ತಾನಲ್ಲಿ ಹೋದರೆ ಬ್ರಹ್ಮದೇವರ ಮಾತನ್ನು ಮೀರಿದ್ದಕ್ಕೆ ಒಂದು ವರ್ಷ ತೀರ್ಥಯಾತ್ರೆ ಮಾಡಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಹೋಗದೆ ಹೋದರೆ ಆ ಬ್ರಾಹ್ಮಣನ ಗೋವುಗಳು ಸಿಕ್ಕದಂತೆ ಹೋಗುತ್ತೆ. ಏನು ಮಾಡಬೇಕು ಅಂತ ಯೋಚನೆ ಮಾಡಿದ. ಆ ಯೋಚನೆ ಮಾಡಿದ, ಬ್ರಾಹ್ಮಣನ ಗೋವು ಹೋದರೆ ಶಾಸ್ತ್ರ ಹೇಳುತ್ತೆ, ಗೋಬ್ರಾಹ್ಮಣ ಹಿತ ಆಯಿತ ಅಂತ ಶಾಸ್ತ್ರ ಹೇಳು, ಭಾರಿ ದೊಡ್ಡದದು. ಈಗ ಮೀರಿದ್ರೆ ಒಂದು ವರ್ಷ ಸಿಕ್ಕಿ ನಾನು ಅನುಭವಿಸ್ತೇನೆ, ತೊಂದರೆ ಇಲ್ಲ, ನನ್ನ ನಷ್ಟ ಆಗುತ್ತೆ, ಆದರೆ ಧರ್ಮಕ್ಕೆ ನಷ್ಟ ಆಗೋದಿಲ್ಲ ಅಂತ ಹೇಳಿ ಅರ್ಜುನ ಒಳಗೆ ಹೋಗೇ ಬಿಟ್ಟನಂತೆ. ಆ ಕ್ಷಣಕ್ಕೆ ಆ ಶಸ್ತ್ರಗಳನ್ನು ತರ್ತಾನೆ, ಆ ಕಾಡನ್ನು ಹಿಡಿತಾನೆ, ಹೊಡಿತಾನೆ, ಬ್ರಾಹ್ಮಣ ಗೋ ತಂದುಕೊಡ್ತಾನೆ, ತನ್ನ ಕೆಲಸ ಮುಗಿಸಿಬಿಡ್ತಾನೆ. ಅರ್ಜುನ ಗುರಿಯನ್ನು ಸಾಧಿಸಿಬಿಟ್ಟ. ಇದೇ ಕೆಲಸ ಅಕಸ್ಮಾತ್ ಭೀಮಸೇನ ದೇವರ ಹತ್ರ ಬ್ರಾಹ್ಮಣ ಹೋಗಿದ್ರೆ ಏನಾಗ್ತಿತ್ತು? ಸುಭದ್ರ ಕಲ್ಯಾಣ ಆಗ್ತಿದ್ದಿಲ್ಲ. ಯಾಕೆ ಅಂದರೆ ಭೀಮಸೇನ ದೇವ್ರ ದಾಯಿಷ್ಟು ಬೇಡ, ಏನು ಬೇಡ, ಹೋಗಿ ಪರಿಕರ ಹೊಡೆದು ತಂದುಬಿಡ್ತಿದ್ರು ಅಷ್ಟೇ. ಅರ್ಜುನ ಡಿಪೆಂಡೆಂಟ್ ಆನ್ ಶಸ್ತ್ರಾಸ್ತ್ರ, ಭೀಮಸೇನ ಯಾವುದನ್ನು ಡಿಪೆಂಡ್ ಆಗಿಲ್ಲ. ಅಯಂತು ಮೇ ದಕ್ಷಿಣೋ ಬಾಹು ಆಯುಧಂ ಸಹಜಂ ಮಮ, ಇದು ಭೀಮಸೇನನ ಪರಾಕ್ರಮ. ಇದು ಮಧ್ಯಮ ವ್ಯಾಯೋಗ ಅಂತ ಒಂದು ಭಾಷಣ ನಾಟಕ ಇದೆ, ಅದರಲ್ಲಿ ಭೀಮಸೇನ ಬಗ್ಗೆ ಒಂದು ಮಾತು ಹೇಳ್ತಾರೆ. ದೊಡ್ಡ ಕಥೆ ಅದೆಲ್ಲ ಹೇಳೋದಿಲ್ಲ. ಒಂದು ಹಂತ ಘಟೋತ್ಕಜ ಭೀಮಸೇನ ಇಬ್ಬರು ಕೂಡ ಒಂದು ಕಡೆ ದರ್ಶನ ಮೀಟ್ ಆಗ್ತಾರೆ. ಅವನ ಕಥೆ ಇದು ಕಾಲ್ಪನಿಕ ಕಥೆ. ಇಬ್ಬರು ಮೀಟ್ ಆಗ್ತಾರೆ. ಘಟೋತ್ಕಜರಿ ಭೀಮಸೇನ ಅಂತ ಗೊತ್ತಿಲ್ಲ, ಭೀಮಸೇನ ಘಟೋತ್ಕಜ ಅಂತ ಗೊತ್ತು. ಭಾಷಣ ಪ್ರಕಾರ ಕೂಡ ಭೀಮಸೇನ ಸರ್ವಜ್ಞ, ತನ್ನ ಮಗ ಯಾರಂತ ಗೊತ್ತಿದೆ, ಅಪ್ಪ ಗೊತ್ತಿಲ್ಲ ಘಟೋತ್ಕಜನಿಗೆ. ಹಾಗೂ ಬ್ರಾಹ್ಮಣನನ್ನು ಹಿಡಿಯೋ ಪ್ರಸಂಗ ಘಟೋತ್ಕಜ ಬಂದಿರುತ್ತೆ. ಆಗ ಭೀಮಸೇನ ರಕ್ಷಣೆ ಮಾಡಲಿಕ್ಕೆ ಅಲ್ಲಿ ಬರ್ತಾರೆ. ನಿನ್ನ ಹೆಸರೇನು ಅಂತ ಕೇಳುತ್ತಾನೆ, ಮಧ್ಯಮ ಅಂತ ಹೇಳುತ್ತಾನೆ. ಬ್ರಾಹ್ಮಣ ಕುಮಾರನ ಮಧ್ಯಮ. ಆಗ ಅವನ ಪರ ನಾನು ಬರ್ತೇನೆ ಅಂತ ಹೇಳ್ತಾನೆ ಭೀಮಸೇನ. ಘಟೋತ್ಕಜ ಹೇಳ್ತಾನೆ, ಬಾ ಹೋಗಿ ಜೊತೆ ಹೋಗೋಣ, ಬಾ ಫಾಲೋ ಮಾಡು ಅಂತ ಹೇಳ್ತಾನೆ. ಆಗ ಭೀಮಸೇನ ಹೇಳ್ತಾನೆ, ಇನ್ನೊಬ್ಬರು ಹಿಂದೆ ಹೋಗಿ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಇನ್ನೊಬ್ಬರು ಹಿಂದೆ, ನನ್ನಿಂದ ಎಲ್ಲರೂ ಬರಬೇಕು, ನಾನು ಹಿಂದೆ ಹೋಗೋದಿಲ್ಲ. ಮತ್ತೆ ಬರ್ಬೇಕಾದ್ರೆ ಏನು ಮಾಡೋದು, ಗೆದ್ದು ಕರ್ಕೊಂಡು ಹೋಗಿ ಬರ್ತೇನೆ ಅಂತ ಹೇಳ್ತಾನೆ. ಸರಿ ಯುದ್ಧ ಮಾಡೋಣ ನರಿ ಅಂತ ಹೇಳಿಬಿಟ್ಟು ಗಜ ಯುದ್ಧ ಸಿದ್ಧರಾಗ್ತಾ ದೊಡ್ಡ ಮರ ನುಡ್ಕೋತಾನೆ ಘಟೋತ್ಕಜ. ಗಿಡ ಮುರ್ಕೊಂಡು ನಿಂತ್ಕೋತಾನೆ ಭೀಮಸೇನ. ಹಾಗೆ ಬೆರಿಕೆಯಲ್ಲಿ ನಿಂತಿರ್ತಾನೆ. ನೀವು ಸಿದ್ಧರಾಗು ಅಂತ ಹೇಳಿ ಕೇಳಿಲ್ಲ ನಿನಗೀಗ, ಸಿದ್ಧರಾಗಿದ್ದಕ್ಕೆ ಅಂತ ಹೇಳ್ತಾನೆ. ನಾನು ಸಿದ್ಧರಾಗಿದ್ದೇನೆ ಅಂತ ಹೇಳ್ತಾನೆ. ಬರೀ ಕೈ ಏನು ಸಿದ್ಧರಾಗಿದ್ದೀ ಅಂದರೆ, ಆಗ ನಾನು ಬರೀ ಕೈಯೇ ನನ್ನ ಆಯುಧ ಅಂತ ಹೇಳ್ತಾನೆ. ಅಯಂತು ಮೇ ದಕ್ಷಿಣೋ ಬಾಹು ಆಯುಧಂ ಸಹಜಂ ಮಮ, ನೀನು ಬೇಕಾದವು ಬರೀ ಕೈ ನಾನು ಬರ್ತೇನೆ ಅಂತ ಹೇಳ್ತಾನೆ. ಈ ಮಾತು ಹೇಳಿದ ತಕ್ಷಣ ಘಟೋತ್ಕಜ ಭಾರಿ ಸಿಟ್ಟು ಬಂತಂತೆ. ಇಂಥ ಮಾತಾಡ್ತೀಯ ನೀನು, ಈ ಮಾತು ಯಾರು ಆಡೋಕೆ ಗೊತ್ತಾ, ನಮ್ಮಪ್ಪ ಭೀಮಸೇನ ಆಡಬಾರ್ದು ಅಂತ ಹೇಳಿದ್ರೆ. ಭೀಮಸೇನಲ್ಲಿರೋದು ನಮ್ಮಪ್ಪ ಭೀಮಸೇನ ಮಾತ್ರ ಆಡ್ತಕ್ಕಂಥ ಮಾತಿದ್ದು, ಬೇರೆಯವರಲ್ಲ. ಈ ಮಾತು ಅರ್ಥ ಮಾಡಿಕೊಂಡು ಆಗಿನ ಕಾಲಕ್ಕೆ ಭೀಮಸೇನ ಎಂಥ ಒಂದು ಚಿತ್ರ ಜನಕ್ಕೆ ಬಂದಿತ್ತು ಅಂದರೆ, ಬರೀ ಕೈಯಲ್ಲಿ ಹೋರಾಡಬಲ್ಲ ಮಹಾಧೀರ ಅಂದರೆ ಭೀಮಸೇನ ಒಬ್ಬನೇ. ಆ ದೃಷ್ಟಿಯಿಂದ ಈ ಪ್ರಸಂಗದಲ್ಲಿ ಭೀಮಸೇನ ದೇವರಿದ್ದ ಪ್ರಸಂಗನೇ ಬೇರೆ ಆಗ್ತಿತ್ತು. ದೇವರು ಹೇಗೆ ಯೋಗ ಮಾಡ್ತಾನೆ ನೋಡಿದ್ರು. ಮರದಿ ಸಭೆ ಸೇರಿತು. ಧರ್ಮರ ಅರ್ಜುನ ಹೇಳಿದ, ನಾನಿನ್ನ ಮಾತು ತಪ್ಪಿದ್ದೇನೆ, ತೀರ್ಥಯಾತ್ರೆ ಮಾಡ್ತೇನೆ, ಹೊರಡ್ತೇನೆ ಅಂತ ನಿಂತ. ಧರ್ಮರಾಜ ಧರ್ಮರಾಜನೇ, ಎಂತ ಅಣ್ಣ ಯಾರೇ ಸಿಗ್ತಾರೆ? ಅರ್ಜುನ ಯೋಚನೆ ಮಾಡಬೇಡ, ನೀನು ಮಾಡಿರೋ ಯಾವುದೋ ಕಾರಣಕ್ಕಲ್ಲ, ಗೋಪುರ ರಕ್ಷಣೆ ಮಾಡಿದ್ದೆ, ನಾನು ಕ್ಷಮಿಸಿದ್ದೇನೆ, ಹೋಗಬೇಡ ಅಂತ ಹೇಳಿದ್ದೀನಿ. ಉಡದವರಾಗಿದ್ರೆ ಮೊದಲು ಹೋಗಬಾರ, ಆಸ್ತಿ ನನಗೆ ಸಿಗುತ್ತೆ ಅಂತ ಹೇಳ್ತಿದ್ದೆ. ಆಸ್ತಿ ಗಲಾಟೆ ಬಂದರೆ ಅಣ್ಣ ತಮ್ಮ ಏನು ಮನುಷ್ಯನಿಗಿರೋದಿಲ್ಲ. ಎಂಥದ್ದು ಭೀಮಸೇನ ದೇವರು, ಇಬ್ಬರು ಮಾತು ನಡೆಸಬೇಕೀಗ. ಅವರು ಅಷ್ಟೇ, ಇವರು ಅಷ್ಟೇ. ಪುಣ್ಯ ಕಾರ್ಯಕ್ಕೋಸ್ಕರ ಧರ್ಮ ಮೀರಿರೋದ್ರಿಂದ ಇದು ಧರ್ಮ ಮೀರಿದ ಘಟ್ಟ ಅಲ್ಲ, ಆಪತ್ಕಾಲ, ನಿಶ್ಚಿಂತೆಯಾಗಿರು ಅಂತ ಹೇಳಿದ್ರೆ ಅರ್ಜುನ ಹೇಗಿದ್ದ ನೋಡಬೇಕೀಗ. ಅದು ಸರಿ, ನೀವು ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೀರಿ, ಆದರೆ ಬ್ರಹ್ಮದೇವರ ಮಾತನ್ನು ಮೀರಲಕ್ಕೆ ನಾನು ತಯಾರಿಲ್ಲ, ಒಂದು ವರ್ಷ ಹೋಗೇ ಬರ್ತೀನಿ ಅಂತ ಹೇಳ್ತ. ಆತನ ನೋಡಿ ಆತಾಗಿ ಮಾತಾ, ಇವ್ರ ಹಾಗೆ ಮಾತಾಡ್ತಾರೆ, ಇವ್ರು ನಮ್ಮದೇ ಹಾಗೆ ಹೋಗೋದಿಲ್ಲ ಅಂತ ಅವರು ಹೋಗುತ್ತೆ. ಇತ್ತ ಗಲಾಟೆ ಶುರುವಾದ, ನಾನು ಹೋಗ್ತೇನೆ ಅಂತಲೇ ಹೇಳಿದ, ಹೊರಟೇ ಬಿಟ್ಟ. ಧರ್ಮರಾಜ ವ್ಯವಸ್ಥೆ ಮಾಡ್ತಾನೆ ಆತನು, ಪಾಪ. ಹಿಂದೆ ಅನೇಕ ಜನ ಒಂದು ಚಿಕ್ಕ ಸೈನ್ಯ ವ್ಯವಸ್ಥೆ ಮಾಡಿ ತಮಾಷೆ ಅಂದರೆ ಹೇಳ್ತಾರೆ ವೇದವ್ಯಾಸದೇವರು. ಆಚಾರ್ಯರು ಬರೀತಾರೆ, ಅರ್ಜುನ ಹಿಂದೆ ಯಾರ್ಯಾರು ಹೋದರು ಅಂದರೆ ಅಡಿಗೆಯವ್ರು ನೀರಲ್ಲ ಸರಿ, ಒಂದು ಪುರಾಣ ಹೇಳಿ ಆಚಾರ್ಯರು ಹೋದ್ರಂತೆ. ದಾರಿದ್ದು ಪುರಾಣ ಹೇಳಬೇಕಾದ್ರೆ ಅರ್ಜುನನಿಗೆ ಅಂಥ ಹೊತ್ತಲ್ಲೂ ಪುರಾಣ ಕಾಲದ ಬಿಡ್ತಿದ್ದಿಲ್ಲ ಅವರು. ಎಲ್ಲ ಎಂಥ ಆಪತ್ಕಾಲ ಬಂದರೂ ಕೂಡ ಶ್ರವಣಾದಿ ವಿನಾನೈವ ಕ್ಷಣಂತಿಷ್ಠೇ ಇರಕ್ಕೆ ಕೋಟಿ, ಶ್ರವಣದಲ್ಲಿ ಬಿಟ್ಟಿರಬಾರದು ಅಂತ ಹೇಳ್ತಾರೆ. ದೊಡ್ಡ ದೇವತೆಗಳು ಅವರು ಧರ್ಮವನ್ನು ಪಾಲನೆ ಮಾಡ್ತಾರೆ. ಅರ್ಜುನ ಹೊರಟ, ಸಂಚಾರ ಮಾಡ್ತಾ ಮಾಡ್ತಾ ಹರಿದ್ವಾರಕ್ಕೆ ಬಂದ. ಅಲ್ಲಿ ಸಾರಬಾಳಿಕೆ ಅಂತ ಮುಡಿಗಿರ, ಇವತ್ತು ಹರಿದ್ವಾರಕ್ಕೆ ನೆನಪು ಮಾಡಕ್ಕೆ ಹೋಗಿ ಹಟ್ಟಾರ, ಅವು ಒಂದು ಹಾವು ಹೊತ್ತು ಹೇಳ್ಕೊಂಡು ಹೋಗಿಬಿಡ್ತಾರೆ. ಇಷ್ಟೇ ಕೇಳ್ಬಿಟ್ಟು ಯಾರು ಹರಿದ್ವಾರಕ್ಕೆ ಸ್ನಾನ ಮಾಡಲಿಕ್ಕೆ ಹೋಗಿ ಗಮ್ಮನ ಹಾವು ಹೇಳ್ಕೊಂಡು ಅವ್ರ ಕಷ್ಟ ತಿಳ್ಕೊಂಡ್ಬಿಡ್ತಾರೆ. ಆ ಹಾವು ಯಾರು ಗೊತ್ತಾ, ಉಲೂಪಿ ಅಂತಕ್ಕಂಥ ಒಬ್ಬ ನಾಗಕನ್ಯೆ ಹೇಳ್ಕೊಂಡು ಪಾತಾಳುಕ್ಕೆ ಹೋಗ್ತಾಳೆ. ಅಲ್ಲಿ ನಾಗರಾಜ ವಾಸುಕಿ ಕೇಳ್ತಾನೆ, ನೋಡು ಅರ್ಜುನ, ಈ ಕರ್ಕೊಂಡಿರೋರು ಯಾತಕ್ಕೆ ಗೊತ್ತಾ, ಇವಳಿಗೆ ಮದುವೆಯಾಗಿ ಗಂಡನನ್ನು ತಿಂದುಬಿಟ್ಟಿದ್ದಾಳೆ, ಗರುಡ ತಿಂದು ಹಾಕಿಬಿಟ್ಟಿದ್ದಾಳೆ. ಗರುಡೇನು ಆತ್ತಪತ್ಯು, ಅವಳಿಗೀಗ ನಮ್ಮ ವಂಶ ನಿಂತೋಗೋ ಪ್ರಸಂಗ ಬಂದುಬಿಟ್ಟಿದೆ, ನೀನು ಅವಳಿಗೆ ಗರ್ಭಾಧಾನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ. ಇದು ರಾಜಮನೆತನದಲ್ಲಿ ಅಲೋಡಿದ್ರು, ನಿಯೋಗ ಪದ್ಧತಿಯಿಂದ ಹುಟ್ಟಬಹುದು. ವೇದವ್ಯಾಸರಿಂದ ಹೇಗೆ ಧೃತರಾಷ್ಟ್ರ ಪಾಂಡು ಹುಟ್ಟಿದ್ರಲ್ಲ, ಹಾಗೆ ರಾಜಮನೆತನ ನಿಲ್ಲಬಾರದು, ಅದಕ್ಕೋಸ್ಕರ ಗರ್ಭಾಧಾನ ಮಾಡು ಅಂತ ಕೇಳಿದ ತಕ್ಷಣ ಅಂತ ಹೇಳ್ತಾನೆ. ಅದು ಸರಿ, ದಾರಿಯಾಗಿ ಮಾಡಬೇಕು ಅಂತ ಕೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಗರ್ಭಾಧಾನಕ್ಕೆ ಅತ್ಯಂತ ಜಿತೇಂದ್ರಿಯನಾದವನಾಗಬೇಕು, ಕೇವಲ ವಿಶಿಷ್ಟವಾದ ಯೋಗ ಶಕ್ತಿ ಇರೋನಾಗಬೇಕು, ನೀನಂಥ ಮಹಾನುಭಾವ, ನೀನು ಜೊತೆಗೆ ಇಂದ್ರಾವತಾರ ಅದೆಲ್ಲ ಗೊತ್ತಿತ್ತು ಅವರಿಗೆ. ನೀನೇನಾದರೂ ಇವಳಲ್ಲಿ ಗರ್ಭವನ್ನು ದಾನ ಮಾಡಿ ಮಗು ಹುಟ್ಟಿದರೆ ನೀನು ದೇವರಾಜನ ಇಂದ್ರಾವತಾರನಾದ್ದರಿಂದ ದೇವತೆಗಳು ಈತನನ್ನು ಮೆಪ್ಪುತ್ತಾರೆ ಅಷ್ಟೇ ಅಲ್ಲ, ಗರುಡ ತಿನ್ನಕ್ಕೆ ಬರೋದಿಲ್ಲ, ಮತ್ತೆ ನಿನ್ನ ಮಗ ಆದ್ದರಿಂದ ಅತಿ ವಿಶೇಷವಾದ ರಕ್ಷಣೆ ಸಿಕ್ಕಿಬಿಡುತ್ತೆ. ಆಗ ಅರ್ಜುನ ಒಪ್ಪಿಟ್ಟು ಗರ್ಭಾಧಾನವನ್ನು ಮಾಡಿದನಂತೆ. ಆಗ ಇರಾವಾನ್ ನನ್ನ ಮಗ ಹುಟ್ಟುತ್ತ, ಇರಾವಾನ್ ಅಂತ ಹೆಸರು, ಅದು ಮಂಗಳನ ಅವತಾರ ಆತ ಮಂಗಳ, ಇವತ್ತು ಮಂಗಳವಾರ ಬೇರೆ ಆಗಿದೆ, ಯೋಚನೆ ಇಲ್ಲ, ಮಂಗಳನ ಅವತಾರವೇ ಆ ರೀತಿ ಹುಟ್ಟಿ ಬರ್ತಾ ಇದ್ದಾರೆ. ಪುಣ್ಯಾತ್ಮ ಮುಂದೆ ಯುದ್ಧದಲ್ಲಿ ಆತನ ಪಾತ್ರ ಇದೆ, ಆ ಮಹಾವೀರ ಅನ್ನಿಸ್ತಾನೆ. ಅರ್ಜುನನ ಮೊದಲ ಮಗ ಈತ, ಅದು ಬಹಳ ಇಂಪಾರ್ಟೆಂಟ್. ಅರ್ಜುನನ ಮೊದಲ ಮಗ, ಆಚಾರ್ಯ ಬರೀತಾರೆ, ಬಲೀಸ ಪಾರ್ಥ ಪ್ರಥಮೋದ್ಭವತ್ವ, ಭಾರಿ ಬಲಿಷ್ಠನಾದ ವ್ಯಕ್ತಿಯಾಗಿ ಬೆಳೀತಾನೆ. ತಾಯಿ ನೋಡಿದರೆ ಹಾವು, ಈತ ನೋಡಿದರೆ ಅರ್ಜುನ ತಂದೆ, ಅವನು ಯಾವ ರೂಪದಲ್ಲಿದ್ದ ಹಾಗಿದ್ರೆ, ಇವೆಲ್ಲ ಜಿಜ್ಞಾಸೆ ವಿಚಾರ. ಶಾಸ್ತ್ರ ಹೇಳುತ್ತದೆ, ಗುಣ ಪಿತುಹು ಮಾತೃಜಾತಿ ನೃಣ, ತಂದೆಯ ಗುಣ ತಾಯಿಯ ಜಾತಿ ಬರುತ್ತಂತೆ ಮಕ್ಕಳಿಗೆ, ತಂದೆಯ ಗುಣ ತಾಯಿಯ ಜಾತಿ, ಆದ್ದರಿಂದ ತಾಯಿ ಹಾವು, ಅದಕ್ಕೆ ಹಾವು ಅರ್ಥನು, ಗುಣಗಳೆಲ್ಲ ಅರ್ಜುನ ಗುಣಗಳು ಬಂತಂತೆ. ಇದು ನಿಯಮ, ಮಕ್ಕಳಿಗೆ ಬರತಕ್ಕಂಥ ಗುಣ. ರಾಮಾಯಣದಲ್ಲಿ ಹೇಳ್ತಾರೆ, ಇದು ಗಂಡಸರಿಗೆ ಹೇಳಿದ್ದು, ಹೆಂಗಸರಿಗೆ ತಾಯಿ ಗುಣ ಬರುತ್ತಂತೆ, ತಾಯಿ ಗುಣ ತಾಯಿ ಜಾತಿ ಎರಡು ಹೆಂಗಸರಿಗೆ ಹಾಗೆ ಬರುತ್ತಂತೆ. ಇದು ರಾಮಾಯಣದ ಕೈಕೇಯಿ ಬಗ್ಗೆ ಹೇಳ್ಬೇಕಾದ್ರೆ ಈ ಮಾತು ಬರುತ್ತೆ, ಅದಕ್ಕೆ ಬೇಡ, ಇದು ಲೋಕದ ನಿಯಮ. ಆದ್ದರಿಂದ ಅವನು ಹಾವಾಗೇ ಇರ್ತಾನೆ, ಆದರೆ ಅವನು ಯೋಗಿ ಆದ್ದರಿಂದ ಯಾವ ರೂಪ ಬೇಕಾದ್ರೂ ತಗೊಳ್ತಾ ಇರ್ತಾನೆ. ಅಲ್ಲಿಂದ ಉಲುಪಿ ಅವನನ್ನು ಕರ್ಕೊಂಡು ಸ್ವರ್ಗಲೋಕಕ್ಕೆ ಅಲ್ಲೇ ವಾಸ ಮಾಡ್ತಾ ಇರ್ತಾಳೆ. ಮುಂದೆ ಯುದ್ಧ ಕಾಲಕ್ಕೆ ಬರ್ತಾನೆ ಇರಾವ ಅಂತ. ಅರ್ಜುನ ತನ್ನ ಪ್ರಯಾಣ ಮುಂದುವರೆಸ್ತಾನೆ. ಇಲ್ಲಿ ಒಂದು ಸಮಸ್ಯೆ ಬಂತು, ತೀರ್ಥಯಾತ್ರೆ ಅಷ್ಟೇ ಹೇಳಿಲ್ಲ ಬ್ರಹ್ಮದೇವರು, ಒಂದಷ್ಟು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಗರ್ಭಾಧಾನ ಮಾಡಿದ್ದಾನೆ, ಬ್ರಹ್ಮಚರ್ಯ ಹೋಯ್ತಲ್ಲ ಅಂತ ಪ್ರಶ್ನೆ ಬಂದರೆ ಹೇಳ್ತಾರೆ, ಅರ್ಜುನನಿಗೆ ಆ ದೋಷ ಬರಲಿಲ್ಲ. ಅಪರೋಕ್ಷ ಜ್ಞಾನಿಗಳಿಗೆ ಒಂದೇ ಒಂದು ದೋಷ ತಟ್ಟೋದು, ಇನ್ಯಾವ ದೋಷ ತಟ್ಟೋದಿಲ್ವಂತೆ. ಯಾವುದು ಅಂದರೆ, ಶ್ರೇಷ್ಠಾಪರಾಧಾತ್ ನಾಣ್ಯ ದೋಷಸ್ಯ ಲೇಪಃ ತೇಜೀಯಸಾಂ ನಿರ್ಣಯೋಯಂ ಹಿ ಶಾಸ್ತ್ರೇ. ಸೋತ್ತಮ ದ್ರೋಹವೊಂದನ್ನು ಬಿಟ್ಟರೆ ಇನ್ಯಾವ ಪಾಪವು ದೊಡ್ಡವರಿದ್ದ ಅಪರೋಕ್ಷ ಜ್ಞಾನಿಗಳಿಗೆ ಬರೋದಿಲ್ಲ. ಆದ್ದರಿಂದ ಬರೀ ಅಪರೋಕ್ಷ ಜ್ಞಾನಿ ಅಲ್ಲ ಆತ, ಇಂದ್ರಾವತಾರಾದ್ರಿಂದ ದೋಷ ಆಗಲೇ ಇಲ್ಲ ಅಂತ ಇದು ಸೂಕ್ಷ್ಮ ತತ್ವ. ಇದು ಅಪರೋಕ್ಷ ಜ್ಞಾನಿ ದೋಷ ಇಲ್ಲ ಅಂತ ಶಾಸ್ತ್ರ ಹೇಳಿದರೆ ನಾವು ನಮಗೆಲ್ಲ ದೋಷ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ, ಅದು ಪದಿತಿಯಾಗಿ ನಮಗೆಲ್ಲ ದೋಷ ಇಲ್ಲ ಅಂತ ಹೇಳಿ ಅಪರೋಕ್ಷ ಜ್ಞಾನಿಗಳು ಆಗಿರಬೇಕು ಫಸ್ಟ್, ಉಳಿದವರಿಗೆ ಅದು ಅಪ್ಲೈ ಆಗೇ ಆಗುತ್ತೆ. ಇದರಿಂದ ನಾವು ನಂಬೇಕಾ ಬಿಡಬೇಕಾದ್ರೆ ಮುಂದೆ ನೆನ್ಪಿಟ್ಕೊಂಡ್ರಿ, ಗೊತ್ತಾಗುತ್ತೆ. ಅರ್ಜುನ ಬ್ರಹ್ಮಚಾರ್ಯ ಹೋಗಲಿಲ್ಲ, ಪ್ರೂಫ್ ಸಿಗುತ್ತೆ ಅವರು, ಬರೀ ಥಿಯರಿ ಅಲ್ಲ, ಆ್ಯಕ್ಚುಲ್ ಪ್ರೂಫ್ ಹೊಂದಿರುತ್ತೆ. ಮುಂದೆ ನೋಡೋಣ ಅದನ್ನು. ಅರ್ಜುನ ಮುಂದೆ ಹೋಗಿ ಈ ಪಾಂಡ್ಯ ದೇಶಕ್ಕೆ ಬರ್ತಾನೆ. ಅಲ್ಲಿ ವೀರಸೇನ ಅಂತ ಒಬ್ಬ ರಾಜ, ಆತ ತೊಷ್ಟ್ರು ಅಂತಕ್ಕಂಥ ಸೂರ್ಯನ ಅಂಶ, ಅವತಾರದಿಂದ ಹುಟ್ಟಿ ಬಂದವರು, ಆತನ ಚಿತ್ರಾಂಗದಿ ಅಂತ ಮಗಳು. ಅಲ್ಲಿಗೆ ಅರ್ಜುನ ಬರ್ತಾನೆ. ಆಗ ಚಿತ್ರಾಂಗದಿ ಅರ್ಜುನ ಇಬ್ಬರು ಮದುವೆಯಾಗಕ್ಕೆ ಇಷ್ಟಪಡ್ತಾರೆ. ವೀರಸೇನ ರಾಜ ಆತನ ಹೆಸರು ಒಪ್ತಾನೆ. ಆದರೆ ಒಂದು ಕರಾರು, ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಹುಟ್ಟೋದೇ ಇಲ್ಲ ಅಂತ ಹೇಳಿದಂಥ ಮನೆತನ ಆಗಿರ್ತದೆ, ಗಂಡು ಮಕ್ಕಳು ಹುಟ್ಟೋದೇ ಇಲ್ಲ, ನಾವು ಏನಿದ್ರೂ ಮಗಳ ಮಗನನ್ನು ಮಗ ಅಂತ ಸ್ವೀಕಾರ ಮಾಡೋದು. ಅರ್ಜುನ, ಇವಳಲ್ಲಿ ಹುಟ್ಟೋ ಮಗನ ನನಗೆ ಕೊಡೋದಾದರೆ ಬರೀ ಮಾಡಿಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ಪುತ್ರಿಕಾ ಪುತ್ರ ಧರ್ಮ ಅಂದ್ರೆ ಅರ್ಜುನ ಒಪ್ತಾನೆ. ಆಗ ಹುಟ್ಟಿದವನೇ ಬೊಬ್ಬು ವಾಹನ ಹುಟ್ಟುತ್ತಾನೆ. ಇಲ್ಲಿ ಒಂದು ಪ್ರಶ್ನೆ, ಅರ್ಜುನನ ಬ್ರಹ್ಮಚಾರ್ಯ ಈಗಾದ್ರೂ ಹೋಯ್ತು ಅಂತ ಕೇಳಿದ್ರೆ ಈಗಲೂ ಹೋಗಲಿಲ್ಲ, ಯಾಕೆ ಅಂದರೆ ವರ್ಷ ಮುಗಿದೋಗಿತ್ತಾಗಲಿ ಅಂತ ಹೇಳ್ತಾನೆ. ಅದಕ್ಕೊಂದು ಕಾರಣ, ಇದಕ್ಕೆ ವರ್ಷ ಮುಗಿದೋಗಿತ್ತು ಸಂವತ್ಸರ ಅಂತೆ ಅಂತ ಆಚಾರ್ಯರ ಮಾತು. ದೋಷದ ಪ್ರಶ್ನೆಯೇ ಬರಲಿಲ್ಲ. ಈಗ ಸರಿ ಹೋಯ್ತು, ಅವಳು ಯಾರು ಅಂದರೆ ಸಾ ಶಚಿರಿಹಿ, ಶಚಿದೇವಿ ಅವತಾರ ಮಾಡಿ ಬಂದಿರ್ತಾಳೆ. ಯಾತಕ್ಕೆ ಅಂದರೆ ರಾಮಾಯಣಕ್ಕೆ ಹೋಗ್ಬೇಕೀಗ, ಅಲ್ಲಿ ತಾರಿಯಾಗಿ ಹುಟ್ಟಿದ್ದವಳು, ಇನ್ನು ವಾಲಿಯ ಹೆಂಡತಿ, ವಾಲಿನ ರಾಮದೇವರು ಸಂಹಾರ ಮಾಡಿದರು, ತಾರೆ ಇದ್ಲು, ಸುಗ್ರೀವಾಳ ಜೊತೆ ಸಂಸಾರವನ್ನು ಮಾಡಿದ, ಮಹಾಪಾತಕ ಬಂತು. ಸುಗ್ರೀವನಿಗೂ ದೋಷ ಬಂತು, ತಾರಿಗೂ ದೋಷ ಬಂತು, ಇಬ್ಬರಿಗೂ ದೋಷ ಬಂತು. ಅದರಿಂದಾಗಿ ತಾರಾ ದೇಹೇ ಸೂರ್ಯಜಸ್ಯ ಅಂಗ ಸಂಗಾತ್ ಸ್ವರ್ಗಂ ನಾಗ ಅಂತರಿಕ್ಷಾದಿಹಾಸಿ. ಅದಕ್ಕೆ ಅವಳು ಎಷ್ಟು ಪಾಪ ಬಂತು ಅಂದರೆ ಮೂಲರೂಪ ಸೇರಕ್ಕಾಗಲಿಲ್ಲ ಅವಳು, ಇಲ್ಲಿ ಮತ್ತೆ ಹುಟ್ಟಿ ಬಂದು ಅಂತ ಹೇಳ್ತಾಳೆ. ಇಲ್ಲಿ ಹುಟ್ಟಿ ಬಂದು ಪ್ರಾಯಶ್ಚಿತ್ತ ಮಾಡ್ಕೊಂಡು ವಾಪಸ್ ಹೋಗ್ತಾಳೆ ಹೊರತು ಹಾಗೆ ಹೋಗ್ಲಿಕ್ಕೆ ಅವಳ ಕೈಲಿ ಆಗಲಿಲ್ಲ. ಸುಗ್ರೀವರಿಗೂ ದೋಷ ಬಂತು. ಸೋತ್ತಮ ಸ್ತ್ರೀ ಗಮನ ವಾಲಿ ಅಣ್ಣ ಅಷ್ಟೇ ಅಲ್ಲ, ಇಂದ್ರದೇವರ ಅವತಾರ ಆತ. ಅದಕ್ಕಾಗಿ ಮೋಕ್ಷದಲ್ಲಿ ಆಗ ವಿಶೇಷಾನಂದದ ಉನ್ನಾಹತನ ಕಟ್ಟಾಯಿತು ಅಂತ ಹೇಳ್ತಾರೆ. ಇದು ಚಂದ್ರನಿಗೂ ಹಾಗೆ ಆಯಿತು, ಸುಗ್ರೀವನಿಗೂ ಹಾಗೆ ಆಯಿತು. ಆದರೆ ಅವರು ದೊಡ್ಡ ಮಹಾಪುರುಷ ಜ್ಞಾನಿಗಳಾದ್ದರಿಂದ ಇನ್ನೂ ಹೆಚ್ಚು ಆನಂದಕ್ಕೆ ಧಕ್ಕೆ ಬಂತೆ ಹೊರತು ಕೃಪ್ತಾನಂದಕ್ಕೆ ಧಕ್ಕೆ ಬರಲಿಲ್ಲ ಎಂಬ ಸೂಕ್ಷ್ಮ ವಿಚಾರವನ್ನು ಆಚೆ ಅನುವ್ಯಾಖ್ಯಾನದಲ್ಲಿ ಬರೀತಾರೆ, ಅದನ್ನೆಲ್ಲ ಓದಿರಬೇಕು. ಈಗ ಅನೇಕರ ಪ್ರಶ್ನೆ, ಅಹಲ್ಯ ದ್ರೌಪದಿ ಸೀತಾ ತಾರ ಮಂಡೋದರಿ ತಾತ ಅಂತ ಹೇಳ್ತಲ್ಲ, ಈ ತಾರ ಅಲ್ಲ, ಆ ತಾರೆ. ಯಾವ ತಾರೆ? ಬೃಹಸ್ಪತ್ಯಾಚ ಹೆಂಡತಿ ತಾರೆ ಹೇಳಿದ ಮಾತು. ಅವಳು ತಪ್ಪಾಡಿದ್ಲಲ್ಲ ಅಂತ ಕೇಳಿದರೆ ಅದಕ್ಕೆ ದ್ರೋಣಾಚಾರ್ಯರು ಬೃಹಸ್ಪತ್ಯಾಚಾರ್ಯರು ಹೆಂಡತಿಯಾಗಿ ಹುಟ್ಟಿದ ಆ ತಾರೆ ಅಲ್ಲೇನು ಮಾಡಿಲ್ಲಂತ ಆಕೆ 700 ವರ್ಷಗಳ ಕಾಲ ಅತ್ಯಂತ ವಿಶಿಷ್ಟವಾದ ರೀತಿಯಲ್ಲಿ ತಪಸ್ಸನ್ನು ಮಾಡ್ತಾಳೆ ಗಂಡನ ಜೊತೆಗೆ. ಅದರಿಂದಾಗಿ ತನ್ನ ಪಾಪವನ್ನು ಕಳ್ಕೊಂಡು ಶುದ್ಧಳಾದರು. ಅದಕ್ಕೆ ಆಕೆಯ ಸ್ಮರಣೆ ಮಾಡಬೇಕು ಅಂತ ಗರುಡ ಪುರಾಣದಲ್ಲಿ ಬ್ರಹ್ಮಕಾಂಡದಲ್ಲಿ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಆಕೆ ಪಾಪವನ್ನು ಮಾಡಿದ್ದೌದು, ಪೂರ್ತಿ ಕಳ್ಕೊಂಡ್ಬಿಡ್ತಾಳಾದ್ರೆ ದೋಷ ಇಲ್ಲ. ಈಗಲೂ ಕಳ್ಕೊಳ್ತಾಳೆ, ಆಕೆ ಕಳ್ಕೊಂಡ ರೀತಿ ಬೇರೆ, ಈ ಕಳ್ಕೊಂಡ ರೀತಿ ಬೇರೆ. ಆದ್ದರಿಂದ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ಅಂತ ಹೇಳಬೇಕು. ಕೆಲವರಂತೂ ತಾರಾ ಮಂಡೋದರಿ ಹೇಳ್ತಾರೆ, ತಪ್ಪದು. ಗರುಡ ಪುರಾಣ ಬ್ರಹ್ಮಕಾಂಡದಲ್ಲೂ ಹಾಗಿಲ್ಲ. ವಾದಿರಾಜ ಸ್ವಾಮಿಗಳು ಸತ್ಯಧರ್ಮ ಸ್ವಾಮಿಗಳು ವಾಕ್ಯವನ್ನು ಕೋಟ್ ಮಾಡ್ತಾರೆ, ಅಹಲ್ಯ ಸೀತಾ ತಾರಾ ಮಂಡೋದರಿ ಹೊರತು ತಾರಾ ಮಂಡೋದರಿ ಅಂತ ಹೇಳಬಾರ್ದು. ಇಷ್ಟೆಲ್ಲ ಆ ನಿರ್ಣಯ. ಇಲ್ಲಿ ಅರ್ಜುನ ಮದುವೆಯಾದಳು, ಆ ಮೂಲಕ ತನ್ನ ಪಾಪವನ್ನು ಕಳ್ಕೊಂಡು ಅದಕ್ಕೆ ಈ ಜನ್ಮದಲ್ಲೂ ಕೂಡ ಅರ್ಜುನ ಬಿಟ್ಟೋ ಬಿಡ್ತಾನೆ ಆಕೆ, ಮುಂದೆ ಯಾವಾಗಲೂ ತರಿಸ್ಕೊಡ್ತಾನೆ, ಇಬ್ಬರೂ ಹೆಚ್ಚು ಸಂಪರ್ಕ ಬರೋದಿಲ್ಲ. ಆ ಪಾಪ ಅಡ್ಡೆ ಇದ್ದಿದ್ದರಿಂದ ದಾಂಪತ್ಯ ವಿಚ್ಛೇದನ ಬರ್ತಿತ್ತು ಹಾಗಾಗಿ ಅಂತ ಹೇಳ್ತಾರೆ. ಮುಂದೆ ಆಕೆ ಮೂಲ ರೂಪವನ್ನು ಸೇರಿಬಿಡ್ತಾಳೆ, ಪರಿಹಾರವಾಗಿ. ಅಂದರೆ ದೇವತೆಗಳು ಸಹ ಇಂಥ ಒಂದು ವಿಚಿತ್ರವಾದ ಪ್ರಸಂಗ ಬಂದಾಗ ಅವರಿಗೆ ಸೂಕ್ತವಾದಂತಹ ಒಂದು ಶಿಕ್ಷೆ ಇರೋದರಿಂದ ಮನುಷ್ಯ ಎಷ್ಟು ಎಚ್ಚರದಿಂದ ಬರಬೇಕು ಅನ್ನೋದು ಸಂದೇಶ, ಈ ಕಥೆಯ ಸಂದೇಶ. ಬಬ್ರುವಾನನು ಹುಟ್ಟುತ್ತಾನೆ ಮಗನಾಗಿ, ಅವನೇ ಜಯಂತನ ಅವತಾರ, ಇಂದ್ರದೇವರ ಮಗ ಜಯಂತ. ಜಯಂತನೇ ಬಬ್ರುವಾನನಾಗಿ ಹುಟ್ಟುತ್ತಾನೆ. ಮುಂದೆ ಏನಾಗುತ್ತೆ ಅದರ ಕಥೆ ಕಾವೇರಿ ಹೇಳ್ತಾರೆ. ಅರ್ಜುನ ಸಂಚಾರ ಮಾಡ್ತಾ ಮಾಡ್ತಾ ಕನ್ಯಾಕುಮಾರಿಗೆ ಬರ್ತಾನೆ. ಅಲ್ಲಿ ಕನ್ಯಾತೀರ್ಥ ಅಂತ ಒಂದಿದೆ, ನಮ್ಮ ಜನ ಸನ್ಸೆಟ್ ನೋಡೋಕ್ಕೆ ಹೋಗ್ತಾರೆ ಹೊರತು ಕನ್ಯಾಕುಮಾರಿನ ಕನ್ಯಾತೀರ್ಥನೂ ನೋಡೋದಿಲ್ಲ. ಕನ್ಯಾಕುಮಾರಿ ಮುಂದೆ ಒಂದು ಕನ್ಯಾತೀರ್ಥ ಇದೆ. ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಮದಲ್ಲಿ ವರ್ಣನೆ ಮಾಡ್ತಾರೆ. ಅದು ಎಂಥ ಅದ್ಭುತವಾದ ತೀರ್ಥ ಗೊತ್ತಾ ಅದು? ಯಾಸೂತೆ ಸೇವಮಾನಾಂ ಭಾಗ್ಯ ಆರೋಗ್ಯ ಪುನರ್ಭವಾನ್ ಕನ್ಯಾ ಕಿಲೇಯಂ ತೀರ್ಥಂಚ ಕನ್ಯಾತೀರ್ಥವಿಧಂ ಕಿಲ. ಎಂಥ ತೀರ್ಥ ಇದು! ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರಿಗೆ ಭಾಗ್ಯ ಆರೋಗ್ಯ ಸ್ವರ್ಗ ಮೋಕ್ಷ ಎಲ್ಲ ಸಿಗುತ್ತದೆ. ಅದು ಪವಿತ್ರವಾದ ತೀರ್ಥ. ಅಲ್ಲಿ ಅರ್ಜುನ ಸ್ಥಾನಕ್ಕೆ ಹೋಗ್ತಾನೆ. ಅಲ್ಲಿರೋ ಕನ್ಯಾಕುಮಾರಿಯನ್ನು ದುರ್ಗಾ ಅಂತ ತಿಳ್ಕೊಂಡ್ಬಿಡಬೇಡಿ, ಮಹಾಲಕ್ಷ್ಮಿ ಅಂತ ವಾದಿರಾಜ ಸ್ವಾಮಿಗಳು ಬರೀತಾರೆ. ಅಸಿ ಮನ್ಮಥ ಮಾತಾತ್ವಂ ಅಂತ ಹೇಳ್ತಾರೆ, ನೀನು ಸಾಕ್ಷಾತ್ ಮಹಾಲಕ್ಷ್ಮಿ ಹೊರತು ಈಕೆಯಲ್ಲ. ಕನ್ಯಾ ಎಂಬ ಹೆಸರು ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಅಂತ ತೀರ್ಥಪರ್ವದಲ್ಲಿ ಬರೀತಾರೆ. ಅದೆಲ್ಲ ಕೂಡ ಅರ್ಜುನ ಅಲ್ಲಿಗೆ ಬಂದು ಸ್ನಾನ ಮಾಡ್ತಿರ್ತಾನೆ. 5 ಮೊಸಳೆ ಬರುತ್ತೆ ಹಿಡಿಲಕ್ಕೆ, ಆತನ ಕಾಲು ಹಿಡ್ಕೊಂಡ್ಬಿಟ್ಟಿತ್ತು ಆತನ ಕಾಲಂತ. ಒಂದು ಮೊಸಳೆ ಹಿಡ್ಕೊಂಡೇ ಗಜೇಂದ್ರ ಪತಿ ತೆಗೆದು ಹೋಗಿದ್ದ. ಗಜೇಂದ್ರನ ಕಾಲ ಒಂದು ಮೊಸಳೆ ಹಿಡಿದ್ರೆ ಈತನ ಕಾಲನ 5 ಮೊಸಳೆ ಹಿಡಿದು. ಆತ ಗಜೇಂದ್ರ, ಆಯ್ತ ಇಂದ್ರ, ಇಷ್ಟೇ ವ್ಯತ್ಯಾಸ. ಆತ ಗಜೇಂದ್ರ ಇಂದ್ರ ಕಾಲು ಹಿಡಿದು ಅಂತ. ಅರ್ಜುನ ಎಂಥ ಮಹಾವೀರ ಗೊತ್ತಾ, ಒಂದು ಕ್ಷಣ ಜೋರ ಕಾಲು ಹಿಡಿದಂತೆ, ಅದು ಬಿಟ್ಟು ಹೊರಗೆ ಬಂದು ಬಿದ್ದುವಂತೆ. ಎಷ್ಟು ಶಕ್ತಿ ಇರಬೇಕು ಆತನಿಗೆ! ಅವನು ಮಹಾವೀರ ಅರ್ಜುನ. ತಕ್ಷಣ ಅವು ಮೊಸಳೆಗಳೆಲ್ಲ ಎಲ್ಲ ಅಪ್ಸರಿ ಯಾರೇ ನಿಂತ್ಕೊಂಡ್ಬಿಟ್ಟಿರುವಂತೆ ಕ್ಷಣಕ್ಕೆ. ಇದ್ಯಾವ ಕಥೆಗಳು? ಮೊಸಳೆ ಎಲ್ಲ ಅಪ್ಸರಿ ಆಗುತ್ತಾ ಅಂತ ಕೇಳಿದರೆ ಮೊಸಳೆ ಎಲ್ಲ ಅಪ್ಸರಿ ಆಗೋದಿಲ್ಲ, ಅಪ್ಸರಿಯಲ್ಲಿ ಮೊಸಳೆ ಆಗಿದ್ದು ವಾಪಸ್ ಆದರಷ್ಟೇ. ಅಲ್ಲಿ ನಡೆದಿದ್ದಿಷ್ಟು, 5 ಜನ ಅಪ್ಸರಿ ಏರಿದ್ರು, ವರ್ಗ ಅಂತ ಪ್ರಧಾನರಾದವರು. ಒಬ್ಬ ಋಷಿ ಇದ್ರು ಪಾಪ, ತುಂಬ ತೆಳ್ಳಗಿದ್ರು. ಇವರು ನೋಡಿದರು ಪಾಪ, ಅವರ ರೂಪನೂ ಅಷ್ಟಕ್ಕಷ್ಟೇ ಇತ್ತು. ಅಪಹಾಸ್ಯ ಮಾಡಿಬಿಟ್ಟು ಆ ಮುನಿಗಳು ಶಾಪ ಕೊಟ್ಟರು, ಬ್ರಾಹ್ಮಣರು ತಂಟೆ ಹೋಗಿ ಅಲ್ಲೇ ಬದಿತೆ ಇರೋದು. ಬ್ರಾಹ್ಮಣರ ಮಾತೆ ಅಸ್ತ್ರ ಅಂತ ಕರೀತಾರೆ. ಶಿವಡಿದವರು ಬಿಲ್ಲುಬಾಣ ಬಿಡಬೇಕು, ಮಾತಂದ್ರೆ ಅಸ್ತ್ರವಾಗಿ ಬಿಡುತ್ತಂತೆ. ಆ ಕ್ಷಣಕ್ಕೆ ಅವ್ರು ಹೇಳ್ತಾರೆ, ನನ್ನ ಅಪಹಾಸ್ಯ ಮಾಡ್ತೇನೆ ಕುರೂಪಿ ಅಂಥೇಳಿ. ನೀವೆಲ್ಲ ಮೊಸಳೆಗಳಾಗಿ ಹುಟ್ಟಿ ಅಂತ ಶಾಪ ಕೊಟ್ಬಿಡ್ತಾರೆ. ಕುರೂಪಿ ಆಗೋದಕ್ಕೂ ಮೊಸಳೆಗೂ ಏನು ಸಂಬಂಧ ಅಂದರೆ, ಮೊಸಳೆ ಕುರೂಪಿ ಪ್ರಾಣಿ, ಅದು ನೋಡಿದ ಅಸಹ್ಯ ಬರುತ್ತಾಗಿರುತ್ತೆ. ಇವರು ಅವಮಾನ ಮಾಡಿದ್ರ ಫಲ ಆಗಿರಬೇಕು. ಮೊಸಳೆ ಅನ್ಕೋಬೇಕಷ್ಟೆ. ಮೊಸಳೆ ನೋಡ್ತಿರ್ತಾರೆ, ಜೂಗಳೆಲ್ಲ ನೋಡ್ತಿರ್ತಾರೆ, ಯಾರನ್ನು ಬ್ರಾಹ್ಮಣ ಕಣ್ಣು ನಕ್ಕಿದ್ರೋ ಪಾಪ ಇವರೆಲ್ಲ ಇದಾಗಿದ್ದಾರೆ ಅಂತ ತಿಳ್ಕೊಬೇಕು. ನಾವು ಆ ಕೆಲಸ ಮಾಡಬಾರದು ಅಂತ ತಿಳ್ಕೊ, ಮೊಸಳೆ ಆಗಬಾರದು ಅಂತಿದ್ರೆ ಇನ್ನೊಬ್ಬರು ಅಪಹಾಸ್ಯ ಮಾಡೋ ಪದ್ಧತಿ ಇರ್ಬೋದು. ನಮ್ಮ ಕೆಲವು ಅದೇ ಚಟ, ಬೇರೆ ಇರೋದೇ ಇಲ್ಲ. ಅವ್ರ ಹಾಗೆ ಇವರೀಗ ತಾವು ಹಾಗೆ ಇಲ್ಲೇ ಇಲ್ಲ, ಹುಡುಗರು ಯೋಚನೆ ಮಾಡ್ತಾನೆ ಇರ್ತಾರೆ. ಅವಾಗ ಹಾಗೆ ಮಾಡಬಾರದು. ನಾವು ಬಂದಿರೋದು ನಮ್ಮ ಉದ್ಧಾರ ಮಾಡ್ಕೊಳ್ಳೋಕ್ಕೆ ಹೊರತು ಲೋಕದ ನಿಂದೆಗೋಸ್ಕರ ಬಂದವರಲ್ಲ. ಸಾಕಷ್ಟು ಗುಟ್ಟಿರಬೇಕಾದ್ರೆ ಏನೋ ನಮಗೆ ಎಷ್ಟೆಷ್ಟು ಕರ್ಮಗಳು ಮಾಡಿಬಿಟ್ಟಿರ್ತೇವೆ, ಅದನ್ನು ಬೆಳೆಸ್ಕೊಂಡು ಹೋಗಬಾರ್ದು. ಮೊದಲೇ ಸಪ್ಲಿಮೆಂಟ್ರಿ ಬ್ಯಾಚು, ಇನ್ನೊಬ್ಬರು ಕಂಡಕ್ಕೆ ಏನಾಗಬೇಕು? ಅದಕ್ಕೆ ತಾನೇ ಫೇಲ್ ಆದವು, ಇನ್ನೊಬ್ಬರು ಕಂಡು ಬಿಡ್ತಾರೆ ನಗೋದಕ್ಕೆ. ನಾವು ಮತ್ತೆ ಮತ್ತೆ ಹುಟ್ಟಿ ಬರ್ತೀವಿ ಅಂದರೆ ಎಷ್ಟು ಸಪ್ಲಿಮೆಂಟ್ರಿ ಲೆಕ್ಕನೇ ಇಲ್ಲ. ಮಾರ್ಚು ಸಪ್ತ ಹೋಗ್ತಿರೋದೇ ಕೆಲಸ ಮಾಡಬಾರ್ದು. ನಮ್ಮ ಜೀವನದಲ್ಲಿ ಈ ಶಿಸ್ತನ್ನು ಬೆಳೆಸ್ಕೊಳ್ಳದೆ ಹೋದರೆ ಮುಂದೆ ಹೋಗೋದೇ ಇಲ್ಲ. ಯಾವ ಕಾಲಕ್ಕೂ ಕೂಡ ಪರೀಕ್ಷಾ ಹಾಲಲ್ಲಿ ವಿದ್ಯಾರ್ಥಿ ಸುಮ್ಮನೆ ತನ್ನ ಪಾಡಿ ಬರೀತಿರ್ತಾರೆ, ಉಳಿದವರು ಏನು ಅಂತ ನೋಡೋದಿಲ್ಲ ಅವನು. ಆ 3 ತಾಸು ತನ್ನ ಬರಲಿಕ್ಕೆ ಸಾಕಾಗೋದಿಲ್ಲ ಅವನಿಗೆ, ಆಕಡೆ ನೋಡ್ತಾ ಕೂತರಾಗತ್ತಾ. ನಮ್ಮ 100 ವರ್ಷದ ಸಾಧನೆ ಏನು ಲೆಕ್ಕ ಇಲ್ಲ. ಹೋಗಬೇಕಾಗಿದ್ದು ವೈಕುಂಠಕ್ಕೆ, ಶಾಶ್ವತ ಇರಬೇಕಲ್ಲಿ. ಅದು ಎಷ್ಟು ಸಾಧನೆ ಮಾಡಬೇಕು ಗೊತ್ತಾ? ಅದಕ್ಕೆ ನಾವೆಂದೂ ಕೂಡ ಹರಿರೇವ ಪರಹ ಅಂತ ಸಿದ್ಧಾಂತ ಹಿಡ್ಕೊಂಡು ಬದುಕಬೇಕೇ ಹೊರತು ಇನ್ನೊಬ್ಬರ ಬಗ್ಗೆ ಪಾಸಿಟಿವಾಗಿ ಮಾತಾಡಬೇಕು, ನೆಗೆಟಿವಾಗಿ ಮಾತಾಡಬಾರ್ದು. ಗುಣಗಳನ್ನು ಗ್ರಹಣ ಮಾಡಬೇಕು, ಅವರು ದೋಷಗಳನ್ನು ಗ್ರಹಣ ಮಾಡಬಾರ್ದು. ಅದಕ್ಕೆ ಈ ಕಥೆ ಹೇಳ್ತಾ ಇದ್ದಾರೆ. ಅಪ್ಸರೆಯಲ್ಲಿ ಶಾಪ ಬಂತು ಅಂದರೆ ಮನುಷ್ಯರ ಪಾಡ ಏನಾಗಬೇಕು? ಆದರೆ ಆಮೇಲೆ ಖಾಲಿ ಬಿದ್ದರು, ಅವರು ತಪ್ಪಾಯಿತು ಸ್ವಾಮಿ ಕ್ಷಮಿಸಿ ಎಂದರು. ಅವರು ಹೇಳಿದರು ವಿಶಾಪ ಇಷ್ಟೇ, ನೀವು ಯಾರ ಕಾಲನ್ನು ಹಿಡಿದಾಗ ಒಬ್ಬ ವ್ಯಕ್ತಿ ಒಟ್ಟಿಗೆ ನಿಮ್ಮ 5 ಜನ ಹೊರಗೆ ಹಿಡಿತಾನಲ್ಲ ಅವಾಗ ಶಾಪ ಮೋಕ್ಷ ಆಗುತ್ತೆ ಅಂತ ಹೇಳಿದ್ರು. ಒಬ್ಬೊಬ್ಬರು ಹಿಡಿದ್ರಲ್ಲ 5 ಜನ ಒಟ್ಟಿಗೆ ಹಿಡಿಬೇಕು. ಅರ್ಜುನನ ಬಾಣ 5 ಒಟ್ಟಿಗೆ ಬೀಳ್ಬೇಕು ಅಂತ ಹೇಳಿದ್ರಲ್ಲ ಆ ಥರ. ಯಾಂತೆ ಕೆಲಸ ಮಾಡಿದ ಪುಣ್ಯಾತ್ಮ ಕಷ್ಟ ಹೇಳದ ತಕ್ಷಣ ಬಂದರು, ನಮಸ್ಕಾರ ನಮಸ್ಕಾರ ಮಾಡಿ ಥ್ಯಾಂಕ್ಸ್ ಹೇಳಿ ಹೋಗ್ಬಿಟ್ರೆ ಆ ಕಡೆ ಅರ್ಜುನ ಉದ್ಧಾರ ಮಾಡಿ ಬಂದ. ಈಗ ಅರ್ಥ ಆಗುತ್ತೆ ಅರ್ಜುನನ ತೀರ್ಥಯಾತ್ರೆ ಎಷ್ಟು ಲೋಕೋಪಕಾರಕ್ಕೆ ಕಾರಣ ಆಯಿತು ಗೊತ್ತಾಯ್ತಾ? ಹೆಸರಿಗೆ ತೀರ್ಥಯಾತ್ರೆ, ಉಳಿದವ್ರನ್ನ ಪಾವನ ಮಾಡ್ತಾ ಇದ್ದಾರೆ ಪುಣ್ಯಾತ್ಮ. ಇದು ಸ್ವಾರಸ್ಯ ಇದೆ. ಅರ್ಜುನ ಕಾಲು ಹಿಡ್ಕೊಂಡಿದ್ದಕ್ಕೆ ಅವರಿಗೆ ಪಾಪ ಬಿಟ್ಟೋಯ್ತು. ಅರ್ಜುನ ಇಂದ್ರಾವತಾರ ಕೇಳಬೇಕಾ? ದೊಡ್ಡವರ ಕಾಲಿಗೆ ಬಿದ್ದರೆ ತಕ್ಷಣ ಪಾಪ ಪರಿಹಾರ ಆಗುತ್ತೆ ಅಂತ. ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯುಹು ವಿದ್ಯಾ ಯಶೋ ಬಲಂ. ದೊಡ್ಡವರಿಗೆ ಪ್ರತಿನಿತ್ಯ ನಮಸ್ಕಾರ ಮಾಡೋ ಅಭ್ಯಾಸ ಇಟ್ಟುಕೊಂಡ್ರೆ 4 ಗುಣ ಹೆಚ್ಚುತ್ತದೆ: ಆಯುಷ್ಯ, ವಿದ್ಯಾ, ಕೀರ್ತಿ, ಬಲ. ಅದಕ್ಕೆ ನಿದರ್ಶನ ಈ ಭಾಗ ಇದು. ಅರ್ಜುನನ ಕಾಲು ಹಿಡ್ಕೊಂಡಿದ್ದೀಗ ನಾವು ಅರ್ಜುನ ಕಾಲು ಹಿಡ್ಕೋಬೇಕು. ಅರ್ಜುನ ಆತನ ಪಾದ ಹಿಡ್ಕೊಂಡು, ಅರ್ಜುನ ಜೈತೀರ್ಥರು ಆತನ ಪದಗಳು, ನ್ಯಾಯಸುಧಾದಿ ಗ್ರಂಥಗಳು ಹಿಡ್ಕೊಂಡು ಕಷ್ಟ ಮನುಷ್ಯ ಉದ್ಧಾರ ಆಗಿಬಿಡ್ತಾನೆ. ಆದ್ದರಿಂದ ನ್ಯಾಯಸುಧಾದಿ ಗ್ರಂಥಕ್ಕೂ ಇದಕ್ಕೂ ಎಷ್ಟು ಸಂಬಂಧ ಇದೆ? ನೇರವಾಗಿ ದೊಡ್ಡವರ ಕಾಲಿ ಬೀಳೋದಕ್ಕಿರೋ ಒಂದು ಮಹಾ ಭಾಗದಲ್ಲಿ ಹೇಳ್ತಾರೆ: ವಿನಾ ಮಹತ್ಪಾದ ರಜೋಭಿಷೇಕ ಚಿರಜೀವಿಯಾಗೆಲವ ಚಿನ್ನ ನೀನು, ಪರಮ ಭಾಗವತರ ಪದಧೂಳಿ ಧರಿಸುತ್ತಲಿ ಚಿರಜೀವಿಯಾಗೆಲವ ಚಿನ್ನ ನೀನು. ವಿಜಯರಾಯರ ಮಾತಿ ಇದೆಲ್ಲ ಅರ್ಥ ಮಾಡಿಕೊಂಡು ಅರ್ಜುನನ ಈ ಪ್ರಸಂಗ ಲೋಕ ಕಲ್ಯಾಣಕ್ಕೆ ಕಾರಣವಾಯಿತು. ಅಲ್ಲಿಂದ ಸಂಚಾರ ಮಾಡ್ತಾ ಮಾಡ್ತಾ ಅರ್ಜುನ ಪ್ರಭಾಸ ಕ್ಷೇತ್ರಕ್ಕೆ ಬರ್ತಾನೆ. ಆ ಪ್ರಭಾಸ ಕ್ಷೇತ್ರ ಬರೋ ಹೊತ್ತಿಗೆ ಒಂದು ಸುದ್ದಿ ಕಿವಿಗಿತ್ತು. ಏನಂತ? ಬಲರಾಮನ ಮಾತಿನಂತೆ ಸುಭದ್ರೆಯನ್ನು ದುರ್ಯೋಧನೆ ಕೊಡೋ ವ್ಯವಸ್ಥೆ ಶುರುವಾಗಿದೆ ಅಂತ ಕಿವಿ ಬಿತ್ತು. ಅರ್ಜುನಿಗೆ ಶಾಕ್ ಆಗಿರುತ್ತೆ. ಅರ್ಜುನ ತಾನು ಸಂಕಲ್ಪ ಮಾಡಿ ಸುಭದ್ರೆ ತಾನು ಮದುವೆ ಆಗಬೇಕು ಅಂತ ಸಂಕಲ್ಪ ಮಾಡಿದ್ದ. ಇಲ್ಲಿ ನೋಡಿದರೆ ಮದುವೆ ಏರ್ಪಾಡು ನಡೀತಾ ಇದೆ, ಆಗ ಏನು ಮಾಡಬೇಕು ಅರ್ಜುನ? ಅದು ಬಲರಾಮ ದೇವ್ರ ಲೀಡರ್ಶಿಪ್ಪು, ಏನು ಮಾತಾಡೋಂಗಿಲ್ಲ, ಯಾರು ತಪ್ಪಿಸಿ ಬಿಡುವುದಾಗಿತ್ತು, ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ರೆ ತೋಚಲಿಲ್ಲ ಆತನಿ ಪಾಪ. ತಕ್ಷಣ ಇಲ್ಲಿ ಸಮಸ್ಯೆ ನೋಡಿ, ಸುಭದ್ರೆ ಅರ್ಜುನಿಗೂ ಬೇಕು ದುರ್ಯೋಧನಿಗೂ ಬೇಕು. ಅರ್ಜುನಿಗೆ ಸುಭದ್ರೆ ಕೃಷ್ಣ ಹತ್ತಿರದ ಸಂಬಂಧಿ ಆಗ್ತಾನೆ ಅಂತ ಬೇಕು, ದುರ್ಯೋಧನನಿಗೆ ಕೃಷ್ಣ ಸಂಬಂಧಿ ಆಗಿಬಿಟ್ರೆ ನಾನು ಪಾಂಡವರಿಂದ ಸಾಯೋದಿಲ್ಲ ಅಂತ ಸ್ವಾರ್ಥಕ್ಕೋಸ್ಕರ ಬೇಕಾಗಿತ್ತು. ಒಬ್ಬ ಗುಂಡ ಪ್ರೊಟೆಕ್ಷನ್ ತಗೊಂಡಾಗ ಅವನು, ಈತ ಸಾತ್ವಿಕನಾಗಿ ಇವನು. ಅರ್ಜುನ ತೋಚಿರಲಿಲ್ಲ ಪಾಪ. ತಕ್ಷಣ ಏನು ಮಾಡಿದನಂತೆ, ಸನ್ಯಾಸಿ ವೇಷ ಹಾಕೊಂಡ್ಬಿಡ್ತಾನೆ ಅರ್ಜುನ. ಸನ್ಯಾಸಿ ವೇಷ ಹಾಕ್ಕೊಂಡು ಕೂತ್ಬಿಡ್ತಾನೆ ಅಲ್ಲಿ ಅದೇ ದ್ವಾರಕ್ಕೆ, ದೈವತ ಬರ್ತಾನೆ ಕೂತ್ಬಿಡ್ತಾನೆ. ಕೃಷ್ಣ ಸತ್ಯಭಾಮ ಜೊತೆ ಕೂತಿದ್ರಂತೆ ಇಬ್ಬರು. ಕೃಷ್ಣ ಜ್ವರ ನಕ್ಕುಬಿಟ್ಟನಂತೆ. ದ್ರೌಪದಿ ಕೇಳ್ತಾರೆ, ಸ್ವಾಮಿ ಇದ್ದಕ್ಕಿದ್ದಾಗ ಯಾಕೆ ನಂತೀರಿ ಅಂತ ಕೇಳಿದ್ರೆ, ಇದ್ದಕ್ಕಿದ್ದಾಗ ಯಾಕೆ ನಂತಿ? ಹಾಸಹೇ ತುಂಬ ಪೃಚ್ಛತ್ತೆ. ಅವ್ರಿಗೆ ಗೊತ್ತಿಲ್ವ ಸರ್ವಜ್ಞಾತಿ, ಅವ್ರಿಗೆ ಗೊತ್ತು ಸರ್ವಜ್ಞರು. ಲೋಕದೃಷ್ಟಿಯಲ್ಲಿ ಕೇಳಿದ್ರಂತೆ ಕೃಷ್ಣ ಮಾತಾಡಲಿಲ್ಲಂತೆ. ಸತ್ಯಭಾಮ ಬಾ ತೋರಿಸ್ತೀನಿ, ತಮಾಷೆ ತೋರಿಸ್ತೀವ ಕರ್ಕೊಂಡು ಬಂದ್ರೆ. ನಮ್ಮ ಅರ್ಜುನ್ ನೋಡಿ ಹೇಗಿದ್ದಾನೆ, ಸನ್ಯಾಸಿ ಅರ್ಜುನ. ಸನ್ಯಾಸಿ ಆಗಲಿ ತಪ್ಪಲ್ಲ, ಸನ್ಯಾಸಿ ಆಗಲಿ ಯಾತಕ್ಕೆ ಗೊತ್ತಾ? ಮದುವೆ ಆಗಬೇಕು ಸನ್ಯಾಸಿ ಆಗಿದ್ದಾರಂತೆ. ಯಾಕೆ ಇಟ್ಕೊಳ್ಳಿ, ಯಾರಾದ್ರು ಮದುವೆ ಆಗಬೇಕು ಸನ್ಯಾಸ ಬಿಡ್ತಾರೆ ಅಂತ ಸನ್ಯಾಸ ಮದುವೆ ಆಗ್ತಾರೆ ಯಾರಾದ್ರು ಕೂಡ. ಅರ್ಜುನ್ ಕನ್ಫ್ಯೂಷನ್, ಏನು ತೋತ ಸನ್ಯಾಸಿ ಆಗಿತ್ತ ಅಂತ ಹೇಳ್ತಾರೆ. ನೋಡಿದ್ರೆ ಅರ್ಜುನ ಹೇಗಿದ್ದಾನೆ, ಅರ್ಜುನ ಏನೇ ಅವಸ್ಥೆ, ಹೀಗೆ ಸನ್ಯಾಸಿ ಆಗಿ ಯಾತಕ್ಕೆ ಅಂತ ಕೇಳಿದ್ನಂತ ಕೃಷ್ಣ ಗೊತ್ತಿಲ್ಲದಾಗ. ಸುಭದ್ರ ಬೇಕು ನನಗೆ, ಈ ವೇಷ ಹಾಕಿಕೊಂಡ್ರೆ ಸುಭದ್ರ ಸಿಗ್ತಾಳೆ ನಿನಗೆ, ಈಗ ಯೋಚನೆ ಮಾಡಬೇಡ, ಇದೇ ಡ್ರೆಸ್ಸಲ್ಲೇ ಮದುವೆ ಮಾಡ್ತೀರಿ ಅಂತ ಹೇಳ್ತಾನೆ. ಮಗ ಇರು, ಇದೇ ವೇಷದಲ್ಲೇ ಮದುವೆ ಮಾಡಿಸ್ತೇನೆ. ದೇವರು ಸಂಕಲ್ಪ ಮಾಡಿದ್ರೆ ಯಾವ್ದು ಆಶ್ಚರ್ಯ, ಕರ್ತುಂ ಮಕರ್ತುಂ ಅನ್ಯಥಾ ಕರ್ತುವ ಸಮರ್ಥ ಅಷ್ಟು ಹೇಳಿ ಇರು ಅಂತ ಹೊರಟ್ಬಿಡ್ತಾನೆ ಕೃಷ್ಣ ವಾಪಸ್. ಅಲ್ಲಿ ಸುದ್ದಿ ಬಂತು, ಇವತ್ತು ಯಾರು ಬಂದರೂ ಸುದ್ದಿ ಆಗಲ್ಲ, ಸ್ವಾಮಿಗಳು ಬಂದರೂ ಸುದ್ದಿ ಆಗಬೇಕು. ಅಷ್ಟೇ ಅರ್ಜುನ ಸ್ವಾಮಿ ವೇಷದಲ್ಲಿದ್ದಾನಲ್ಲ, ಅರ್ಜುನ ಬಂದ ಗುರುತಿರದಿಲ್ಲ. ಸನ್ಯಾಸಿ ಆದಷ್ಟು ದೊಡ್ಡ ಸುದ್ದಿ, ಸಾವಳು ಬಂದರೆ ಸಾವಳು ಬಂದಿದ್ದ ಎಲ್ಲ ಬಂದರು. ಬಲರಾಮದೇವರು ಬಂದುಬಿಟ್ರು ಎಲ್ಲರೂ ಕರ್ಕೊಂಡು. ಅರ್ಜುನ ನೋಡಿದರು, ನಮಸ್ಕಾರ ಹಾಕ್ಬಿಟ್ರು. ಅರ್ಜುನ ತಲೆ ಕೆಟ್ಟೋಯ್ತು, ನಾನು ಕೋಟಾ ಸನ್ಯಾಸಿ, ನಿಜ ಸನ್ಯಾಸಿ ಕೂಡ ಅಲ್ಲ, ನಾನು ನಮಸ್ಕಾರ ಮಾಡ್ತಾರೆ ದೊಡ್ಡವರು. ದೊಡ್ಡವರು ನಮಸ್ಕಾರ ಮಾಡಿ ಮಹಾಪಾಪ ಬರುತ್ತೆ, ಏನು ಮಾಡಬೇಕು? ತಿರುಗಿ ತಾನು ನಮಸ್ಕಾರ ಮಾಡಿಬಿಡ್ತಾರೆ. ಬಲರಾಮದೇವರು ಹೇಳ್ತಾರೆ, ಸ್ವಾಮಿಗಳೇ ನಾನು ನಮಸ್ಕಾರ ಮಾಡಿಬಿಟ್ಟಾರೆ ನೀವೀಗ, ನಾನು ಗೃಹಸ್ಥ ಅಂತ ಹೇಳ್ತಾರೆ. ಅರ್ಜುನ ಕನ್ಫ್ಯೂಷನ್ ಮಾಡಿಬಿಟ್ಟಿದ್ದ ಪಾಪ, ಮ್ಯಾನೇಜ್ ಮಾಡಬೇಕಲ್ಲ. ಸ್ವಾಮಿ ಗೃಹಸ್ಥರು ನೀವು, ನಾ ಸನ್ಯಾಸಿ ಹೌದು, ಆದರೆ ನೀವು ಎಷ್ಟು ಗುಣವಂತರು ಗೊತ್ತಾ? ಗುಣ ಜಾಸ್ತಿ ಇದ್ದಾಗ ಸನ್ಯಾಸ ದೊಡ್ಡದಲ್ಲ, ಗುಣನೇ ದೊಡ್ಡದು. ನಮಸ್ಕಾರ ಮಾಡಿಬಿಟ್ಟೆ ಅಂತ ಹೇಳಿಬಿಟ್ಟೆ. ಮ್ಯಾನೇಜ್ ಮಾಡಿದೆ, ಹಾಗೂ ಹೀಗೂ ಮಾಡಿದ. ಆಗ ಬಲರಾಮದೇವರು ಭಾರಿ ಖುಷಿಯಾಗಿರುತ್ತು, ಎಂಥ ಸ್ವಾಮಿಗಳು ಬಂದಿದ್ದಾರೆ, ಬಹಳ ಆಶ್ಚರ್ಯ ಅಂತ ಹೇಳಿಬಿಟ್ಟು, ಸ್ವಾಮಿಗಳೇ ನಿಮ್ಮ ಚಾತುರ್ಭಾಷೆ ನಮ್ಮಲ್ಲೇ ಆಗಲಿ ಅಂತ ಕೇಳಿ, ಅವ್ರ ಚಾತುರ್ಭಾಷೆ ಹತ್ರ ನಮ್ಮನ್ನೇ ಆಗಲಿ. ಅರ್ಜುನಿಗೆ ಭಾರಿ ಖುಷಿಯಾಯಿತು. ಕೃಷ್ಣ ಹೇಳ್ತಾರೆ, ಅಣ್ಣ ಏನು ಮಾಡ್ತಿದ್ದಿ ನೀನೀಗ, ಚಾತುರ್ಮಾಸಿಗ್ಲು ಕುಡಿಸಿದ್ದೀಯ ಅವ್ರನ್ನ, ಸ್ವಲ್ಪ ನೋಡಿ ಹೇಗಿದ್ದಾರೆ ಸ್ವಾಮಿಗಳು ಅಂತ ಹೇಳ್ತಾರೆ. ಯುವ ಬಲಿ ದರ್ಶನೀಯೋತಿ ವಾಗ್ಮಿ, ಒಳ್ಳೆ ಯುವಕ ಬಲಿ, ಬಹಳ ಬಲಿಷ್ಠ, ದರ್ಶನೀಯ ಭಾರಿ ಸುಂದರ, ಇಂದ್ರಕಾಬರು ಸಮ, ಇಂದ್ರಾವತಾರ, ಭಾರಿ ಸುಂದರ ಅರ್ಜುನ. ಜೊತೆಗೆ ವಾಗ್ಮಿ ಉಚ್ಚಾವಣೆ ಸರ ಮಾತಾಡ್ತಾರೆ, ನಿಮ್ಮನ್ನೇ ಡ್ಯೂಪ್ ಮಾಡಿದ್ದಾನೆ, ಅಷ್ಟು ಸರ ಮಾತಾಡ್ತಾರೆ. ಅವರು ಸನ್ಯಾಸಿ ಚಾತುರ್ಮಾಸ್ಯ ಕುಡಿಸ್ತೀಯಾ, ಕುಡಿಸ್ತೇನೆ ಕೃಷ್ಣ, ಸುಮ್ಮನೆ ಇರೋ ಹಾಗೆಲ್ಲ, ದೊಡ್ಡವ್ರ ಬಗ್ಗೆ ಮಾತಾಡಬಾರ್ದು, ಅದು ಬೇರೆ. ಇವರು ಕೃಷ್ಣನ ಬಗ್ಗೆ ಕೃಷ್ಣನಿಗೆ ಹೇಳೋದು. ಸರಿ, ಎಲ್ಲಿ ಕುಡಿಸ್ತಿ? ಕನ್ಯಾಕಾಗಾರ ವಾಸ, ಕನ್ಯಾಂತಪುರದಲ್ಲೇ ಚಾತುರ್ಭಾಷೆ ಆಡಿದ್ರೆ. ಆಯ್ತು ಅಣ್ಣ, ಈಗಲೇ ಹೇಳಿದ್ದೇನೆ, ಹೆಚ್ಚು ಕಡಿಮೆ ನಾನು ಬೈಬಾರ ಅಂತ ಹೇಳ್ಬಿಡ್ತಾರೆ ಕೃಷ್ಣ. ಹೆಚ್ಚು ಕಡಿಮೆ ಮಾಡೋದು ತಾನೇ, ಹೆಚ್ಚು ಕಡಿಮೆ ಇದನ್ನು ಬೈಬಾರದ. ಆಮೇಲೆ ದೇವರು ಹೇಗೆ, ಒಬ್ಬನಲ್ಲಿ ನಿಂದಾಡುವನು, ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನು ಒಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು, ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕನಾ ನಿರ್ಭೀತ. ಎಷ್ಟು ವಿಚಿತ್ರವಾಗಿ ನಡ್ಕೋತಾನೆ. ಆ ಕ್ಷಣಕ್ಕೆ ಏರ್ಪಾಟಾಯಿತು, ಅನ್ನ ಅನ್ನಾಂತರದಲ್ಲಿ ವಾಸ, ಚಾತುರ್ಮಾಸ್ಯ ಮುಗಿತಾ ಬರ್ತಾ ಇದೆ. ಸುಭದ್ರ ಕರೀತಾನೆ ಕೃಷ್ಣ, ಹೇಳ್ತಾನೆ ಸುಭದ್ರ, ಈ ಸ್ವಾಮಿಗಳು ಬಂದಿದ್ದಾರಲ್ಲ, ನೀನೇ ಸೇವೆ ಮಾಡಬೇಕು, ಹುಷಾರಾಗಿ ಮಾಡು, ಶ್ರದ್ಧೆಯಿಂದ ಸೇವೆ ಮಾಡು ಅಂತ ಹೇಳಿಬಿಡ್ತಾನೆ. ಹಾಗೆ ಸೇವೆ, ಅಣ್ಣನ ಮಾತು ಕೃಷ್ಣನ ಮಾತು ಕೇಳಬೇಕು, ಶ್ರದ್ಧೆಯಿಂದ ಸೇವೆ ಮಾಡ್ತಾ ಇದ್ದಾಳೆ. ಚಾತುರ್ಮಾಸ್ಯ ಮುಗಿತಾ ಬಂತು. ಇಲ್ಲಿ ತಮಾಷೆ ನೋಡಿದರೆ, ಆಗ ಮದುವೆ ಮಾಡಲಿಲ್ಲ ಕೃಷ್ಣ, ಯಾಕೆಂದರೆ ಚಾತುರ್ಮಾಸ್ಯದ ಮದುವೆ ಆಗಬಾರದು, ಇದು ಧರ್ಮಶಾಸ್ತ್ರ. ಇದು ಇವತ್ತು ಮುಹೂರ್ತ ಕೇಳಿ ಏಕಾದಶಿ ಬೇಕಾದ್ರೂ ಕೊಡ್ತಾರೆ, ನಿಧಾನ ಹಾಗೆ ಬಂದ್ಬಿಟ್ಟಿದ್ದೇವೆ. ಏಕಾದಶಿ ಅಮಾವಾಸ್ಯೆ ಏನು ಸಿಕ್ಕರೆ ಅವ್ರು ಫ್ರೀ ಇದ್ದೇ ಸರಿ, ನಿಮಗೆ ಮುಹೂರ್ತ ಅಷ್ಟೇ ಅಂತ ಕಾಲ ಬಂದಿದೆ. ಎಲ್ಲರೂ ಹಾಗಿಲ್ಲ, ಅವಾಗ ಪುಣ್ಯ ಅರ್ಥ ಹೊರತು ಮುಹೂರ್ತ ಸರಿ ಇಲ್ಲದೆ ಹೋದರೆ ಒಳ್ಳೆಯದಾಗೋದಿಲ್ಲ. ದೇವರಿಗೆ ಯಾವ ಮುಹೂರ್ತ, ದೇವರು ತೋರಿಸ್ತಾರೆ ಪಾಲನೆ ಮಾಡಬೇಕು ಅಂತ. ಚಾತುರ್ಮಾಸ್ಯ ಕಾಲ ವಿವಾಹಕ್ಕೆ ನಿಷಿದ್ಧ, ಉಪನಯನಕ್ಕೆ ನಿಷಿದ್ಧ, ಅದೇ ರೀತಿ ಗೃಹ ಪ್ರವೇಶಕ್ಕೆ ನಿಷಿದ್ಧ, ಸಂಧ್ಯಾವಧಿ ನಿಷಿದ್ಧ ಅಲ್ಲ, ಮತ್ತೆ ದೇವ್ರ ಪೂಜೆ ನಿಷಿದ್ಧ ಅಲ್ಲ, ಇದಕ್ಕೆಲ್ಲ ನಿಷಿದ್ಧ. ಅದ್ರ ನಿಷಿದ್ಧ ಅಲ್ಲ, ಅದನ್ನು ಮಾಡೋದಿಲ್ಲ ಸರಿ, ಇದನ್ನು ಮಾಡ್ತಾ ಗೊತ್ತಿರುತ್ತೆ. ಎಂಥ ಕೆಟ್ಟ ಜನಗಳು, ತುಂಬ ಜನ ಇವತ್ತು ಮದುವೆ ಡೈವರ್ಸ್ಗಳು ಜಾಸ್ತಿ ಆಗಿರೋ ಕಾರಣ ಇದೊಂದು ಕಾರಣ ಕೂಡ ಹೌದು. ಇವತ್ತು ಚಾತುರ್ಮಾಸದಲ್ಲಿ ನೋಡಿಬೇಕಾದ್ರೆ ಶೂತ್ರ ಜನ ಮದುವೆಗಳು ಮಾಡೋದಿಲ್ಲ ಜಾಸ್ತಿ. ನಮ್ಮ ಆದ್ರೆ ಉಚ್ಚಾಪಟ್ಟಿ ಮದುವೆ ಮಾಡ್ತಾರೆ, ಕೊನೆಗೆ ಹುಚ್ಚುಚ್ಚ ರಿಸಲ್ಟ್ ಬಂದ್ಬಿಡ್ತದೆ. ಆಮೇಲೆ ಹಾಗೆ ಮಾಡಬಾರ್ದು, ನಿಮಗೆ ತಕ್ಕಂತೆ ಮಾಡಿದರೆ ಮಾತ್ರ ವ್ಯಾಲಿಡಿಟಿ ಬರೋದು. ಕೃಷ್ಣ ಮಾಡಿ ತೋರಿಸ್ತಾರೆ ಅದನ್ನು. ಚಾತುರ್ಮಾಸ್ಯ ಮುಗಿತಾ ಬಂತು, ಮುಗಿದು ಹೋಯಿತು, ಇನ್ನು ಸ್ವಾಮಿಗಳು ಹೇಳಬೇಕಷ್ಟೆ. ಅಷ್ಟೊತ್ತಿಗೆ ಅವರೆಲ್ಲ ಒಂದು ದಿವಸ ಒಂದು ವಿಚಿತ್ರವಾದ ಕ್ಷೇತ್ರ ಪಿಂಡೋದ್ಧಾರಕ್ಕೆ ಎಲ್ಲರೂ ಹೊರಟು ಬಿಡ್ತಾರೆ. ಪಿಂಡಾರಕ ಅಂತಲೂ ಕರೀತಾರೆ. ಅಲ್ಲಿ ಹೋಗಿಬಿಟ್ಟು ಒಂದು ಉತ್ಸವ ಯಾವುದೋ ಒಂದು, ಎಲ್ಲ ಯಾದವರು ಹೊರಟಿದ್ದಾರೆ ಬಲರಾಮದೇವರ ಸಮೇತ. ಕೃಷ್ಣ ಬಂದಿರೋದು ಅರ್ಜುನ ಅಂತ ಯಾರಿಗೂ ಹೇಳಿದ್ದಿಲ್ಲ, ಮೂರು ಜನಕ್ಕೆ ಮಾತ್ರ ಹೇಳಿದ್ದಂತೆ. ಸಾತ್ಯಕಿ ಒಬ್ಬ, ವಿಪೃಥು ಒಬ್ಬ, ತನ್ನ ವಿಶೇಷವಾಗಿ ಅರ್ಜುನಂತೂ ಗೊತ್ತೇ ಇತ್ತು. ವಸುದೇವ ದೇವಕಿಯರು ಸರಿಯೇ ಸರಿ ಅಷ್ಟೆ, ಎಲ್ಲ ಹೋಗಿದ್ರು. ಇಲ್ಲಿ ಸುಭದ್ರ ಹೋಗಿರೋ ಸ್ವಾಮಿಗಳು ವಿಚಾರಣೆ ಮಾಡಬೇಕಲ್ಲ, ಇಲ್ಲೇ ಇದ್ದು ಮಾತಾಡ್ತಾ ಮಾತಾಡ್ತಾ ಅರ್ಜುನನ ಕೇಳಿದ್ರು, ಸ್ವಾಮಿ ತಾವು ನಿತ್ಯ ಸಂಚಾರ ಮಾಡೋ ಸ್ವಾಮಿಗಳು ಹೌದಲ್ಲೋ? ಹೌದು. ತೀರ್ಥಯಾತ್ರೆ ಮಾಡ್ತಿರೋ ಹೌದಲ್ಲೋ? ಮಾಡಿದ್ದೇನೆ. ನಮ್ಮ ಬಂಧುಗಳನ್ನು ಎಲ್ಲರೂ ನೋಡಿದಿರಾ? ಪಾಂಡವರ ಬಗ್ಗೆ ಏನಾದ್ರು ಗೊತ್ತಾ ಅಂತ ಕೇಳಿದರೆ ಗೊತ್ತು. ಹೇಗಿದ್ದಾರೆ? ಭಾರಿ ಚೆನ್ನಾಗಿದ್ದಾರೆ ಅವರೆಲ್ಲ ಕೂಡ. ಒಬ್ಬ ಅರ್ಜುನ ಅಂತ ಒಬ್ಬ ಪಾಂಡವ ತೀರ್ಥಯಾತ್ರೆಗೆ ಅಂತ ಹೋಗಿದ್ದಾನಂತೆ. ಕೇಳಿದ್ದೀರಾ? ಕೇಳಿದ್ದೇನೆ. ನಿಮ್ಗೆಲ್ಲಾದ್ರೂ ಸಿಕ್ಕಿದ್ರಾ? ಸಿಕ್ಕಿದ್ರು. ಇಲ್ಲೇ ಇಲ್ಲೇ ಇದ್ದೇನೆ ಅಂತ ಹೇಳಿದ್ರು. ಎಷ್ಟೆಲ್ಲ ರೌಂಡ್ ಅಬೌಟ್ ಮಾತಾಡ್ತಾ ಹೋಗ್ತಾರೆ. ಇಲ್ಲೇ ಇದ್ದೇನೆ ಮೂಢೇ, ಅಹವೇವ ಅರ್ಜುನ ಅಂತ, ಅಹಂ ಬ್ರಹ್ಮಾಸ್ಮಿ ಹೇಳಲಿಲ್ಲ, ಅಹವೇವ ಅರ್ಜುನ ಅಂತ ಹೇಳಿಬಿಡ್ತಾನೆ. ಆ ಕ್ಷಣಕ್ಕೆ ಎಷ್ಟು ಖುಷಿಯಾಯ್ತು ಗೊತ್ತಾ ಸುಭದ್ರೆಗೆ? ಈಗ ಅರ್ಥ ಆಗುತ್ತೆ. ದುರ್ಯೋಧನೆಗೆ ಮಾತು ಕೊಡಬೇಕಾದ್ರೆ ಬಲರಾಮದೇವರು ಸುಭದ್ರೆಯನ್ನು ಕೇಳದೆ ಕೊಟ್ಟಿದ್ರು. ಕೃಷ್ಣ ಮನಸ್ಸು ನೋಡ್ಕೊಂಡು ನಡೆಸ್ತಾನೆ. ನಮ್ಮ ಶಾಸ್ತ್ರದಲ್ಲಿ ಗಂಡು ಹೆಣ್ಣು ಒಪ್ಪ ತಪ್ಪು ಅಂತ ಹೇಳಲಿಲ್ಲ, ಅವ್ರು ಒಪ್ಪಿದ್ರೆ ಸಾಕು ಅನ್ನೋದು ತಪ್ಪಷ್ಟೇ. ಉಳಿದೆಲ್ಲ ಸರಿ ಅಂತ ಒಪ್ಪಬೇಕಾದ ಧರ್ಮ, ಅದು ಬಿಟ್ಟು ಅವ್ರು ಒಪ್ಪಿದ್ದಾರಿಂದ ಒಂದೇ ಕಾರಣ ಆಗಬಾರ್ದು, ಅದು ತಪ್ಪಾಗುತ್ತೆ. ತಕ್ಷಣನೇ ವ್ಯವಸ್ಥೆ ಆಯಿತು. ಅರ್ಜುನ ಎಷ್ಟು ಅವಸರ ಪಟ್ಟ ಅಂತ ಕೇಳಿದರೆ ಸುಭದ್ರ, ಅವಿಬ್ಬರು ಗಾಂಧವಿವಾಹ ಮಾಡ್ಕೊಂಬೇಡ ಅಂತ ಕೇಳಿದ್ರು. ಸುಭದ್ರ ಎಂಥ ಕಲ್ಚರ್ ನೋಡು, ಕೃಷ್ಣನ ತಂಗಿ ಅಂದ್ರೆ ಕೃಷ್ಣನ ತಂಗಿನೇ, ಮ್ಯಾಚಿಂಗ್ ತಂಗಿ. ಆಗ ಹೇಳ್ತಾಳೆ ಅರ್ಜುನ, ಅದು ಸಾಧ್ಯ ಇಲ್ಲ, ನಮ್ಮ ಅಣ್ಣ ಕೃಷ್ಣ ಹೇಳಿದ್ದಾರೆ ಮದುವೆ ಮಾಡ್ತೀನಿ ಅಂತೇಳಿ, ಅದು ಕೃಷ್ಣ ಬರಬೇಕು ಮದುವೆ ಆಗಬೇಕು, ಹಾಗಾಗೋದಿಲ್ಲ ಅಂತ ಹೇಳ್ತಾರೆ. ಈತ ಇಂದ್ರಾವತಾರ, ಆಕೆ ಇಂದ್ರಾವತಾರಳಲ್ಲ. ಎಷ್ಟು ಸಂಸ್ಕಾರ ಇತ್ತು ಕೃಷ್ಣನ ತಂಗಿಯಾಗಿದ್ದು. ಇದನ್ನು ಅರ್ಥ ಮಾಡಿಕೊಂಡ್ರೆ ಶುಚಿ ನಾಮ ಶ್ರೀಮತಾಂ ಗೇಹೇ ಯೋಗಭ್ರಷ್ಟೋಭಿ ಜಾಯಿತು, ಒಳ್ಳೆ ಮನೆತನದಲ್ಲಿ ಹುಟ್ಟಿದ್ರೆ ಅಂತ ಸಂಸ್ಕಾರ ಬರುತ್ತೆ ನೋಡಿದ್ರ ಅಂತ ಹೇಳ್ತಾರೆ. ಇದು ಆಯ್ತು. ಕೃಷ್ಣ ಇದೆಲ್ಲ ಯಾತಕ್ಕೆ ಮಾಡಿಸ್ತಾರೆ? ಸುಭದ್ರಿಗೆ ಅರ್ಜುನ ಯಾತಕ್ಕೆ ಗಂಟು ಬಿಡಬೇಕು ಅಂದರೆ ಸುಭದ್ರೆ ಯಾರು ಅಂತ ಹೇಳ್ತಾರೆ. ರಾಮಾಯಣ ಕಾಲದಲ್ಲಿ ನಾವು ಹಿಂದೆ ಕೇಳಿದ್ದೇವೆ, ಆ ಸೀತಾಕೃತಿಯನ್ನು ನಿತ್ಯ ಸೇವೆ ಮಾಡ್ತಕ್ಕಂಥ ಕೆಲಸನ ತ್ರಿಜಟ ಅನ್ನೋ ರಾಕ್ಷಸಿ ಮಾಡ್ತಾ ಇತ್ತು. ತ್ರಿಜಟ ಅಂತ ಹೆಸರು, ಕಬಂಧನ ತಾಯಿಯವರು, ಕಬಂಧನ ತಾಯಿ ತ್ರಿಜಟ, ವೃದ್ಧಳಾಗಿರ್ತಕ್ಕಂಥ ರಾಕ್ಷಸಿ. ಉಳಿದ ರಾಕ್ಷಸಿಯರೆಲ್ಲ ರಾವಣನ ಮಾತು ಕೇಳಿಕೊಂಡು ಚಿತ್ರಹಿಂಸೆ ಮಾಡ್ತಿದ್ರು ಸೀತಾಕೃತಿಗೆ. ಇವಳು ಮಾತ್ರ ಸಮಾಧಾನ ಮಾಡಿ, ಅಮ್ಮ ಯೋಚನೆ ಮಾಡಬೇಡ, ಇವರೆಲ್ಲ ಮೂರ್ಖರಿದ್ದಾರೆ, ನೀನೇನು ಯೋಚನೆ ಮಾಡಬೇಡ, ನನಗೆ ಒಳ್ಳೊಳ್ಳೆ ಕನಸು ಬಿಡ್ತಾ ಇದೆ, ನಿಮ್ಮ ರಾಮದೇವರು ಬಂದೇ ಬರ್ತಾರೆ, ರಾವಣರು ಕೊಂದೇ ಕೊಲ್ತಾರೆ, ನೀನು ವಾಪಸ್ ಕರ್ಕೊಂಡು ಹೋಗ್ತಾ ಸಮಾಧಾನ ಮಾಡಿ ದಿವಸಾಹ ಮಾಡ್ತಾ ಇದ್ದೆ. ಆದರೆ ಎಷ್ಟು ದಿವಸ ಮಾಡಿದ್ರು ಗೊತ್ತಾ, ಒಂದು ವರ್ಷ ಮಾಡಿದ್ರು ಸರಿಯಾಗಿ. ಅದರ ಫಲದಿಂದ ತ್ರಿಜಿತ ಏನಾಗಿ ಹುಡ್ತಾ ಇದ್ದಾಳೆ, ಸುಭದ್ರಿಯಾಗಿ ಹುಡ್ತಾಳೆ ಅಂತ ಹೇಳ್ತಾರೆ. ಇಲ್ಲಿಂದ ಇಲ್ಲಿ ರಾಮಾಯಣ ಇಲ್ಲಿ ಮಹಾಭಾರತ ಇಲ್ಲಿ 2 ಕೋಟಿ ವರ್ಷ ಗ್ಯಾಪ್ ಇದೆ, ಫಲ ಬಿಟ್ಟಿಲ್ಲ, ಸರಿಯಾಗಿ ವಾಪಸ್ ಬಂದು ಫಲ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಸೇವೆ ಮಾಡಿದ್ದು ಯಾರು ಸೇವೆ? ಅವಳು ಸೀತಾಕೃತಿಯ ಸೇವೆ. ಒಳಗೆ ಕೂತಿದ್ದವರು ಯಾರು? ಇಂದ್ರ, ಅರ್ಜುನ ಇಂದ್ರ. ಆ ಗಂಟು ಹಾಕ್ತಾನೆ ಪರಮಾತ್ಮ, ಅಲ್ಲಿ ಮಾಡಿದ ಸೇವೆಯ ಫಲ ಇಲ್ಲಿ ಬರಹ ಮಾಡ್ತಾ ಇದ್ದಾನೆ. ಅಲ್ಲಿ ಸೇವೆ ಮಾಡಿದ್ದು ಯಾರ್ದು ಅಂಥೇಳಿ ತಿಳ್ಕೊಂಡಿದ್ದು ಸೀತೆ ಅಂಥೇಳಿ, ಮಾಡಿದ್ದು ಇಂದ್ರದೇವರ ಸೇವೆ. ಸೀತೆ ಸೇವೆ ಮಾಡಿದ್ರ ಫಲ ರುಕ್ಮಿಣಿಗೆ ಹತ್ರ ಬರ್ತಕ್ಕಂಥ ಯೋಗ, ನಾದಿನಿ ಆಗ್ತಕ್ಕಂಥ ಯೋಗ ಬಂತು. ಸೀತೆನ ಏನಂತ ಸೇವೆ ಮಾಡಿದ್ದಾಳೆ? ರಾಮದೇವರ ಹೆಂಡತಿ ಅಂಥೇಳಿ, ರಾಮನೇ ಕೃಷ್ಣ, ಕೃಷ್ಣನ ತಂಗಿಯಾಗ ಯೋಗ ಬಂತು. ಅನುಸಂಧಾನ ಹೇಗೆ ಜನ್ಮ ಜನ್ಮದ ಅನುಬಂಧವಾಗಿ ಬರ್ತದೆ ಅಂತ ಹೇಳೋದಕ್ಕೆ ಕಥೆ ಸಾಕ್ಷಿ. ಅದಕ್ಕೆ ಮದುವೆ ಮಾಡಿಸ್ತಿದ್ದಾನೆ ಭಗವಂತ. ಹಾಗಿದ್ದರೆ ಕೃಷ್ಣ ಬರಬೇಕಲ್ಲ ಅಂದರೆ ಕೃಷ್ಣ ಅಜ್ಜರ ಧ್ಯಾನ ಮಾಡ್ತಾನೆ. ಕೃಷ್ಣ ಬಂದೇ ಬಿಟ್ಟಂತ ಆ ಕ್ಷಣಕ್ಕೆ, ರಾತ್ರಿ ಸಾಲ ಆ ಕಾಲಕ್ಕೆ ಕೃಷ್ಣ ಆ ಕಡೆ ಬಂದು ಅಜ್ಜರ ಹೇಳ್ತಾನೆ, ಕೃಷ್ಣ ನಾನು ಮದುವೆ ಮಾಡಿಸ್ಬೇಕೀಗ. ಆಯಿತು ಅಂತೇಳಿ ಕೃಷ್ಣ ಹೆಣ್ಣಿನ ಕಡೆಯವರಂತೂ ಯೋಚನೆ ಇಲ್ಲ, ವಸುದೇವ ದೇವಕನ ಕರೆಸ್ತಾನೆ ಕೃಷ್ಣ. ಗಂಡಿನ ಕಡೆ ಯಾರು ಬರಬೇಕೀಗ, ವಶಗಳು ಬೇಕಲ್ಲ ಒಬ್ರು ಅಂತ ಕೇಳಿದರೆ ಇಂದ್ರದೇವರು ಶಚಿದೇವಿ ಬಂದರಂತೆ. ಅರ್ಜುನನ ಮೂಲ ರೂಪದ ಇಂದ್ರ, ಅಲ್ಲಿ ಶಚಿದೇವಿ, ಇಬ್ಬರು ಬಂದರಂತೆ. ಧಾರೆ ಇರುತ್ತಾರೆ, ಮಿನಿಮಮ್ ಅಟೆಂಡೆನ್ಸ್ ಇದ್ದು ಮದುವೆ ಅದೊಂದೇ ಮಿನಿಮಮ್ ಅಟೆಂಡೆನ್ಸ್. ಸಾಮಾನ್ಯರ ಮದುವೆಗೂ ಉಚ್ಚ ಪಡೆದ ಜನ ಸೇರಿ ಗಲಾಟೆ ಮಾಡೋಕ್ಕಾರು ಜನ ಸೇರಿರ್ತಾರೆ, ಯಾರೂ ಇಲ್ಲ. ಮೀನು ಈ ಕಡೆ ಈ ಕಡೆ ಈ ಕಡೆ ಇಷ್ಟೇ ಇದೆ. ಬಹುಶಃ ಜಗತ್ತಿನ ಕಂಡ ಅತಿ ಸರಳ ವಿವಾಹ ಅಂದರೆ ಮಹಾಭಾರತದ ವಿವಾಹ. ಇದಕ್ಕಾಗಾದರೂ ಮಹಾಭಾರತ ಕೇಳಬೇಕು ನಾವು. ಇವತ್ತು ವಿವಾಹ ಅಂದರೆ ಬರೀ ಗಲಾಟೆ, ದೊಂಬೆ ಮಾಡಿಬಿಟ್ಟಿರ್ತಾರೆ. ಕೃಷ್ಣ ಇದ್ದರೆ ಇನ್ಯಾರಿರಬೇಕು? ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಹೂಹು ಸೂನು ಗರುತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾಪುನಃ ಬ್ರಹ್ಮಾಂಡಂ ವರಮಂದಿರಂ ಸುರಗಣಾ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರಃ ಕುರಿಯಾತ್ ಹರಿರ್ಮಂಗಲ. ದೇವರಿದ್ರೆ ಅದು ಮಂಗಲ. ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕೀ ಪುತ್ರ, ಮಂಗಲಂ ಗರುಡಧ್ವಜ. ಇದನ್ನು ಅರ್ಥ ಮಾಡಿಕೊಂಡ್ರೆ ಸೇರೋ ಜನ ಮುಖ್ಯ ಅಲ್ಲ, ನಮಗೆ ಕ್ವಾಲಿಟಿ ಮುಖ್ಯ. ಹುಚ್ಚಾಪಟ್ಟಿದ್ದಾರೆ, ಎಲ್ಲ ಶೂಸ್ ಹಾಕೊಂಡು ಕೂತಿರ್ತಾರೆ, ಬಿಚ್ಚಿರ್ತಾರೆ, ಅದೇ ಕೈಲಿ ಮಂಗಲೇ ಬೇರೆ ಮುಟ್ತಾರೆ, ಒಂದು ವರ್ಷ ಢಮ ಅಂದೋಗು ಮದುವೆ ಆ ರೀತಿ ಮಾಡ್ತಾರೆ. ಹಾಗೆ ಮಾಡಬಾರ್ದು, ಪವಿತ್ರವನ್ನು ಮೇಂಟೈನ್ ಮಾಡಬೇಕು. ಅವರು ಮಾಡಬೇಕು, ಇವರು ಮೇಂಟೈನ್ ಮಾಡಿ, ನಮಗೆ ಅರ್ಹತೆ ಇಲ್ಲ, ಮುಟ್ಟೋದಿಲ್ಲ ಅಂತ ಹೇಳಬೇಕು. ಅಲ್ಲೇ ಹುಡುಗ ಕೈ ಕೂಡ ತೊಳ್ಕೊಂಡೇ ಬಂದಿರ್ತಾರೆ, ಶೂಸ್ ಬಿಚ್ಚಿ ಎಂಜಲ್ ಹಾಗೆ ಕುಡಿದು ಬಂದಿರ್ತಾರೆ. ಮುಟ್ಟಬಾರ್ದು, ದೇವ್ರ ಪೂಜೆ ಮಾಡೋರು ಮಂಗಲ್ಯೇ ಮುಟ್ಟಬೇಕು. ಜಾಗದ ಗ್ರಂಥ ಓದ್ತಕ್ಕಂಥವ್ರು ಮುಟ್ಟಬೇಕು, ಪವಿತ್ರವಾಗಿರ್ತಕ್ಕಂಥ ಕೆಲಸ ಮಾಡಿದವ್ರು ಮುಟ್ಟಬೇಕು. ದಾನ ಧರ್ಮ ಹೆಚ್ಚು ಮಾಡಿದಕ್ಕೆ ಸಿದ್ಧಿ ಇರುತ್ತದೆ. ದಾನ ಇಸ್ಕೊಂಡ್ರ ಕೈ ಸುಟ್ಟೋಗುತ್ತಂತೆ, ಕೊಟ್ಟವ್ರ ಕೈ ಅಮೃತ ಆಗುತ್ತಂತೆ. ಗೊತ್ತಾಯ್ತಾ? ಹೇಳ್ತಾರೆ ಉಪನಿಷತ್ತುಗಳಲ್ಲಿ, ದೇವ್ರ ಕೈ ಯಾತಕ್ಕೆ ಕೊಟ್ಟ ಅಂದರೆ ದಾನ ಕೊಡ್ಲಿಕ್ಕೆ ಕೊಟ್ಟ ಅಂತ ಹೇಳ್ಕೊಂಡಿದ್ದಾರೆ. ಇಸ್ಕೊಳ್ಳೋಕೆ ಕೊಟ್ಟಿದ್ದಲ್ಲ, ಕೊಡ್ಲಕ್ಕೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಆ ಸಿದ್ಧಿ ಅದ್ರಲ್ಲಿ ಬರುತ್ತಂತೆ. ಇವತ್ತು ಆ ಭಾವನೆ ಇಲ್ಲದೆ ಹೋದರೆ ಕನ್ಯಾ ದಾನಾದಿಗಳು ವ್ಯರ್ಥ ಆಗಿಬಿಡ್ತವೆ. ಅದನ್ನೆಲ್ಲ ಕೃಷ್ಣ ಮಾಡಿ ತೋರಿಸ್ತಾ ಮದುವೆ ಮುಗಿತು. ರಾತ್ರಿ ಆಗೋಗ್ಬಿಟ್ಟಿದೆ, ಅವರು ವಾಪಸ್ ಹೊರಟೋಗ್ಬಿಟ್ರು. ಅರ್ಜುನ ಎಸ್ಕೇಪ್ ಆಗಿ, ಎಲ್ಲಿಂದ ಎಸ್ಕೇಪ್ ಆಗಬೇಕು? ಬಲರಾಜ ಬಂದರೆ ಭಾರಿ ಪ್ರಾಬ್ಲಮ್. ಈಗ ಕೃಷ್ಣ ಹೇಳ್ತಾನೆ, ಲೋಕದಲ್ಲಿ ತೋರಿಸ್ತಾರೆ ಕೃಷ್ಣ ಹೇಗೆ ಮಾಡ್ತಾನೆ ಅಂತೇಳಿ. ಅರ್ಜುನ ಯೋಚನೆ ಮಾಡಬೇಡ, ರಥ ಏರ್ಪಾಟ್ ಮಾಡಿದ್ದೇನೆ, ಕುತ್ಕೋ, ನನ್ನ ರಥ ಕೊಡ್ತೇನೆ ಹೋಗು ಅಂತ ಹೇಳ್ತಾರೆ. ಅರ್ಜುನ ಕೂಡ್ತಾನೆ, ಡ್ರೈವರ್ ಬೇಕು, ರಥ ಓಡಿಸಿರ್ಬೇಕಲ್ಲ. ಸುಭದ್ರೆ ನೀನು ಡ್ರೈವ್ ಮಾಡು ಅಂತ ಹೇಳ್ತಾರೆ, ಓಡಿಸು ರಥನ. ಸುಭದ್ರೆ ಬರ್ತಿತ್ತ ಅಂದರೆ ಕೃಷ್ಣ ಸರ್ವಜ್ಞ, ಅದಕ್ಕೋಸ್ಕರ ಕೃಷ್ಣ ಸುಭದ್ರೆ ಸಾರಥ್ಯ ಕಲಿಸ್ಕೊಟ್ಟಿದ್ದಂತೆ, ಮುಂದೆ ಬರುತ್ತೆ ಹೆಲ್ಪ್ ಆಗುತ್ತೆ ಇಟ್ಕೊಂಡಿರು ಅಂತ ಹೇಳಿಬಿಟ್ಟು. ಸುಭದ್ರೆಗೆ ಡ್ರೈವಿಂಗ್ ಬರ್ತಿತ್ತು, ಎಷ್ಟೋ ದಿನ ಶ್ರೀಮಂತರ ಮಾಡಿ ಡ್ರೈವಿಂಗ್ ಕಲ್ತು ಬಿಟ್ಟಿರ್ತಾರೆ, ಕಾರ್ ಮನೇಲಿ ಇರುತ್ತಲ್ಲ, ಕಲ್ತು ಬಿಟ್ಟಿರ್ತಾರೆ. ಕೃಷ್ಣನ ತಂಗಿಗೆ ಡ್ರೈವ್ ಕೃಷ್ಣ ಕಲಿಸಿದ್ದು ಯಾತಕ್ಕೆ ಅಂತ ಸುಭದ್ರೆಗೆ ಅವತ್ತು ಗೊತ್ತಾಯಿತು ಅಂತ ಹೇಳ್ತಾರೆ. ಅದು ಸಂಬಂಧ ಬಂದಾಗ ಯಾವುದೋ ಈಜಿಗಿದ್ದು ಕಲ್ತಿರ್ಬೇಕು, ಅಪಾಯ ಕಾಲಕ್ಕೆ ಬರುತ್ತದು. ಶೋ ಅಂತ ಕಲಿಬಾರ್ದು, ಪ್ರಾಣ ರಕ್ಷಣೆ ಕಲಿಬೇಕು ಅದನ್ನು. ಅರ್ಜುನ ಕೂತ್ಕೊಂಡ ಸುಭದ್ರೆ ಓಡಿಸ್ತಿದ್ದಾಳೆ, ಕೃಷ್ಣ ರಥ ಹೋಗ್ತಾ ಇದೆ. ನಮ್ಗನ್ಸುತ್ತೆ ಕೃಷ್ಣ ನಮಗೂ ರಥ ಕೊಡಬಾರ್ದಾಗಿತ್ತೆ ಅಂದರೆ, ದೇಹನೇ ರಥ, ಇನ್ಯಾವ ರಥ ಕೊಡಬೇಕು ಹೇಳಿದ್ರೆ? ದೇವರ ರಥ ಈಶಾವಾಸ್ಯ ವಿಧಂ ಸರ್ವಂ. ಆ ರಥ ಯಾತಕ್ಕೆ ಕೊಟ್ಟಿದ್ದಾನೆ ಗೊತ್ತಾ? ಸುಭದ್ರೆಯನ್ನು ಕರ್ಕೊಂಡು ಹೋಗುವಂತ ಕೊಟ್ಟಿದ್ದ. ಸುಭದ್ರೆ ಅಂದರೆ ಜ್ಞಾನ ಭಕ್ತಿ ವೈರಾಗ್ಯಗಳು. ಅಂದರೆ ಕರ್ಕೊಂಡು ಹೋಗು, ಸಮುದ್ರ ದಾಟಿಸಿ ಮೂರು ಸೇರಿಸ್ತೇನೆ ಅಂತ ಹೇಳ್ತಾರೆ. ಸಂಸಾರ ಸಮುದ್ರ ದಾಟಿಸಿಬಿಡ್ತೇನೆ ಅಂತ ಭಗವಂತ ಹೇಳ್ತಾರೆ. ನಾವು ಬೀಳ್ತೇವೆ ಅಂತ ಕೂತ್ರೆ ಏನು ಮಾಡೋಕ್ಕಾಗುತ್ತೆ? ದಾಟೋರಿಗೆ ಸರಿ, ಬೀಳೋರಿಗೆ ಏನೂ ಮಾಡೋಕ್ಕಾಗೋದಿಲ್ಲ. ಬೆಳಗಾಗ್ತಾ ಇದೆ, ರಥ ಓಡ್ತಾ ಇದೆ, ಜನ ನೋಡಿದರೂ ಗಾಬರಿ ಆಗಿಬಿಡ್ತು. ಅಯ್ಯೋ ಸ್ವಾಮಿಗಳು ಸ್ವಾಮಿಗಳು ಅಂತ ಪಾಪ ಸ್ವಾಮಿಗಳು ನೋಡ್ತಾ ಇದ್ದಾರೆ. ಕಿಮ್ಮಿ ಕಿಂಕಿ ಮೇತ ತ್ರಿದಂಡಿ ಕನ್ಯಾ ಮರ ತೇಷ ಕೋದಂಡ ಪಾಣಿ. ಸ್ವಾಮಿಗಳು ದಂಡ ಬಿಟ್ಟು ಕೋದಂಡ ಹೇಳ್ಕೊಂಡ್ಬಿಟ್ಟಿದ್ದಾರಲ್ಲ, ದಂಡ ಬಿಟ್ಟರು ಕೋದಂಡ ಹೇಳ್ಕೊಂಡು ಬಿಲ್ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಜನ ಹೊಡಿತಾ ಇದ್ದಾನೆ, ಅವನ್ನೆಲ್ಲ ನೋಡ್ತಾರೆ ಕೆಲವು ಶಾಖ ಜನಗಳಿಗೆ. ಸೈನಿಕರು ಯಥಾ ಪ್ರಕಾರ ಬಲರಾಮದೇವರು ಹುಷಾರಾಗಿದ್ರು, ಒಂದು ಸೈನ್ಯದ ತುಕಡಿ ಅಲ್ಲೇ ಬಿಟ್ಟು ಹೋಗಿದ್ರಂತೆ ಯುದ್ಧ ಪ್ರೊಟೆಕ್ಷನ್ಗೋಸ್ಕರ. ಯುದ್ಧ ಶುರುವಾಯಿತು, ಅರ್ಜುನ ಯುದ್ಧ ಮಾಡಬೇಕಾಗಿದೆ. ಆಗ ಕೃಷ್ಣ ಎಂಥ ವ್ಯವಸ್ಥೆ ಮಾಡಿದ್ದ ಭಗವಂತ, ವಿಪ್ರುಥು ಅಂತ ಸೇನಾಧಿಪತಿ, ವಿಪ್ರುಥು ಅಂತ ಹೆಸರು. ಅವನು ಸೌಮ್ಯನಾಮ ಮರುತ್ತಿನ ಅವತಾರ ಅವನು. ಅವನಿಗೆ ಕೃಷ್ಣ ಹೇಳಿರ್ತಾನೆ, ಬಂದಿರೋದು ಅರ್ಜುನ, ಅವನು ಸುರ ಎಸ್ಕೇಪ್ ಆಗಲಿಕ್ಕೆ ಅನುಕೂಲ ಮಾಡಿಕೊಂಡು ಕೃಷ್ಣ ಹೇಳಿರ್ತಾನೆ. ಅಂದರೆ ದೇವರು ಹೇಗೆ ಮಾಡಿಸ್ತಾನೆ ವ್ಯವಸ್ಥೆ ಏನಂತ ಅವನ ಸಾಕ್ಷಿ ಇದು. ವಿಪ್ರಸ ನೋಡ್ತಾನೆ, ಅವನಿಗೊಂದು ಆಸೆ ಇತ್ತು, ಅರ್ಜುನ ಬಗ್ಗೆ ತುಂಬ ಕೇಳಿದ್ದ, ಭಾರಿ ಚೆನ್ನಾಗಿ ಯುದ್ಧ ಮಾಡ್ತಾನೆ ಅಂತೇಳಿ ನೋಡಬೇಕು ಅಂತ ಆತನ ಅಪೇಕ್ಷೆ. ಹೇಗೋ ಆಗುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಯುದ್ಧ ಮಾಡ್ತಾನೆ ನಿಂತ್ಕೊಳ್ತಾನೆ. ಅಷ್ಟೋಹಿಣಿಗಟ್ಟಲೆ ಸೈನ್ಯ, ಅರ್ಜುನ ಒಬ್ಬನೇ ರಥಲ್ಲಿ ಹೋಗಬೇಕಾಗಿದೆ. ಅರ್ಜುನಿಗೆ ಗೊತ್ತು ಇವರೆಲ್ಲ ಕೃಷ್ಣನ ಕಡೆಯವರು, ಒಬ್ಬರಿಗೆ ಗಾಯ ಆಗಬಾರ್ದು, ಒಬ್ಬರಿಗೆ ನೋವಾಗಬಾರ್ದು. ಆ ಸೈನಿಕರಿಗೆ ಯಾರೊಂದು ಗೊತ್ತಿಲ್ಲ, ಜೋರ ಹೊಡಿತಾ ಇದ್ದಾರೆ ಅವರು, ಅರ್ಜುನ ಹೊಡೆಯಾಗಿಲ್ಲ. ಆಗ ಅರ್ಜುನ ಹೊಡಿತಾ ಹೋದರೆ ಹೋಲಕ್ಕೆ ಬರೋದಿಲ್ಲ, ಹೊಡೆದ್ರೆ ಅವರಿಗೆ ಪೆಟ್ಟು ಬಿಡುತ್ತೆ. ಅರ್ಜುನ ಯುದ್ಧ ಮಾಡಿದಂತಾಗ ಅದಕ್ಕೆ ಅರ್ಜುನ ಲೋಕೋತ್ತರ ವೀರ ಅನ್ನೋದಕ್ಕೆ ಸಾಕ್ಷಿ. ವಿಪ್ರಸು ಇದ್ದಾನೆ, ನೋಡ್ತಿದ್ದಾನೆ ಅರ್ಜುನ ಬಾಣ ಹೊಡಿತಾನೆ. ಹೇಗೆ ಬಾಣ ಬಂದಿತ್ತು ಗೊತ್ತಾ? ಬಹುಶಃ ವಿಶ್ವದ ಇತಿಹಾಸದಲ್ಲಿ ಅಂತ ಬಾಣ ಬಿಡೋದು ಅರ್ಜುನಿಗೆ ಸಾಧ್ಯ. ಬಾಣ ಬರ್ತಿದ್ವಂತೆ, ಸ್ಟಾಪ್ ಆಗಿಬಿಡ್ತು, ಮುಂದಕ್ಕೆ ಹೋಗ್ತಿದ್ದಿಲ್ಲಂತೆ, ಅಷ್ಟೇ ಟಚ್ ಆಗ್ತಿದ್ದಿಲ್ಲ, ಮುಂದಕ್ಕೆ ಹೋಗಬಾರ್ದು ಅಷ್ಟೇ. ಎಂಥ ಪ್ಲಾನಿಂಗ್ ಅರ್ಜುನದು ನೋಡ್ತಾನೆ ವಿಪ್ರಸು. ಆ ಹಿಂದೆ ಕೇಳಿದ್ವಿ, ಏಕಲವ್ಯ ನಾಯಿ ಬಾಯಲ್ಲಿ ಬಾಣ ಬಿಟ್ಟಾಗ ಗಾಯವಾಗದಂತೆ ಬಿಟ್ಟಿದ್ದ ಅಂತ ಕೇಳಿದ್ವಿ. ಅರ್ಜುನ ತೋರಿಸ್ತಾ ಇದ್ದು, ಒಂದು ನಾಯಿಗೆ ಹಾಗೆ ಮಾಡಿದ್ದ, ಅಕ್ಷೋವಿನ ಸೈನ್ಯಕ್ಕೆ ಹಾಗೆ ಮಾಡ್ತಾನೆ ಅರ್ಜುನ. ಕೃಷ್ಣನ ಕಡೆಯವರು ನೋವಾಗಬಾರದು, ನಾವು ಭಾವನೆ ನಮಗಿರಬೇಕು, ವೈಷ್ಣವರೇ ಮನಸ್ಸಿಗೆ ಘಾತ ಆಗಬಾರದು, ಆ ರೀತಿ ಬದುಕು. ಆಗ ದೇವರು ಮೆಚ್ಚುತ್ತಾನೆ ಅಂತ ಅರ್ಥ. ಕೃಷ್ಣನ ಕಡೆಯವರು ನಮಗೆ ಭಾರಿ ಕೋಪ ಬರುತ್ತೆ, ಅದು ಬೈಬೇಕು ಅನಿಸುತ್ತೆ, ವೈಷ್ಣವ ಕೃಷ್ಣನ ಕಡೆಯವರು ಬೈಬಾರ್ದು. ಭಗವದ್ಭಕ್ತ, ಆ ಭಾವನೆ ಬಂದರೆ ಕೋಪ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಬರುತ್ತೆ. ಅರ್ಜುನ ಅಷ್ಟು ಮಾಡ್ತಾನೆ, ವಿಪ್ರಸ ನೋಡ್ತಾನೆ, ಭಾರಿ ಖುಷಿ. ಅದಕ್ಕೆ ಅರ್ಜುನನನ್ನು ಕರೀತಾರೆ, ಪಾರ್ಥ ಏವ ಧನುರ್ಧರ ಅಂತ ಕರೀತಾರೆ. ಅಧರ್ಚರ ಬಂದು ಅರ್ಜುನ ಕೃಷ್ಣನ ಎಲ್ಲ ಹೇಳಿದ್ದಾನೆ, ನೀನು ಹೋಗು, ಯುದ್ಧ ಮಾಡದೆ ಮಾಡ್ತೇನೆ ಅಷ್ಟೇ, ನಾನು ಏನು ಯೋಚನೆ ಮಾಡಬೇಡ, ದಾಟ್ಕೊಂಡು ಹೋಗು ಅಂತ ಹೇಳಿಬಿಟ್ಟ. ಅರ್ಜುನ ಭಾರಿ ಖುಷಿಯಾಗಿ ಓಡ್ತಾ ಓಡ್ತಾ ಬಂದು ದಾಟಿ ಹೋಗೇ ಬಿಡ್ತಾನೆ ಆ ಕಡೆಗೆ. ಪೂರ್ತಿಯಾಗಿ ದೂರ ಹೋಗಿದ್ದನ್ನು ಕನ್ಫರ್ಮ್ ಮಾಡಿಕೊಂಡು ಈತ ಬಲರಾಮ ದೇವರು ಕಾಂಟ್ಯಾಕ್ಟ್ ಮಾಡ್ತಾನೆ. ಸ್ವಾಮಿ ಸಾವಳ ಇಟ್ಕೊಂಡು ಹೋಗ್ಬಿಟ್ಟು ಸುಭದ್ರ ಅಂತ ಹೇಳಿದ ತಕ್ಷಣ ಬಲರಾಮಿಯರು ಭಾರಿ ಸಿಟ್ಟು ಬಂದುಬಿಡ್ತು. ಉಳಿದವರೆಲ್ಲ ಹೊಡಿ ಬಡಿ ಕಡಿ ಅಂತ ಹೇಳ್ತಾ ಇದ್ದಾರೆ, ಏ ಅರ್ಜುನನ ಮೋಸ ಮಾಡಿಬಿಟ್ಟ ಅಂತ ಎಲ್ಲ ಕೂಗಾಡ್ತಿರ್ತಾರೆ. ಆಗ ಬಲರಾಮ ದೇವರು ಸಭೆ ಎದುರಿಸ್ಕೊಡ್ತಾರೆ, ಯಾರು ಅವಸರ ಮಾಡೋದು ಬೇಡ, ಕೃಷ್ಣನ ಮಾತನ್ನ ನಾವು ಕೇಳ್ಕೊಂಡು ಹೋಗಬಾರ ಅಂತ ಹೇಳ್ತಾರೆ. ಇದು ಬಲರಾಮ ದೇವರು ತೋರಿಸಿದ ದೊಡ್ಡ ವಿವೇಕ. ಈಗ ಕೃಷ್ಣ ಹೇಳಿದ ಮಾಡೋಣ, ಕೃಷ್ಣ ಹೇಳು ಏನು ಮಾಡೋಣ ಅಂತ ಕೇಳಿದ್ರು. ಕೃಷ್ಣ ಹೇಳ್ತಾನೆ, ಆಯಿತು ನಾನು ಇಷ್ಟೇ ಹೇಳೋದು, ಸುಭದ್ರೇಣ ಅರ್ಜುನ ಕರ್ಕೊಂಡು ಹೋಗಿ, ಇಷ್ಟು ಎಲ್ಲರಿಗೂ ಗೊತ್ತಾಗಿದೆ. ಈಗ ನಾವು ಏನು ಮಾಡಬೇಕು ಅಂತ ನೀವು ಇದ್ದೀರಿ, ನೀವು ಹೋಗ್ತೀರಿ ಯುದ್ಧ ಮಾಡ್ತೀರಿ, ಅರ್ಜುನ ಗೆಲ್ತೀರಿ, ಸುಭದ್ರ ವಾಪಸ್ ಕರ್ಕೊಂಬರ್ತೀರಿ, ತಿಳ್ಕೊಬಾರ್ದು ಮುಂದೇನು ಅಂತ ಕೇಳ್ತಾನೆ. ಒಬ್ಬನ ಹಿಂದೆ ಹೋದವಳು ಅಂದರೆ ಮತ್ತೆ ಮದುವೆ ಆಗತ್ತೆ ಅವಳಿಗೆ, ಇವತ್ತಾಗತ್ತೆ ಅಂತ ಕಾಲ ಇದು. ಒಂದು ಇವತ್ತೇನು ಎರಡನೇ ಮದುವೆ ಮೂರು ಸಲೀಸಾಗತಕ್ಕಂಥ ಕಾಲ, ಹಿಂದೆ ಅದು ಸಾಧ್ಯ ಇರಲಿಲ್ಲ. ಇನ್ನೊಂದು ಮದುವೆ ಆಗೋದ್ರೆ ನೆನಪಿರಬೇಕು, ಮುಂದೆ ಅವನ ಗತಿ ಏನಾಗುತ್ತೆ, ಸುಭದ್ರೆಯ ಗತಿ. ನೀವು ವಾಪಸ್ ಬಂದರೆ ಹೀಗೆ, ಅಕಸ್ಮಾತ್ ನೀವು ಸೋತು ಬಂದು ನಿಮ್ಮ ಮನೆಯವರು ಏನಾಗುತ್ತೆ, ಅರ್ಜುನದ ಸೋತು ಬಂದುಬಿಟ್ರೆ ಈಗ ಗೆದ್ದು ಬಂದರೆ ಪ್ರಯೋಜನ ಇಲ್ಲ, ಮದುವೆ ಆಗೋದು ಕಷ್ಟ. ಸೋತು ಬಂದರೆ ಮರ್ಯಾದೆನೇ ಹೋಯಿತು, ಕನ್ಯಾನೂ ಹೋದು, ಅವಾಗೇನು ಮಾಡ್ತೀರಿ? ಸೋಲ ಚಾನ್ಸ್ ಇದೆಯಾ ಅಂದರೆ, ಅರ್ಜುನ ಎಸ್ಕೇಪ್ ಆಗಿ ಆಗಲೇ ಹತ್ತಿರ ಇಂದ್ರಪಥ ಸೇರಿಬಿಟ್ಟಿದ್ದಾನೆ, ಅಲ್ಲಿ ಭೀಮಸೇನ ದೇವರು ಇದ್ದಾರೆ, ಯಾರು ಪಾರ್ಟಿ ಹೋದ್ರಿಗೆ ಗೆಲ್ಲಕ್ಕಾಗೋದಿಲ್ಲ, ಸೋತು ಬರ್ತೀರ. ಆಮೇಲೆ ನಿಮ್ಮ ಮರ್ಯಾದೆನೇ ಹೋಯಿತು, ಈಗ ಮರ್ಯಾದೆ ಉಳ್ಕೊಂಡಿದೆ ನಿಮಗೆ, ಏನು ಗೊತ್ತಾ, ನೀವು ಊರಲ್ಲಿ ಇಲ್ದ ಹೋದಾಗ ಕರ್ಕೊಂಡೋಗಿದ್ದಾನಾದ್ರಿಂದ ನಿಮಗೆ ಅವಮಾನ ಆಗಿಲ್ಲ, ಇದ್ದರೆ ಸೋತು ಬಂದರೆ ಇದ್ರೂ ಹಣೆಬಾರ ಇಷ್ಟೇ ಅಂತ ಗೊತ್ತಾಗ್ತಿತ್ತು, ಆದ್ದರಿಂದ ಹೋಗೋದು ನನಗೇನು ಹಿಡಿಸೋದಿಲ್ಲ. ಆಯ್ತಪ್ಪ, ನಿನ್ನ ಹೋಗಿ ಕರ್ಕೊಂಡೋಗಿರೋದು ಯಾರು, ಅರ್ಜುನ ಮದುವೆ ಆಗ್ತಾನೆ. ಅರ್ಜುನ ಯಾರು ಗೊತ್ತಾ, ಸಾಕ್ಷಾತ್ ಇಂದ್ರಾವತಾರ, ವೇದವ್ಯಾಸ ದೇವರಿಗೆ ಹತ್ತಿರದ ಬಂದು, ನಮಗೆ ಸೋದರತ್ತೆಯ ಮಗ, ಮಹಾವೀರ, ಅಂಥವನ್ನು ನಾವು ಕೇಳಬೇಕು ನ್ಯಾಯವಾಗಿ ಮದುವೆ ಆಗು ಅಂತೇಳಿ ಅವನೇ ಕರ್ಕೊಂಡೋಗಿದ್ದಾನೆ. ವರದಕ್ಷಿಣೆ ಎಲ್ಲ ಉಳಿದಾಗಲಕ್ಕೆ ಗೊತ್ತಾಯ್ತಾ, ಇಂಥ ಮದುವೆ ಆದ ಸಂತೋಷ ಕೊಡಬೇಕು. ನನಗೆ ಅನಿಸೋ ಮಟ್ಟಿಗೆ ನೀವು ಹೋಗೋದು ಸರಿಯಲ್ಲ ಅಂತ ಅನಿಸ್ತಾ ಇದೆ. ಎಷ್ಟಾದ್ರೂ ನಮ್ಮಣ್ಣ ದೊಡ್ಡವರು ಬಲರಾಮ ದೇವರು ಅವ್ರ ಮಾತು ಕೇಳಿ ಅಂತೇಳಿ ಇನ್ನೆಟ್ಟು ಹೊಡಿತಾನೆ. ಆಗ ಬಲರಾಮ ದೇವರಿಗೆ ಅರ್ಥ ಆಯಿತು, ನಂಗೆ ಈಗ ಗೊತ್ತಾಯಿತು, ಇದೆಲ್ಲ ಇದೊಂದೇ ಪ್ಲಾನ್ ಅಂತ ಹೇಳಿದೆ, ಇದೆಲ್ಲ ಇದೊಂದೇ ಪ್ಲಾನ್ ಕೃಷ್ಣಂದೇನೆ. ಇಷ್ಟೇಳಿ ಬೇಜಾರು ಮಾಡ್ಕೊಳ್ಳಿಲ್ಲ ಅವರು, ಹೇಳ್ತಾರೆ, ಅಶ್ಯಾನುವೃತ್ತಿ ವಿಜಯಾಯ ನಶ್ಯ ಶುಭಾಯ ಶಾಂತಿ ಪರತಸ್ಯ ಮುಕ್ತಿ. ಕೃಷ್ಣನ ಅನುಸರಿಸಿ ನಡೆದರೆ ಯುಹದಲ್ಲೂ ಸುಖ ಪರದಲ್ಲೂ ಸುಖ. ಒಪ್ಕೊಂಬೇಡ, ಏನು ಯೋಚನೆ ಮಾಡೋದು ಬೇಡ ಅಂತ ಹೇಳಿಬಿಟ್ರು. ತಾವು ಮೊದಲು ಮಾತು ಕೃಷ್ಣ ಹೇಳುತ್ತಾ, ಅಣ್ಣ ಅವತ್ತೇ ಹೇಳಿದ್ದೆ ನಾನು ನಿನಗೆ, ಈ ಸ್ವಾಮಿಗಳು ಭಾರಿ ಡೇಂಜರಸ್ ಅಂತ ಹೇಳಿದ್ದೆ, ಯುವ ಬಲಿ ದರ್ಶನ ಯುವತಿ ವಾಗ್ಮಿ ಅಂತ ಕೇಳಿದ್ದೆ, ಈಗ ನೋಡಿ ಆಗಿದೆ. ಬಲರಾಮದೇವರು ಅರ್ಥ ಮಾಡಿಕೊಂಡ್ರು, ಏನ ಏನು ಮಾಡೋಣ, ಬದಿ ಒಪ್ಪೋಣ. ಈಗ ಎಲ್ಲ ರಾಶಿ ರಾಶಿ ಉಡುಗೊರೆ ತಗೊಂಡು ಹೊರಟ್ರಂತ ಅಲ್ಲಿಗೆ, ಸ್ವತಃ ಬಲರಾಮದೇವರು ಬರ್ತಾರೆ ಅಲ್ಲಿಗೆ. ಇಲ್ಲಿ ಒಂದು ಖುಷಿ ಬಂದಿತ್ತು ನಮಗೆ, ಏನಂತ, ಬಲರಾಮ ದೇವರು ಕೈ ಮೇಲೆ ಕೈ ಹಾಕಿದ್ದು, ಸ್ವತಃ ದುರ್ಯೋಧನ ಕೈ ಮೇಲೆ ಕೈ ಹಾಕಿ ಭಾಷೆ ಕೊಟ್ಟಿತ್ತು. ಅವರ ಕೈ ಎಂಥದ್ದು ಅಂದ್ರೆ ಹಲಾಂಕ, ನೇಗಿಲ ಗುರುತಿತ್ತು ಅದಕ್ಕೆ. ಕೃಷ್ಣ ಅರ್ಜುನಿಗೆ ಏನು ಮಾಡಿದ, ತಾನು ಕೈ ಮೇಲೆ ಕೈಯಾಗಿ ಭಾಷೆ ಕೊಟ್ಟ, ಸುಭದ್ರ ಕೊಡ್ತೀನಿ ಅಂತೇಳಿ. ಈತನ ಕೈ ಅಂಥದ್ದು ಚಕ್ರಾಂಕ, ಈತದ ಚಕ್ರಾಂಕ ಅದು ಹಲಾಂಕ, ಯಾರು ಕೈ ಗೆಲ್ಲುತ್ತೆ ಎಲೆಕ್ಷನ್ನು, ಯಾವ ಸಿಂಬಲ್ ಗೆಲ್ಲುತ್ತೆ ಅಂತಿದ್ದಲ್ಲ ಆತ, ಈಗ ನೇಗಿಲು ಗೆಲ್ಲತ್ತೋ ಇದು ಗೆಲ್ಲತ್ತೋ ಅಂತ ಹೇಳ್ತಾರಲ್ಲ, ಅವತ್ತಿಂದ ಬಂದಿದೆ ಸಿಂಬಲ್ ವಾರ್ ಇದು ಅಂತ. ಆ ಕಾಲಕ್ಕೆ ಚಕ್ರಾಂಕ ಗೆಲ್ಲುತ್ತೋ ಹಲಾಂಕ ಗೆಲ್ಲುತ್ತೋ. ಯಾರು ಗೆದ್ರೀಗ? ಚಕ್ರಾಂಕ ಗೆದ್ದಿದ್ದ ಹಲಾಂಕ ಗೆಲ್ಲಿಲ್ಲ. ಅದರಿಂದಾಗಿನೇ ಹರಿಚಿತ್ತ ಸತ್ಯ ಹರಿಚಿತ್ತ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು, ಹರಿಚಿತ್ತ ಸತ್ಯ ಹರಿಚಿತ್ತ. ಪುರಂದರಾದರು ದೇವರಾಮ, ದೇವ್ರ ಮನಸ್ಸಿಗೆ ಬಂದಿದ್ದು ನಡೆಯುತ್ತೆ ಹೊರತು ಮನುಷ್ಯ ಬಂದು ನಡೆಯುವುದಿಲ್ಲ. ನಮ್ಮನ್ನು ಮಾತಿದೆ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ. ಮನುಷ್ಯ ಸಂಕಲ್ಪ ಅಲ್ಲ, ದೇವರ ಸಂಕಲ್ಪ ಆಗಬೇಕು. ಇವತ್ತು ಕೃಷ್ಣ ಸರ್ವೋತ್ತಮ ಅಂತ ಈ ಪ್ರತಿ ಕಥೆ ಹೇಳ್ತಾ ಇದೆ ನೋಡಿದ್ರೆ ಅಂತ ಹೇಳ್ತಾರೆ. ಹರಿಚಿತ್ತ ಸತ್ಯ ಹರಿಚಿತ್ತ, ನರಚಿತ್ತಕ್ಕೆ ಬಂದದ್ದು. ಈ ಮಾತಿಗೆ ಎರಡರ್ಥ. ಹರಿಚಿತ್ತ ಸರಿ, ನರ ಅಂತ ಹೇಳಿದ್ರೆ ಮನುಷ್ಯ, ಇನ್ನೊಂದರ್ಥ ನರ ಅಂದರೆ ಶೇಷದೇವರು. ಶೇಷದೇವರು ಮನಸ್ಸಿಗೆ ಬಂದಿದ್ದು ನಡೆಯಲಿಲ್ಲ, ಕೃಷ್ಣ ಬಂದಿದ್ದು ನಡೆಸಿ. ಆದ್ದರಿಂದ ಬಲರಾಮ ದೇವರು ಸೋತರು. ಕೃಷ್ಣ ಗೆದ್ದಾದ ಮೇಲೆ ಬಲರಾಮದೇವರು ಸಾಕ್ಷಾತ್ ರೂಪನ ಅಲ್ಲ, ಆತ ನರ, ಈತ ಸಾಕ್ಷಾತ್ ಹರಿ. ಆದ್ದರಿಂದ ಕೃಷ್ಣನೇ ಸಾಕ್ಷಾತ್ ರೂಪ, ಬಲರಾಮದೇವರು ಆವೇಶ ಇತ್ತೇ ಹೊರತು ಸಾಕ್ಷಾತ್ ರೂಪ ಅಲ್ಲ. ಯಾರು ಸಾಕ್ಷಾತ್ ರೂಪ ಅಂತ ಹೇಳ್ತಾರೆ, ಎಷ್ಟು ಭಜಿತ ಆಗುತ್ತೆ ಗೊತ್ತಾರೆ? ಉದ್ದಕ್ಕೂ ಬರೀ ಬಯಸ್ಕೋಬೇಕಾಗುತ್ತೆ, ಎಷ್ಟು ತಪ್ಪಾಯ್ತು ನೋಡಿದ್ರೆ ಅಂತ. ಅದಕ್ಕೆ ಆಚಾರ ಕೊಟ್ಟ ನಿರ್ಣಯನೇ ನಿರ್ಣಯ. ಬಲರಾಮದೇವರು ಹೋಗಿ ಉಡುಗೊರೆ ಕೊಟ್ಟೆಲ್ಲ ಸಮಾಧಾನ ಮಾಡಿ ಬರ್ತಾರೆ. ಅರ್ಜುನ ಕಲ್ಯಾಣ ನಡೀತು. ಮುಂದೆ ಪಾಂಡವರಿಗೆ ಎಲ್ಲ ಮೊದಲಾಗಿ ದೇವಕಿಯನ್ನೋಳು ಧರ್ಮರಾಜನ ಹೆಂಡತಿಯಾಗಿ ಬಂದಿದ್ದು ಶ್ಯಾಮಲಾದೇವಿ, ಕಾಳಿದೇವಿ ಭಾರತೀ ದೇವಿ ಭೀಮಸೇ ದೇವರು ಪತ್ನಿಯಾದರು. ಅರ್ಜುನಿಗೆ ಸುಭದ್ರ ಪತ್ನಿಯಾಗಿ ಬಂದು, ಉಲೂಪಿ ಪತ್ನಿಯಲ್ಲ ನೆನಪಿರಬೇಕು. ಈ ಸಿನಿಮಾ ನಾಟಕದ ರೂಪಿನೂ ಹೆಂಡತಿನ ಮಾಡಿ ಹಾಕ್ಬಿಟ್ಟಾರೆ. ಅವಳು ಮದುವೆಯಾಗಿ ಗಂಡನ ಕಳ್ಕೊಂಡವಳು, ಮದುವೆ ಆಗೋದಿಲ್ಲ ಅರ್ಜುನ. ಆದರೆ ಗರ್ಭಾಧಾರ ಮಾಡಿ ವಂಶೋದ್ಧಾರ ಮಾಡ್ತಾನೆ ಅಷ್ಟೇ. ಇಷ್ಟು ನಡೀತು. ಚಿತ್ರಾಂಗದೇ ಮದುವೆ ಆಗ್ತಾರೆ, ಅದು ನೆನಪಿರಬೇಕು. ಇಷ್ಟಾಗಿ ಮುಂದೆ ನಕಲ ಸಹದೇವರಿಗೂ ಮದುವೆ ಆಗುತ್ತೆ, ಬೇರೆ ಮದುವೆ ಆಗುತ್ತೆ, ಎಲ್ಲರೂ ಕೂಡ ಸುಖವಾಗಿರ್ತಾರೆ. ಈ ಮಧ್ಯೆ ಅರ್ಜುನ ಧರ್ಮರಾಜನಿಗೂ ದ್ರೌಪದಿಯಲ್ಲಿ ಮಕ್ಕಳು, ಅದು ಅರ್ಜುನ ಭೀಮಸೇನ ದೇವರಿಗೆ ಎಲ್ಲರಿಗೂ ಮಕ್ಕಳಾಗ್ತಾರೆ. ಅರ್ಜುನಿಗೆ ಸುಭದ್ರೆಯಲ್ಲಿ ಮೊದಲು ಮಗ ಹುಟ್ಟುತ್ತಾನೆ, ಆತ ಅಭಿಮನ್ಯು ಅಂತ ಹೆಸರಾಗುತ್ತೆ. ಆತ ಜಾತ ಸುಭದ್ರ ಜಠರೇ ಅರ್ಜುನೇನ ಚಂದ್ರಾಂಶ ಯುಕ್ತ ಅತಿತರಾಂ ಬುಧೋಸೌ ಜಾತ ಸುಭದ್ರ ಜಠರೇ ಅರ್ಜುನೇನ. ಆತ ಸಾಕ್ಷಾತ್ ಚಂದ್ರ ಬುಧ ಇಬ್ಬರು ಸೇರಿ ಹುಟ್ಟಿದ್ದು ಅಭಿಮನ್ಯವಾಗಿ ಹುಟ್ಟುತ್ತಾನೆ. ಇವರು ಚಂದ್ರವಂಶನೇ, ಆ ವಂಶದ ಮೂಲ ಪುರುಷ ಬಂದ ಹಾಗೆ ಮನೆಯೊಳಗೆ. ಅಭಿಮನ್ಯು ಭಾರಿ ಪರಾಕ್ರಮೆಯಾಗ್ತಾನೆ. ಒಂದು ಕಡೆಗೆ ಕೃಷ್ಣನ ತಂಗಿಯ ಮಗ, ಇನ್ನೊಂದು ಕಡೆ ಅರ್ಜುನನ ಮಗ, ಇನ್ನೊಂದು ಕಡೆ ಭೀಮಸೇನ ದೇವರ ತಮ್ಮನ ಮಗ. ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ ಆತನಿಗೆ. ಇಷ್ಟೆಲ್ಲ ಮಾಡ್ಕೊಂಡು ಬೆಳೀತಾ ಇರ್ತಾರೆ. ಒಂದು ಸಂಚಾರ ಮಾಡ್ತಾ ಮಾಡ್ತಾ ಕೃಷ್ಣ ಅರ್ಜುನ ಇಬ್ಬರು ಸಹ ಒಂದು ಯಮುನಾ ತೀರದಲ್ಲಿ ವಿಹಾರ ಮಾಡ್ತಿರ್ತಾರೆ. ಒಬ್ಬ ಬ್ರಾಹ್ಮಣ ಬರ್ತಾನೆ. ತಕ್ಷಣ ಅರ್ಜುನ ಕೃಷ್ಣ ಇಬ್ಬರು ಹೋಗಿಬಿಟ್ಟು, ಕೃಷ್ಣನಿಗೆ ಗೊತ್ತಾ ಬ್ರಾಹ್ಮಣ ಯಾರು ಅಂತೇಳಿ. ಏನು ಬೇಕು ಬ್ರಾಹ್ಮಣ ಅಂತ ಕೇಳ್ತಾನೆ. ನಾನು ತುಂಬ ಹಸಿವಾಗಿದೆ, ಅನ್ನ ಬೇಕು ಅಂತ ಕೇಳ್ತಾನೆ. ತುಂಬ ಹಸಿವಾಗಿದೆ, ಅನ್ನ ಬೇಕು, ಕೊಡ್ತೇನೆ ಕೇಳು ಅಂತ ಹೇಳ್ತಾನೆ. ಕೊಡ್ತೀರಾ? ಕೊಡ್ತೇನೆ. ಅರ್ಜುನಕ್ಕೆ ಮಾತು ಕೊಡಿಸ್ತಾನೆ ಕೃಷ್ಣ. ಕೊಡ್ತೀನಿ ಅಂತ ಕಷ್ಟ, ಯಾವ ಅನ್ನ ಕೊಡಲಿ ನನಗೆ? ಅನ್ನ ಏನು ಬೇಕು ಅಂತ, ಖಾಂಡವ ವನ ಇದೆಯಲ್ಲ ಅದನ್ನು ನಾನು ಸುಡಬೇಕು, ಅದೇ ನನ್ನ ಅಂತ ಹೇಳ್ತಾನೆ. ಯಾತಕ್ಕೆ ಅಂತ ಕೇಳಿದರೆ, ನಾನು ಬ್ರಾಹ್ಮಣನಲ್ಲ, ನಾನು ಅಗ್ನಿ ಅಂತ ಹೇಳ್ತಾನೆ. ಹಿಂದಿನ ಕಾಲಕ್ಕೆ ದೇವತೆಗಳು ಕೂಡ ತಮ್ಮ ಕೆಲಸ ಆಗಬೇಕು ಅಂತಿದ್ರೆ ಬ್ರಾಹ್ಮಣ ವೇಷ ಹಾಕೊಂಡು ಬರ್ತಿದ್ರು. ಬ್ರಾಹ್ಮಣನ ವೇಷ ಹಾಕಿದರೆ ಕೆಲಸ ಗ್ಯಾರಂಟಿ. ಇವತ್ತು ನೋ ಗ್ಯಾರಂಟಿ, ಬೇರೆ ಕೆಲಸ ಸಿಗದೇ ಇರೋದು ಗ್ಯಾರಂಟಿ. ಬ್ರಾಹ್ಮಣ ಅಂದರೆ ನೋ, ಅದು ಬ್ರಾಹ್ಮಣ ಅಂದರೆ ಎಸ್ ಅಂತ ಕಾಲ ಇತ್ತು. ಗೋಬ್ರಾಹ್ಮಣ ಹಿತಾಯಿತ, ದೇವತೆಗಳು ಬ್ರಾಹ್ಮಣ ವೇಷದಲ್ಲಿ ಬರ್ತಿದ್ರು ಅಂದಮೇಲೆ ಬ್ರಾಹ್ಮಣಿಗೆ ಎಂಥ ಗೌರವ ಇದ್ದ ಕಾಲ. ನಿನಗೆ ಖಾಂಡವನ ಬೇಕಾ? ಯಾತಕ್ಕೆ ಅಂತ ಕೇಳಿದರೆ ಅಗ್ನಿ ಹೇಳ್ತಾರೆ, ನಾನು ತುಂಬ ಕಥೆಗಳುಂಟು, ಸಾರಾಂಶ ಇಷ್ಟೇ. ಅಗ್ನಿದೇವರಿಗೆ ದೇವತೆಗಳ ದೂತ ಅಂತ ಕರೀತಾರೆ. ಏನು ಹವಿಸ್ಕೊಟ್ಟರು ಕೂಡ ಮುಟ್ಸೋದು ದೇವತೆಗಳ ಅಗ್ನಿನೇ, ಅಗ್ನಿ ಮೂಲಕನೇ ಹೋಗಬೇಕು. ಎಲ್ಲ ದೇವತೆಗಳು ಡೆಲಿವರಿ ಮಾಡಬಾರ ಕೆಲಸ ಅವರು. ಆದ್ದರಿಂದಾಗಿ ತುಂಬ ಖುಷಿ ಅಗ್ನಿದೇವರಿಗೆ. ಒಂದು ಸತ್ತು ಏನು ಮಾಡಿಬಿಟ್ರಂತೆ, ತುಂಬ ಕೆಲಸ ಮಾಡ್ತೇನೆ ನಾನು, ನಾನು ಸ್ವಲ್ಪ ಶುಲ್ಕ ಕೊಡಿ ಅಂತ ಕೇಳಿದ್ರಂತೆ. ಪ್ರಯಾಜ ಅನುಯಾಜ ಅಂತಕ್ಕಂಥ ಆಹುತಿಗಳನ್ನು ನಾನು ಕೊಡಿ ಅಂತ ಕೇಳಿದ ತಕ್ಷಣ ದೇವತೆ ಸಿಟ್ಟು ಬಂದು ದೇವತೆಗಳಿಗೆ, ನಮ್ಮಿಂದ ಫಲಾಪೇಕ್ಷೆ ಮಾಡಬಾರ್ದು, ಮಾಡ್ತಾ ಇದ್ದೆ, ಅದನ್ನು ಕೊಟ್ಟು ಬಿಡ್ತೇವೆ, ಶಾಪ ಕೊಡ್ತೇವೆ, ನಿನ್ನ ಶಕ್ತಿ ಹ್ರಾಸವಾಗಲಿ, ಶಾಪ ಕೊಟ್ಬಿಡ್ತು, ಅಗ್ನಿ ಸುಡುವ ಶಕ್ತಿ ಹೋಗಲಿ ಅಂತ ಹೇಳಿದ್ರಂತೆ. ಅಲ್ಲಿಗೆ ಅಗ್ನಿ ಶಕ್ತಿ ಹೋದಾಗಾಯಿತು, ತುಂಬ ದುಃಖ ಆಯಿತು ಅಗ್ನಿದೇವರಿಗೆ. ಬ್ರಹ್ಮದೇವರನ್ನು ಕುರಿತು ಕೇಳ್ತಾರೆ, ಬ್ರಹ್ಮದೇವರೇ ನಾನು ಉದ್ಧಾರ ಮಾಡಬೇಕು, ನನ್ನ ಶಕ್ತಿ ವಾಪಸ್ ಬರಬೇಕು ಅಂತ ಕೇಳಿದ ತಕ್ಷಣ ಅವ್ರು ಹೇಳ್ತಾರೆ, ನೀನು ಖಾಂಡವನವನ್ನು ತಿಂದರೆ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಖಾಂಡವನ್ನು ಸುಟ್ಟು ಹಾಕಿಬಿಟ್ರೆ ಆಗ ನಿನ್ನ ಜೀರ್ಣಶಕ್ತಿ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ. ತಕ್ಷಣ ಖಾಂಡವನ್ನು ಸುಡಲಿಕ್ಕೆ ಅಂತ ಹೋಗ್ತಾರೆ. ಇದ್ರ ದೇವರ ವನ ಅದು, ಸುಡಲಿಕ್ಕೆ ಶುರುವಾದ್ರೆ ಮಳೆ ಸುರಿಸ್ತಿದ್ರು, ಎಲ್ಲ ಆಫ್ ಆಗಿಬಿಡ್ತಿತ್ತು. 7 ಬಿಸಿ ಟ್ರೈ ಮಾಡಿದ್ರಂತೆ, ಸುಡಲಿಕ್ಕಾಗಲೇ ಇಲ್ಲ. ಭಾರಿ ಯೋಚನೆ ಮಾಡಿದ್ರು, ಏನು ಮಾಡಬೇಕೀಗ? ಇಂದ್ರನ ವನ ಸುಡಬೇಕಾದ್ರೆ ಇಂದ್ರನ ಅನುಮತಿ ಬೇಕು, ಅರ್ಜುನ ಇಂದ್ರಾವತಾರ, ಆತನ ಅನುಮತಿ ಸಿಕ್ಕರೆ ಕೆಲಸ ಆಗುತ್ತೆ ಅಂತ ಅರ್ಜುನ ಹತ್ರ ಬಂದರು. ಬ್ರಾಹ್ಮಣ ವೇಷದಲ್ಲಿ ಬಂದರೆ ಮಾತು ಕೊಡ್ತಾರೆ ಅಂತಲೂ ಬಂದರು. ಏನೋ ಕೇಳಿದ್ರೆ ಕೊಡೋದಿಲ್ಲ, ಅನ್ನ ಬೇಕು ಅಂತ ಕೇಳಿ. ಆದ್ದರಿಂದ ಅನ್ನ ಇಲ್ಲ ಅಂತ ಹೇಳಬಾರ್ದು, ಒಪ್ಕೊಂಡ್ಬಿಟ್ರು. ಕೃಷ್ಣ ಇದ್ದಾಗ ಯಾಕೆ ಕೇಳಿದರು ಅಂದರೆ, ಬರೀ ಅರ್ಜುನನಿಗೆ ಇಂದ್ರದೇವನ ನಡೆಸೋ ಶಕ್ತಿ ಇಲ್ಲ, ಕೃಷ್ಣನ ಸಹಾಯ ಇದ್ದಾಗ ಮಾತ್ರ ಸಾಧ್ಯ ಅಂತೇಳಿ ಕೃಷ್ಣನ ಜೊತೆಗೆ ಇದ್ದಾಗಲೇ ಬಂದು ಕೇಳಿ. ಇದರಿಗೆ ಎಷ್ಟು ಬರೀತಾರೆ ಗೊತ್ತಾ? ಆಚಾರ್ಯ ನನಗೆ ಅನಲೈಸ್ ಮಾಡ್ತಾ ಹೋಗ್ತಾರೆ ಪ್ರತಿಯೊಂದು. ಯಾತಕ್ಕೆ 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 ಈ ಪ್ರಶ್ನೆ ಹಾಕ್ಕೊಂಡಿಟ್ಟು ನಿರ್ಣಯ ಅಂದರೆ ನಿರ್ಣಯ ಅಂತ ಗೊತ್ತಾಗುತ್ತೆ. ಪ್ರಶ್ನೆ ಇದ್ದವರಿಗೆಲ್ಲ ಶ್ರೇಷ್ಠ ಉತ್ತರ ಕೊಡ್ತಕ್ಕಂಥ ಒಂದು ವಿಶ್ವಕೋಶ ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಆಯಿತು. ಕೃಷ್ಣನ ಕೇಳ್ತಾರೆ, ಕೃಷ್ಣ ಏನು ಮಾಡಲಿ, ಕೇಳಿದ್ರೆ ಮಾತು ಕೊಟ್ಟಿದ್ದು ಕೊಟ್ಬಿಡು ಅಂತ ಹೇಳ್ತಾನೆ. ಆದರೆ ಒಂದು ಕರಾರ್ ಹಾಕಾತಾನೆ, ಹಾಗೆ ನೀನೇನೋ ಬ್ರಾಹ್ಮಣ ಅಂತ ತಿಳ್ಕೊಂಡು ಮಾತು ಕೊಟ್ಟೆ, ಮಾತು ವಾಪಸ್ ತಗೊಳ್ಳೋದಿಲ್ಲ ನಾನು. ಅದು ನಡೆಸಬೇಕಾದ್ರೆ ನನಗೊಂದು ಶಕ್ತಿ ಬೇಕಾಗುತ್ತೆ, ಇಂದ್ರದೇವರ ವಿರುದ್ಧ ಯುದ್ಧಕ್ಕೆ ನಿಲ್ಲಬೇಕು ನಾನೀಗ. ಈ ಬಿಲ್ಲು ಬಾಣ ಸಾಕಾಗೋದಿಲ್ಲ ನನಗೆ, ಅದಕ್ಕೋಸ್ಕರ ನನಗೆ ದಿವ್ಯವಾದ ರಥ ಬೇಕು, ಬಿಲ್ಲು ಬೇಕು, ಬಾಣ ಬೇಕು, ಹಾಗಿದ್ರೆ ಯುದ್ಧ ಮಾಡ್ತೇನೆ ಅಂತ ಹೇಳಿದ ತಕ್ಷಣ ಅಗ್ನಿದೇವರು ಹೋಗಿ ಗಾಂಡೀವನ್ನು ತಂದುಕೊಡ್ತಾರೆ. ಇದ್ದರೂ ಅರ್ಜುನೇ ಗಾಂಡೀವ ಇರಲಿಲ್ಲ, ಈಗ ಗಾಂಡೀವ ಬಂತು. ಅಕ್ಷಯ ಬತ್ತಳಿಕೆ ತಂದುಕೊಡ್ತಾರೆ, ರಥವನ್ನು ತಂದುಕೊಡ್ತಾರೆ. ರಥ ಯಾವುದು ಗೊತ್ತಾ, ಯಾವ ರಥದಲ್ಲಿ ಕೂತು ರಾಮದೇವರು ರಾವಣನನ್ನು ಕೊಂದಿದ್ರಲ್ಲ ಆ ರಥವನ್ನು ತಂದುಕೊಡ್ತಾರೆ. ಅಷ್ಟರಲ್ಲಿ ಅರ್ಜುನ ಅದನ್ನು ತಗೊಳ್ತಾನೆ. ಕೃಷ್ಣನಿಗೆ ಒಂದು ಚಕ್ರವನ್ನು ತಂದುಕೊಡ್ತಾನೆ, ಸುದರ್ಶನ ಚಕ್ರವನ್ನು. ಅಗ್ನಿದೇವರು ಸುದರ್ಶನ ಚಕ್ರವನ್ನು ಕೊಟ್ಟು ಕೃಷ್ಣನ ಸೇವೆ ಮಾಡಿದರು. ನಾವು ದೇವರಿಗೆ ಚಕ್ರ ಕೊಟ್ಟು ಸಂಧ್ಯಾವನಿ ಚಕ್ರ ಎಲ್ಲ ಚಕ್ರ ಮಾಡ್ತೇವಲ್ಲ, ಅದಕ್ಕೆ ನಮ್ಮ ಗತಿ ಹೀಗಾಗಿ ಅಗ್ನಿ ಉರಿತಾನೆ, ನಾವು ಆರಿಬಿಡ್ತೇವೆ. ಅದೆಲ್ಲ ಯುದ್ಧ ಶುರುವಾಗ ಅರ್ಜುನ ಹೇಳ್ತಾನೆ, ಆಯಿತು ಹೋಗು ನೀನೀಗ, ಸುಳ್ಳಕ್ಕೆ ಹೋಗು ನಾನು ಹಿಡಿತೇನೆ ಅಂತ ಹೇಳ್ತಾನೆ. ಅರ್ಜುನ ಅಗ್ನಿ ಸುಳ್ಳಕ್ಕೆ ಶುರು ಮಾಡ್ತಾನೆ, ಅರ್ಜುನ ಬಾಣಗಳನ್ನೆಲ್ಲ ಬಿಡ್ತಾನೆ. ಎಂಥ ಅರ್ಜುನ, ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಪುಣ್ಯಾತ್ಮ. ಒಳಗೆ ವಾಯುದೇವರ ವೀರನಾಮಕವಾದ ಆವೇಶ ಬೇರೆ ಇದೆ, ಹೇಗೆ ಮಾಡಿದ ರೂಫ್ ಹಾಕಿದ್ನಂತ ಅದ್ರ ಮೇಲೆ ಒಂದು ಹನಿ ಕೆಳಗಿಡಬಾರ್ದು ನೀರು. ಯಾರಿಗೆ ಬಾಣಗಳ ಶರಶಾಲಾಂ ಚಕಾರ, ಬಾಣಗಳಿಂದ ರೂಫ್ ಹಾಕಿದರೆ ಫುಲ್ ಕ್ಲೋಸ್ ಹರ್ಕೊಂಡು ಬರಬಾರ್ದು ನೀರು, ಬೇರೆಯಿಂದ ಬಿಡಬಾರ್ದು. ಯಾವ ರೀತಿ ಕಟ್ಟಿದಾಗ ಗೊತ್ತಾ, ಫುಲ್ ಆಲ್ ಪ್ರೂಫ್ ಅಂತ ಒಂದು ರೂಫ್ ಹಾಕಿದ್ನಂತ ಬಾಣಗಳಿಂದ. ಅಕ್ಷಯ ಬತ್ತೆ ಅದಕ್ಕೆ ಇತ್ತಲ್ಲ, ಸರ 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 ಹೊಡಿತಾರೆ, ಎಲ್ಲ ಕಡೆ ಬ್ಲಾಕ್ ಆಗಿದೆ, ಬೇರೆ ಒಂದು ಹನಿ ನೀರು ಬಿಡಬಾರ್ದು. ನಮ್ಮ ಟೆರೆಸ್ ಸೋರ್ತಾ ಇರ್ತಾವೆ, ಎಷ್ಟು ಬಿಲ್ಡಿಂಗ್ಗಳಲ್ಲಿ ನೀರು ಇರ್ತಾ ಇರ್ತದೆ, ನಮ್ಮ ಅಡ್ವಾನ್ಸ್ಮೆಂಟ್ ಇಟ್ಟಿರುತ್ತೆ. ಆ ರೀತಿ ಒಂದು ಚೂರಿ ಅದು ಎಮ್ಮ ತಕ್ಷಣ ಬರೆದಿದ್ದು ಮತ್ತೆ ಇನ್ಸ್ಟೆಂಟೇ ರಚನೆ ಮಾಡಬೇಕು. ಎಂಥ ಕಾಲ ಇತ್ತು, ಎಂಥ ವಿದ್ಯೆ ಇತ್ತು, ಅದೆಲ್ಲ ಇವತ್ತು ಹೋಗಿಬಿಟ್ಟಿತ್ತು. ಎಲ್ಲ ಸರಸರ ಫಿಲಪ್ ಮಾಡಿಬಿಡ್ತಾರೆ, ಮಾಡಿದ್ರೆ ಜೋರ ಮಳೆ ಸುರಿಸ್ತಾರೆ, ಒಂದು ಹನಿ ಒಳಗೊಳ್ಳದಂತ ಅರ್ಜುನ ನೋಡ್ಕೋತಾರೆ. ಹಾಗಿದ್ದರೆ ಯುದ್ಧಕ್ಕೆ ಬಂದುಬಿಟ್ರೆ ಇಂದ್ರದೇವರು, ಇಂದ್ರ ವರ್ಸಸ್ ಅರ್ಜುನ, ಮೂಲ ರೂಪ ವರ್ಸಸ್ ಅವತಾರ ರೂಪ, ಯುದ್ಧ ನಡೀತಾ ಇದೆ. ಇಲ್ಲಿ ಕೃಷ್ಣ, ಅಲ್ಲಿ ಉಪೇಂದ್ರ ಜೊತೆಗೆ. ಆದರೆ ಇಂದ್ರದೇವರು ಯುದ್ಧ ಮಾಡೋಕ್ಕೆ ಆಗೋದಿಲ್ಲ, ಅಷ್ಟು ಜೋರಾಗಿ ಯುದ್ಧ ಮಾಡಿದ್ರು ಅರ್ಜುನ. ಅದಕ್ಕೆ ಎರಡು ಕಾರಣ, ಇಂದ್ರದೇವರು ತಂದೆ ರೂಪ ಅಂತೇಳಿ ಮಹಿಳೆಯಾಗಿ ಯುದ್ಧ ಮಾಡ್ತಾರೆ, ಕೃಷ್ಣ ರಕ್ಷಣೆ ಬೇರೆ ಇರುತ್ತೆ. ಆದ್ದರಿಂದ ಯುದ್ಧ ನಡೀತಾ ಇದೆ, ಏನು ಮಾಡೋಕ್ಕಾಗಲಿಲ್ಲ. ಇಂದ್ರದೇವರು ಸೋತು ಬಿಟ್ಟು ಅರ್ಜುನ ನಾಮಕರಣ ಮಾಡಿದ್ರಿಂದ ಕೃಷ್ಣ ಅಂತ ಅರ್ಜುನ ಹೆಸರಿಟ್ಟರು. ಅರ್ಜುನನ ಹೆಸರು ಕೃಷ್ಣ ಅಂತ ಒಂದು ಹೆಸರು. ಕೃಷ್ಣ 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 ಯಾತಕ್ಕೆ ಅಂದರೆ ಸರ್ವೋತ್ಕೃಷ್ಟ ಅಂತ ಅರ್ಥ. ಈತನೇ ಕೃಷ್ಣ ಅರ್ಥ ಅಲ್ಲ, ಶಿಕ್ಷಾ ಪ್ರಕರ್ಷ, ವಿಶೇಷವಾದ ಅಸ್ತ್ರವಿದ್ಯೆಯನ್ನು ಬಲ್ಲವನು ಅಂತ ಹೆಸರಿಟ್ಟು ಪ್ರಶಸ್ತಿ ಕೊಟ್ಟು. ಅದೆಲ್ಲ ಸುಬೂದಿ ಆಗ್ತಾ ಇದೆ ಕಾಂಡವನ. ಆದರೆ ಉಳಿದಿದ್ದು ಎಷ್ಟು ಜನ ಗೊತ್ತಾ, ನಾಲ್ಕು ಪಕ್ಷಿಗಳು, ಒಬ್ಬ ಅಶ್ವಸೇನಾ ಅನ್ನ ಹಾವು, ಮಯಾಸುರ, ಆರು ಜನ ಬಿಟ್ಟು ಎಲ್ಲ ಸುಟ್ಟು ಹೋಗಿಬಿಟ್ರು. ಅದು ಎಷ್ಟು ದೊಡ್ಡದು ಹಾಕಿದ್ದ ಗೊತ್ತಾ, ಅರ್ಜುನ ರೂಫು 10x10 60x40 ಅಲ್ಲ, ಅದು ಒಂದು 144 ಸ್ಕ್ವೇರ್ ಯೋಜನೆ ದೊಡ್ಡದು ಹಾಕಿದ್ನಂತ. ಅಷ್ಟು ದೊಡ್ಡ ಕಾಡು, ಅಷ್ಟು ರೂಫ್ ಹಾಕಿದ್ನಂತ ಪುಣ್ಯಾತ್ಮ. ಅಸ್ತ್ರಗಳ ಶಕ್ತಿಗೂ ಮಿಷನ್ ಶಕ್ತಿಗೆ ಎಷ್ಟು ವ್ಯತ್ಯಾಸ ಇದೆ. ಇವತ್ತು ಯಂತ್ರ ಬೇರೆ ಮಂತ್ರ ಬೇರೆ. ಬರೀ ಕೈಯಿಂದ ಮಾಡಲಿಕ್ಕೆ ಆಗದಿದ್ದನ್ನು ಯಂತ್ರದಿಂದ ಮಾಡಬಹುದು, ಯಂತ್ರಕ್ಕೂ ಆಗದಿದ್ದನ್ನು ಮಂತ್ರದಿಂದ ಮಾಡಬಹುದು. ಆದರೆ ಅರ್ಜುನ ಮಾಡಿ ತೋರಿಸ್ತಾನೆ. ಅಷ್ಟೆಲ್ಲ ಸಿದ್ಧಿ ಆದಾಗ ನಾಲ್ಕು ಜನ ಯಾತಕ್ಕೆ ಉಳ್ಕೊಂಡ್ರು, ನಾಲ್ಕು ಜರಿತಾರಿ ಮೊದಲಾದ ಪಕ್ಷಿಗಳು, ನಾಲ್ಕು ಪಕ್ಷಿಗಳು ಉಳ್ಕೊಂಡು ಬಂತು. ಏನು ಕಾರಣ ಅಂದರೆ, ಅವು ಅಗ್ನಿ ಉರಿಲಕ್ಕೆ ಶುರುವಾದ ತಕ್ಷಣ ಅಯಮಗ್ನೇ ಜರಿತ ಅಂತ ವೇದ ಮಂತ್ರವನ್ನು ಹೇಳುತ್ತವೆ, ಆದ್ದರಿಂದ ಅಗ್ನಿ ಸುಡಲೇ ಇಲ್ವಂತೆ. ಈಗ ಪ್ರಹ್ಲಾದರಿಗೆ ಯಾಕೆ ಸುಡಲಿಲ್ಲ ಅಂತ ಅರ್ಥ ಆಗುತ್ತೆ. ಅಗ್ನಿಯನ್ನು ಸ್ತೋತ್ರ ಮಾಡಿದಾಗ ಅಗ್ನಿ ಸುಡಲಿಲ್ಲ, ಅಗ್ನಿಯಂತರ್ಗತ ಪರಮಾತ್ಮ ಸ್ತೋತ್ರ ಮಾಡಿದವರೆಗೆ ಅಗ್ನಿಯ ಭಯ ಇಲ್ಲ, ಆದ್ದರಿಂದ ಸುರಕ್ಷಿತ ಉಳ್ಕೊಂಡ್ಬಿಟ್ಟಿವಂತೆ. ಈ ಮಾತನ್ನು ಆಚಾರ್ಯರು ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೋಟ್ ಮಾಡ್ತಾರೆ. ಅಲ್ಲ ಸ್ವಾಮಿ, ಪಕ್ಷಿಗಳು ವೇದ ಹೇಳಿದ್ರ ಅಂತ ಕೇಳಿದರೆ, ಮಂದಪಾನ ಋಷಿಯ ಮಕ್ಕಳು, ಮಂದಪಾನ ಋಷಿಯ ಮಕ್ಕಳಾಗಿರ್ತಾರೆ, ಆ ಪಕ್ಷಿಗಳಿಗೆ ವೇದ ಹೇಳ್ಕೊಟ್ಟಿದ್ರಂತ ತಂದೆ. ನಮ್ಮ ಮಕ್ಕಳಿಗೆ ವೇದ ಹೇಳ್ಕೊಡೋದು ನಮಗೆ ಗೊತ್ತಿಲ್ಲ, ಪಕ್ಷಿಗಳಿಗೆ ಹೇಳ್ಕೊಟ್ಟಿದ್ರು ಅಂದರೆ ಎಂಥ ತಂದೆಯಾಗಿರಬೇಕು ಮಂದಪಾಲ. ಆದ್ದರಿಂದ ಉಳ್ಕೊಂಡು ಬಿಟ್ಟರು. ಆ ದೊಡ್ಡ ಕಥೆ ಇನ್ನೂ ಬ್ಯಾಕ್ಗ್ರೌಂಡ್ ಎಲ್ಲ ಇದೆ, ಅದಾವುದು ಹೇಳ್ತಾ ಇಲ್ಲ, ಮುಖ್ಯ ಕಥೆ ಅಷ್ಟೇ ಹೇಳ್ತಿರೋದು. ಆತ ಋಷಿ ಕಥೆ ಇದೆ, ಅಗ್ನಿ ಇನ್ನೊಂದು ಕಥೆ ಇದೆ, ಅದೆಲ್ಲ ಮೂಲ ಮಹಾಭಾರತದಲ್ಲಿ ಹೇಳ್ತಾರೆ, ಅದೆಲ್ಲ ಹೇಳೋದಕ್ಕೆ ಗೊತ್ತಿಲ್ಲ. ಇವನು ಅಶ್ವಸೇನ ಅಂತ ಒಬ್ಬ, ಅವನು ತಕ್ಷಕನ ಮಗ, ಅವನು ಅವನ ತಾಯಿ ಇಬ್ಬರು ಅದರಲ್ಲಿದ್ದರು ಕಾಂಡವನದಲ್ಲಿ. ಸುಡ್ತಾ ಇದೆ, ಏನು ಮಾಡಿದ್ರು ಎಸ್ಕೇಪ್ ಆಗ್ಲಿಕ್ಕೆ ಆಗ್ತಾ ಇಲ್ಲ. ಅವಳು ಬುದ್ಧಿವಂತಿಕೆ ಮಾಡ್ತಾಳು ಅಂತ, ನೋಡು ಅಶ್ವಸೇನ ನುಂಗಿಬಿಡ್ತೇನೆ ನಾನು, ನಿನ್ನ ಹಿಂದೆ ಮುಂದೆ ನುಂಗಿಬಿಡ್ತೇನೆ, ನಾನು ವಿಷದಿಂದ ಅದು ಕಟ್ ಮಾಡ್ತೇನೆ, ಮೇಲಕ್ಕೆ ಹಾರ್ತೇನೆ, ಮೇಲೆ ಹೊರಗೆ ಹೋಗಿಬಿಡೋಣ. ಅಕಸ್ಮಾತ್ ಅರ್ಜುನ ನೋಡಿದರೆ ನನ್ನ ತಲೆ ಕತ್ತರಿಸ್ತಾನೆ, ನಿನ್ನ ಬಾಲ ಹೋಗುತ್ತೆ, ಉಳ್ಕೊಂಡ್ಬಿಡ್ತೀನಿ ನೀನೀಗ, ಎಸ್ಕೇಪ್ ಆಗಬಹುದು, ಇಲ್ಲಿ ನೋಡಲಿಲ್ಲ ಇಬ್ಬರು ಎಸ್ಕೇಪ್ ಆಗೋಣ ಅಂತೇಳಿ ತಂತ್ರ ಮಾಡಿ ಮೇಲೆ ಹಾರಿಬಿಟ್ಲಂತ. ಅದು ತಕ್ಷಕ ದೈವಿ ಸರ್ಪ, ಆ ತಕ್ಷ ಅದರ ಹೆಂಡತಿ ಅವಳಿಸಿ ಯೋಗ ಶಕ್ತಿ ಇತ್ತು, ಅದು ಕೊರದು ಮೇಲೆ ಕಾರಿಂದ ಕೃಷ್ಣ ಅರ್ಜುನ ನೋಡಲಿಲ್ಲ. ಕೃಷ್ಣ ತೋರಿಸ್ತ, ನೋಡು ಅರ್ಜುನ ನೋಡಲಿ ಹಾರ್ತಾ ಇದೆ ನೋಡು ಅಂತ ಹೇಳ್ತಾರೆ. ವಿಶ್ವತಶ್ಚಷ್ಟುರುತ ವಿಶ್ವತೋ ಮುಖಃ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್, ಅದಕ್ಕೆ ವೇದಾರ್ಥವನ್ನು ತೋರಿಸ್ತಾ ಇದೆ ಮಹಾಭಾರತ. ಆ ಕ್ಷಣಕ್ಕೆ ಅರ್ಜುನ ನೋಡಿದ ತಲೆ ಕಟ್ ಮಾಡಿದ, ದೂರ ಹೋಗಿ ಬಿತ್ತು, ಅದು ಸತ್ತೋಯಿತು. ಇದ್ರ ಬಾಲ ಕಟ್ಟಾಯಿತು, ಇದು ಹೊರಗೆ ಬಂತು, ಸಿಂಧು ಮುಂದಾಯಿ ನುಗ್ಗಿತ್ತಂತು. ಅದಕ್ಕೆ ಬಂತು ಬಾಲ ಇಲ್ಲ, ತನ್ನ ತಾಯಿ ತಲೆ ಹೋಯಿತು, ತನ್ನ ಬಾಲ ಹೋಯಿತು, ಹೊರಗೆ ಬಂತು. ನೋಡಿದ್ರೆ ಭಾರಿ ದುಃಖ, ಒಂದು ಕಡೆಗೆ ತಾಯಿ ಸತ್ತೋದು, ಇನ್ನೊಂದು ಕಡೆಗೆ ತನ್ನ ಬಾಲ ಬೇರೆ ಹೋಯಿತು ಅಂತ ಯೋಚನೆ ಮಾಡಿ ಅರ್ಜುನ ಸೇಡು ತೀರಿಸ್ಕೋಬೇಕು ಅಂತ ಯೋಚನೆ ಮಾಡಿಬಿಟ್ಟು ಅದು ಕರ್ಣನ ಬತ್ತಡಿಕೆ ಎಂಟ್ರ್ ಆಯ್ತದೆ. ಕರ್ಣ ತುಣಿ ಇರಬಹುದು, ಅದು ಸರ್ಪಾಸ್ತ್ರ ಅಂದ್ರೆ ಇಲ್ಲಿಂದ ಕರ್ಣ ಪರ್ವತ ನೀನು ಸಿಗುತ್ತೆ, ಅದು ಒಳಗೆ ಸೇರಿಕೊಂಡು ಅವತ್ತಿನಿಂದ ಕಾಯ್ತಾ ಇತ್ತು. ಕೃಷ್ಣ ಏನು ಮಾಡ್ದ, ಅದನ್ನೂ ತೋರಿಸ್ಬಾರ್ದೆ, ತೋರಿಸ್ಲಿಲ್ಲ. ಯಾಕೆ ಮುಂದೆ ದೊಡ್ಡ ಕೆಲಸ ಇದೆ, ತನ್ನ ಮಹಿಮೆ ಜಗತ್ತಿಗೆ ಗೊತ್ತಾಗಬೇಕು ಅಲ್ಲಿ. ಆಗ ಅದಕ್ಕೆ ಅದನ್ನು ತೋರಿಸ್ಲಿಲ್ಲ, ಕೃಷ್ಣನ ಕಣ್ಣು ಕಾಣಲಿಲ್ಲ ಅಂತ ಹೇಳ್ಬಾರ್ದು, ಇದು ಕಣ್ಣು ಅದೇ ಕಾಣೋದಿಲ್ಲ. ಅದಕ್ಕೆ ಉದ್ದೇಶಪೂರ್ವಕ ಅಷ್ಟು ಮಾಡಿದ ಕೃಷ್ಣ, ಅದು ಹೋಯಿತು. ಇದು ಮಯಾಸುರ ಅಂತ ಒಬ್ಬ ಉಳ್ಕೊಂಡ ದೈತ್ಯ ಶಿಲ್ಪಿ, ಅವನು ಮಯಸಭೆ ಅಂತ ಕೇಳ್ತೀವಲ್ಲ ಅದರಿಂದಲೇ ಬಂದಿ. ಅವನು ಹೊರಗೆ ಎಸ್ಕೇಪ್ ಆದ ತಕ್ಷಣ ಕೃಷ್ಣ ನೋಡಿದ. ಕೃಷ್ಣ ನೋಡಿದ ತಕ್ಷಣ ಮಯಾಸುರನ ಭಯ ಆಯಿತು. ತಕ್ಷಣ ಅರ್ಜುನ್ ಯೋಚನೆ ಮಾಡಿದ, ಕೃಷ್ಣ ನನ್ನನ್ನು ಉಳಿಸ್ಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ. ಕೃಷ್ಣನೇ ನನ್ನ ಮೇಲೆ ಯಾತಕ್ಕೆ ಗೊತ್ತಾ ಕೋಪ, ಸುರಾರಿ ರೀತಿಯೇವ ಮಯಿ ಪ್ರಕೋಪ, ನಾನು ದೇವತೆಗಳ ಶತ್ರು ಅಂತ ಕೋಪ ಇದೆ. ನಾನು ಅಲ್ಲ ಅಂತ ಪ್ರೂವ್ ಮಾಡಿಬಿಟ್ರೆ ಕೃಷ್ಣ ಉಳಿಸಿಬಿಡ್ತಾರೆ. ಅಲ್ಲ ಅಂತ ಯಾಕೆ ಪ್ರೂವ್ ಮಾಡಬೇಕು? ಅರ್ಜುನ ಬರೀ ದೇವರಾಜ ಆತ, ಆತರ ಕಾಲು ಹಿಡ್ಕೊಂಡ್ರೆ ನನ್ನ ಬಗ್ಗೆ ಕೃಷ್ಣ ಅನುಗ್ರಹ ಮಾಡ್ತಾನೆ ಅಂತ ಅರ್ಜುನ ಕಾಲು ಹಿಡ್ಕೊಂಡ್ಬಿಡ್ತಾನೆ. ತಕ್ಷಣ ಕೃಷ್ಣ ಹೇಳ್ತಾನೆ, ನನ್ನ ಭಕ್ತರ ಕಾಲು ಹಿಡ್ಕೊಂಡು ಬಿಟ್ಟುಬಿಡ್ತೇನೆ ನಾನು ಅಂಥೇಳಿ ಆಯಿತು ಉಳ್ಕೊ ಅಂತ ಹೇಳಿದ ತಕ್ಷಣ ಮಯಾಸುರ ಸೇಫ್ ಆದ. ಕೇಳ್ಕೊಂಡ, ಅರ್ಜುನ ನಿನ್ನಿಂದ ನನ್ನ ಪ್ರಾಣ ಉಳಿತು, ಏನು ಸೇವೆ ಮಾಡಲಿ ಅಂತ ಕೇಳಿದ. ಅರ್ಜುನ ಹೇಳಿದ, ನನ್ನಿಂದ ಉಳಿದಿಲ್ಲ ಅಯ್ಯ, ಕೃಷ್ಣನಿಂದ ಉಳಿದಿದೆ, ಕೃಷ್ಣನ ಕೇಳು ಅಂತ ಹೇಳಿದ. ಇದು ರಾಹಂಕರ್ತ ಹರಿಕರ್ತ ಅಂದ್ರಿದೆ, ಏನೇ ಮಾಡಿದ್ರು ನಾವು ಮಾಡಿದ್ದಲ್ಲ ದೇವರು ಮಾಡಿದ್ದು ಅಂತ ಹೇಳಿದ್ರು. ಅರ್ಜುನ ಅಂತ ಅರ್ಜುನ ಗೀತೆ ಕೇಳ್ತಾನೆ ಅಂದರೆ ಏನು ಆಶ್ಚರ್ಯ ಇಲ್ಲ. ತಕ್ಷಣ ಕೃಷ್ಣನ ಹತ್ರ ಬಂದ, ಕೃಷ್ಣ ನನ್ನ ಪ್ರಾಣ ಉಳಿಸಿದ್ದಿ, ದಯವಿಟ್ಟು ಏನು ಸೇವೆ ಮಾಡಬೇಕು ಕೇಳು ಅಂತ ಹೇಳಿದ ತಕ್ಷಣ ಕೃಷ್ಣ, ಏನು ಮಾಡ್ತೀಯಾ? ಮಾಡ್ತೇನೆ, ನಾನು ಮಾಡಿಕೊಡಬೇಕು ಮಾಡ್ತೇನೆ. ಏನು ಕೃಷ್ಣ ಕೇಳ್ತಾನೆ ಈ ಮಧ್ಯೆ? ಓಂ ನ ಪ್ರಯೋಜನ ಒತ್ತ ಅಂತ ಬ್ರಹ್ಮಸೂತ್ರ ಇದೆ, ಕೃಷ್ಣನಿಗೆ ಏನು ಬೇಕು ಅಂದರೆ? ಕೃಷ್ಣ ಕೇಳಿದ್ರೆ ನಮ್ಮ ಧರ್ಮರಾಜನಿಗೆ ಒಂದು ಸಭೆ ಮಾಡಿಕೊಡಬೇಕು, ಹಾಗಿರೋ ಉಪಕಾರ ತೀರುತ್ತೆ ಅಂತೇಳಿ. ತನಗೋಸ್ಕರ ದೇವರು ಕೇಳಲಿಲ್ಲ, ತನ್ನ ಭಕ್ತರಿಗೋಸ್ಕರ ದೇವರು ಕೇಳುತ್ತೆ. ಆದ್ದರಿಂದ ದೇವರಿಗೋಸ್ಕರ ನಾವು ಏನು ಕೇಳಿದರೂ ಕೂಡ ಅದು ಪೂಜೆ, ನಮಗೋಸ್ಕರ ಕೇಳಿದ್ರೆ ಮಹಾಪಾಪ. ತಕ್ಷಣ ಅವನು ಹಾಗೆ ಆಗಲಿ ಅಂತ ಮಯಸಭೆ ಕಟ್ತಾನೆ, ಸಭಾ ಪರ್ವಕ್ಕೆ ಲಿಂಗ್ ಸಿಗುತ್ತಾನೆ, ಮಯಸಭಾ ಪರ್ವ ಆಗಬೇಕು ಅಷ್ಟು ಮಾಡ್ತಾನೆ. ಅಲ್ಲಿಂದ ಮಯಾಸುರ ಹೊರಟೋಗ್ತಾನೆ, ಕಾಂಡವರ ಪೂರ್ತಿ ಉರಿದು ಪೂರ್ತಿ ಶಾಂತವಾಗುತ್ತೆ. ಅಗ್ನಿದೇವರ ಶಕ್ತಿ ವಾಪಸ್ ಬಂತು, ಅವರಿಗೆ ಖುಷಿಯಾಯಿತು, ಹೊರಟು ಬಿಡ್ತು. ಅಲ್ಲಿ ಆದಿಪರ್ವ ಕೃಷ್ಣಾರ್ಪಣ ಆಗೋದು, ಆ ಜಾಗಕ್ಕೆ ಆದಿಪರ್ವ ಮುಕ್ತಾಯವಾಗಿ ಸಭಾಪರ್ವ ನಡೀಬೇಕು. ಸಭಾಪರ್ವದಲ್ಲಿ ಚಿತ್ರ ವಿಚಿತ್ರವಾದ ಕಥೆಗಳು, ಸುರಿಮಳೆಯರು, ಜರಾಸಂಧ ಸಾಯಬೇಕು, ರಾಜಸೂಯಾಗ ಆಗಬೇಕು, ಅನಂತರ ಕೃಷ್ಣ ಅಗ್ರಪೂಜೆ ಆಗಬೇಕು, ಆಮೇಲೆ ದೂತ ನಡೀಬೇಕು, ಪಾಂಡವರು ಕಾಡಿ ಹೊರಡಬೇಕು, ಇಷ್ಟೆಲ್ಲ ಕಥೆ. ನಾಳೆ ಆದಷ್ಟು ಒಂದೇ ದಿವಸದಲ್ಲಿ ಅದೆಷ್ಟು ಮುಗಿಸು, ಫಾಸ್ಟೆಸ್ಟ್ ಉಪನ್ಯಾಸ ಮಾಡಬೇಕು. ಆದ್ದರಿಂದ ನಾಳೆ ದಿವಸ ಸಾಯಂಕಾಲ ಆದಷ್ಟು 6:30 ಶುರು ಮಾಡಿ, ಇನ್ನೊಂದು ದಿವಸ ಇರೋದು ಕಡಿಮೆ ನಮಗೆ, ಯಾವುದೇ ದಿವಸಕ್ಕೊಂದು ಅಧ್ಯಾಯ ಮುಗಿಸ್ಬೇಕಾದ್ರಿಂದ ನಾಳೆಯಿಂದ 6:30-8 ಪ್ರವಚನ, ಆದಷ್ಟು ಆ ರೀತಿಯೇ ಮಾಡಿದರೆ ಮಾತ್ರ ಮುಗಿಯುತ್ತೆ ಅಂತ ಹೇಳ್ತಾ ಮೊನ್ನೆ ಹೇಳಿದೆ. ತತ್ವಸಾರ ಸಮುದ್ರತೆ ಎನ್ನುವುದು ನಮ್ಮ ವ್ಯಾಸಮಧ್ವದಲ್ಲಿ ಪ್ರಕಾಶಿತವಾಗಿದೆ ಅಂತೇಳಿ. ಅದು ತುಂಬ ದಿನ ಸಿಕ್ಕಿಲ್ಲ ಅಂದರೂ ಸಿಕ್ಕುತ್ತೆ, ಬರೀ ಅರ್ಧ ಬೆಲೆ 5 ರೂಪಾಯಿಗೆ ಒಳ್ಳೆ ತತ್ವ ಸಂಖ್ಯಾನ ವಿವರಣೆ ಇರತಕ್ಕಂಥ ಶ್ಲೋಕಗಳು, ಒಳ್ಳೆ ಅನುವಾದ ಎಲ್ಲ ಇದೆ ಅದರೊಳಗೆ, ಹೊರಗೆ ಸಿಗುತ್ತೆ, ಬೇಕಾದರೂ ಉಪಯೋಗ ಮಾಡಿಕೊಳ್ಬೋದು. ಮತ್ತು ಆಚಾರ್ಯ ಬಂದರೆ ಪಾಚಕದಿಂದ, ಅವರು ನಿನ್ನೆ ಬಂದಿದ್ದಿಲ್ಲ, ತುಂಬ ಜನ ಕೇಳಿದರು, ಇವತ್ತು ಉಪಯೋಗ ಮಾಡಿಕೊಳ್ಬೋದು. ಸರ್ವೇಂದ್ರಿಯ ಪ್ರೇರಕೇನ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚಮಹಂ ತೇನ ಪ್ರಿಯತಾಂ ಕಮಲಾಸ್ತ.